योऽन्तः प्रविश्यममवाच मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् जयति हरिरचिन्त्यः सर्वदेवैकवन्द्यः परमगुरुरभीष्ठावाप्तितः सज्जनानां निखिलगुणगणार्णो नित्यनिर्मुक्तदोषः सरसिज्ञनयनोऽसौ श्रीपतिर्मानदो नः यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्बा चरणौ हृदि सर्वदा मद्वाक्यतरणिर्भूयात् श्रीमदाचार्यभावता हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं ईडे चेतोऽभिमानिनः यूयं सर्वे प्रहुरुता मनो मे मध्वभावकम् श्रीमध्वः कल्पवृक्षसकामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः श्रीगुरुभ्यो नमः हरिः नमस्ते प्राणेशः प्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीम प्रबलतमकृष्णेष्टभगवन् नमः श्रीमन्मध्व प्रदिशसुदृशं नो जय जय विजयदशमी मध्वजयन्ति बुद्धजयन्ति ಮೊದಲಾದ ಅನೇಕ ಒಂದು ಪರ್ವಕಾಲಗಳ ಸಮಾಗಮ ಇವತ್ತಿನ ದಿವಸ ವಿಜಯದಶಮಿ ಬುದ್ಧಜಯಂತಿ ಮಧ್ವಜಯಂತಿ ವಿಜಯದಶಮಿ ಆಶ್ವೇಜ ಮಾಸದ ಶುಕ್ಲಪಕ್ಷದ ದಶಮಿನ ವಿಜಯಾದಶಮಿ ವಿಜಯದಶಮಿ ವಿಜಯಪ್ರಯವಾದ ದಶಮಿ ಅಂತ ಕರೀತಾರೆ ಬುದ್ಧಾವತಾರವಾದ ದಿವಸವಾದ್ದರಿಂದಾಗೇನೆ ಬುದ್ಧ ಜಯಂತಿ ಮಧ್ವಾವತಾರವಾದ ದಿವಸ ಆದ್ದರಿಂದ ಮಧ್ವ ಜಯಂತಿ ಬುದ್ಧ ಜಯಂತಿ ಅಂದರೆ ಸರ್ವೋತ್ತಮನ ಜಯಂತಿ ಮಧ್ವ ಜಯಂತಿ ಜೀವೋತ್ತಮರ ಜಯಂತಿ ಈಗ ಸರ್ವೋತ್ತಮ ಜೀವೋತ್ತಮರ ಜಯಂತಿ ದಶಮಿ ಅಂತ ಹೇಳೋದಕ್ಕೆ ಶಮಿ ವೃಕ್ಷದ ಇಲ್ಲಿ ವಿಶೇಷವಾದ ಒಂದು ಯಾಜ್ಞೀಯ ವೃಕ್ಷ ಅಂತ ಕರೀತಾರೆ ಯಜ್ಞಕ್ಕೆ ಉಪಯೋಗಿಸ್ತಕ್ಕಂಥ ಸಮಿದ್ಧಗಳನ್ನು ಹೊಂದಿರತಕ್ಕಂಥ ವೃಕ್ಷಗಳಿಗೆ ಯಜ್ಞೀಯ ವೃಕ್ಷಗಳು ಅಂತ ಹೆಸರು ಈ ಮುತ್ತುಗ ಈ ತುಳಸಿ ಇವೆಲ್ಲ ಕೂಡ ಮಾವು ವಿಶೇಷವಾಗಿ ಶಮಿ ಭಾರಿ ಶ್ರೇಷ್ಠ ಅದಕ್ಕೆ ಯಜ್ಞೀಯ ವೃಕ್ಷ ಯಜ್ಞಕ್ಕೆ ಯೋಗ್ಯವಾದ ವೃಕ್ಷ ಅಂತ ಕರೀತಾರೆ ಅದು ಅಗ್ನಿಗರ್ಭಾಂ ಶಮೀಮಿವ ಅಂತ ಒಂದು ಮಾತಿದೆ ಅದು ಹೆಚ್ಚು ಫ್ಯೂಯಲ್ ಸ್ಟ್ರೆಂತ್ ಜಾಸ್ತಿ ಅಂತ ಆ ಶಮಿಯಲ್ಲಿ ತುಂಬ ಹೊತ್ತು ಉರಿಯುತ್ತೆ ಆದ್ದರಿಂದ ಹೋಮಕ್ಕೆ ಬಹಳ ಶ್ರೇಷ್ಠವಾದದ್ದು ಶಮಿ ಅಂಥ ಶಮಿಯಲ್ಲಿ ಬೇರೆ ಏನು ಹಣ್ಣು ಹೂವು ಏನು ಬಿಡೋದಿಲ್ಲ ಅದು ಬರೀ ಎಲೆಗಳೇ ಅಷ್ಟೇನೆ ಇನ್ನೇನಿಲ್ಲ ಶಮೀಪತ್ರ ಅಂತಲೇ ಕರೆಯೋದು ಶಮೀಪತ್ರ ಶಮೀಪತ್ರಕ್ಕೆ ವರ್ಷಕ್ಕೊಂದು ದಿವಸ ಭಾರಿ ವಿಶೇಷವಾದ ಪೂಜೆ ಅದು ಬರಲಿಕ್ಕೆ ಕಾರಣ ಶ್ರೀನಿವಾಸ ದೇವರು ತಮ್ಮ ಕುಲದೇವತೆ ಯಾರು ಅಂದರೆ ಶಮಿ ಅಂತ ಹೇಳಿದ್ರು ಅಂಥೇಳಿ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಹೇಳ್ತಾರೆ ಹೀಗಾಗಿ ಶಮಿ ವೃಕ್ಷ ಅದರಲ್ಲಿ ವಿಶೇಷವಾದ ದೇವತಾ ಸನ್ನಿಧಾನ ದೇವರು ಅದನ್ನು ಅನುಗ್ರಹಿಸಿದ್ದಾನೆ ಅದರ ಆರಾಧನೆ ಮಾಡ್ತಕ್ಕಂಥ ದಿವಸ ಇದು ರಾಮಾಯಣಕ್ಕೂ ಶಮಿ ವೃಕ್ಷಕ್ಕೂ ಸಂಬಂಧ ಇದೆ ಮಹಾಭಾರತಕ್ಕೂ ಶಮಿ ವೃಕ್ಷಕ್ಕೂ ಸಂಬಂಧ ಇದೆ ರಾಮಾಯಣಕ್ಕೆ ಸಂಬಂಧ ಅಂತ ಹೇಳಬೇಕಾದ್ರೆ ಶ್ಲೋಕದಲ್ಲೇ ಬರ್ತದೆ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಶ್ಲೋಕದಲ್ಲಿ ಶಮಿ ವೃಕ್ಷದ ಸ್ತೋತ್ರವನ್ನು ಮಾಡೋ ಕ್ರಮದಲ್ಲಿ ಹೇಳ್ತಾರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಮತ್ತು ರಾಮಸ್ಯ ಪ್ರಿಯದ ಅರ್ಜುನಸ್ಯ ಧನುಧಾತ್ರಿ ರಾಮಸ್ಯ ಪ್ರಿಯದರ್ಶಿ ಅರ್ಜುನನ ಧನಸ್ಸನ್ನು ಇಟ್ಟುಕೊಂಡಿದ್ದರಿಂದ ಮಹಾಭಾರತಕ್ಕೆ ಸಂಬಂಧಪಟ್ಟಿತು ರಾಮ ಪ್ರಿಯದರ್ಶಿನಿ ಆದ್ದರಿಂದ ರಾಮಾಯಣ ಸಂಬಂಧಪಟ್ಟಿತ್ತು ಈಗ ರಾಮಾಯಣವು ಭಗವಂತನ ಕಥೆ ಮಹಾಭಾರತವು ಭಗವಂತನ ಕಥೆ ಆ ಅರ್ಥದಲ್ಲಿ ಶಮಿ ಎರಡಕ್ಕೂ ಸಂಬಂಧಪಟ್ಟಂತಹ ಯಜ್ಞೀಯ ವೃಕ್ಷವಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟದ್ದಾಗಿ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದಾಗಿ ಅಂದರೆ ರಾಮನಿಗೆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ವೃಕ್ಷವಾಗಿ ಕೂಡ ಶಮಿ ವೃಕ್ಷಕ್ಕೆ ಭಾರಿ ಪ್ರಾಧಾನ್ಯ ಇದೆ ಅಲ್ಲೂ ವಿಶೇಷ ಅಂದರೆ ಶಮಿ ವೃಕ್ಷದಲ್ಲಿ ರಾಮದೇವರಿಗೆ ಪ್ರಿಯದರ್ಶಿನಿ ಅಂತ ಕರೀಲಿಕ್ಕೆ ಏನು ಕಾರಣ? ಸೀತಾ ದೇವಿಯನ್ನು ರಾಮದೇವರು ಕಳ್ಕೊಂಡೇ ಇರಲು ಲೋಕಕ್ಕೋಸ್ಕರವಾಗಿ, ಲೋಕ ಮೋಹನಕ್ಕೋಸ್ಕರ, ವಿಡಂಬನೆಗೋಸ್ಕರ ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರ ಮಾತನ್ನು ಸಂಗ್ರಹ ಮಾಡ್ತಾ ಹೇಳ್ತಾರೆ. ಸೀತಾಂ ವಿಚಿನ್ವನ್ನಿವ, ಸೀತಾದೇವಿಯನ್ನು ಹುಡುಕೊಂಡು ಹೋದಾಗ ಪರಮಾತ್ಮ ಮಾಡ್ತಾನೆ. ಆಗ ಸೀತಾವಾರ್ತೆಯನ್ನು ಹೇಳಿದ ವೃಕ್ಷಗಳದೇ ದೇವತೆಯಲ್ಲಿ ಶಮಿ ವೃಕ್ಷ ಸೇರಿ, ಶಮಿ ವೃಕ್ಷ ಅಭಿಮಾನಿ ದೇವತೆ, ದೇವತೆ ಶಮಿ ವೃಕ್ಷ ದೇವತೆ, ಆಫೀಸು ಆಫೀಸ ಅಂತೀವಲ್ಲ ಹಾಗೆ ಶಮಿ ವೃಕ್ಷ, ಅದಕ್ಕೆ ಅಭಿಮಾನಿ ದೇವತೆ ಶಮಿ ದೇವಿ. ರಾಮದೇವರ ಸೇವೆ ಮಾಡಿದ ಪುಣ್ಯದಿಂದಾಗಿ ಅದಕ್ಕೆ ಭಾರಿ ಮಹತ್ವ ಬಂತು, ಪೂಜಾದಿಗಳನ್ನು ಮಾಡಿಸ್ಕೊಳ್ತಕ್ಕಂಥ ಯೋಗ್ಯತೆ ಬಂತು. ಅದರಲ್ಲೂ ಪೂಜೆಗೆ ಇದು ವಿಜಯದಶಮಿ ದಿವಸ ಶ್ರೇಷ್ಠ ಅಂತ ಹೇಳಿದೆ. ಅದು ಇವತ್ತು ಚಿನ್ನಕ್ಕೆ ಸಮಾನ ಇದ್ದ ಹಾಗೆ, ಚಿನ್ನ ಹೇಗೋ ಶಮಿ ಹಾಗೆ, ವರ್ಷದ ಒಂದು ದಿವಸದ ಮಹತ್ವವಾದ್ದರಿಂದ ಅದಕ್ಕೆ ಕ್ಷತ್ರಿಯರೆಲ್ಲ ವಿಜಯಯಾತ್ರೆಯನ್ನು ಶುರು ಮಾಡಬೇಕಾದ್ರೆ ಇವತ್ತು ಶುರು ಮಾಡ್ತಾ ಇದ್ದಾರೆ, ವಿಜಯದಶಮಿ ದಿವಸ ಶುರು. ಅವತ್ತಿನಿಂದ ರಾಮದೇವರು ಕೂಡ ಅಷ್ಟೇ ಸೀತಾನ್ವೇಷಣೆಗೋಸ್ಕರ ಹೊರಟದ್ದೇ ಮಾಡಿ ಸುಗ್ರೀವನ ಸಖ್ಯದ ಒಂದು ಪ್ರಸಂಗದೊಳಗೆ ವಾಲಿಯನ್ನು ಸಂಹಾರ ಮಾಡಿದ ಮೇಲೆ ಸದ್ಯಕ್ಕೆ ಸೀತಾನ್ವೇಷಣೆಗೆ ಹೋಗೋದು ಬೇಡ, ವಿಜಯದಶಮಿ ಶುರು ಮಾಡಿ ಅಂತ ಹೇಳಿ ವಿಜಯದಶಮಿಯಿಂದ ಹೊರಡ್ತಾರೆ ಅವರು. ದಿಗ್ವಿಜಯ ಕೊಟ್ಟಿದ್ದು ಕಪಿಗಳ ಅವತ್ತು, ಮತ್ತು ರಾಜರೆಲ್ಲ ವಿಜಯಯಾತ್ರೆಯನ್ನು ಫಿಕ್ಸ್ ಮಾಡೋ ದಿವಸವೂ ಇದೇನೆ. ಇದಕ್ಕೆ ಕಾರಣ ಬಹಳ ಸಹಜ, ಒಂದು ದೈವಿಕ ಶರನ್ನವರಾತ್ರಿ ಅಂತ ಹೆಸರು. ಈಗ ಮೋಡಗಳೆಲ್ಲ ಮುಗಿದೋಗಿರುತ್ತೆ, ಮಳೆಗಾಲ ಮುಗಿದಂತೆ ಲೆಕ್ಕ. ಇನ್ನು ಮಳೆ ಏನು ಬಂದರೂ ಕೂಡ ಅದು ಅಡ್ಡಮಳೆಗಳು ಆ ರೀತಿ ಹೊರತು ರೆಗ್ಯುಲರಾಗಿ ಬರ್ತಕ್ಕಂಥ ಮಳೆಗಳಲ್ಲ. ಮಳೆಗಾಲ ಮುಗಿದಂತೆ ಶರದ್ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಮೇಲೆ ಶರದ್ ಋತು. ಅದಕ್ಕೆ ಶರಚಂದ್ರ ಅಂತ ಸಾಮಾನ್ಯ ಹೇಳಬೇಕಾದ್ರೆ ಚಂದ್ರ ಎಲ್ಲ ಕಾಲಕ್ಕಿದ್ರು ಕೂಡ ಶರಚಂದ್ರ ಅಂತ ಒತ್ತಿ ಹೇಳ್ತಾರೆ. ಯಾತಕ್ಕೆ ಅಂದರೆ ಮೋಡಗಳಿರಲ್ಲ, ಕ್ಲಿಯರಾಗಿ ಕಾಣಿಸ್ತಾನೆ ಅಂತ. ಮೋಡಗಳಿರೋದಿಲ್ಲ ಆದ್ದರಿಂದ ಚಂದ್ರನ ಬಗ್ಗೆ ಸ್ಪಷ್ಟ ಕಾಣೋದ್ರಿಂದ ಶರಚಂದ್ರ ಅಂತ ಕರೆದ್ರೆ ಶರಶ್ಚಂದ್ರ ಅಂತಾರೆ, ತಪ್ಪು, ಶರಶ್ಚಂದ್ರ ಅನ್ನಬಾರ್ದು, ಶರತ್ ಚಂದ್ರ ಶರಚಂದ್ರ ಅಂತ, ಶರಶ್ಚಂದ್ರ ಬರೋದಿಲ್ಲ, ಶರಚಂದ್ರ. ಇದು ಋತು ಇದು. ಆದ್ದರಿಂದ ಯಾತ್ರೆ ಹೋಗೋದಕ್ಕೆ ಭಾಳ ಒಳ್ಳೆಯ ಕಾಲ ಇದು. ಎಂಥ ಯಾತ್ರೆ, ಬೇರೆ ಯಾತ್ರೆಗಳಿಗೆ ಚಾತುರ್ಮಾಸ್ಯ ಮುಗಿದಿಲ್ಲ ಇನ್ನೂ ಕೂಡ, ಬೇರೆ ಯಾತ್ರೆ ಮಾಡಾಗಿಲ್ಲ. ದಿಗ್ವಿಜಯ ಯಾತ್ರೆ ಬೇರೆ, ತೀರ್ಥಯಾತ್ರೆ ಬೇರೆ. ತೀರ್ಥಯಾತ್ರೆಗೆ ಅದು ನಿಷಿದ್ಧ, ಇನ್ನು ಪೂರ್ತಿ ಶ್ರೇಷ್ಠ ಅಲ್ಲ, ಆದರೆ ಇದಕ್ಕೆ ಶ್ರೇಷ್ಠ. ದಿಗ್ವಿಜಯ ಯಾತ್ರೆ ಭಾರಿ ಶ್ರೇಷ್ಠ, ಜೊತೆಗೆ ಪಾಠ ಪ್ರವಚನಕ್ಕೆ ಶುರುವಾಗೋದಕ್ಕೂ ಭಾರಿ ಶ್ರೇಷ್ಠ ಇದು. ಅದು ಇನ್ನೊಂದು ದಿಗ್ವಿಜಯನೇ, ಅದು ವಾದದ ದಿಗ್ವಿಜಯ, ಇದು ಬಾಹುಬಲದ ಬಾಹುಬಲ ಜ್ಞಾನಬಲ. ಆ ದೃಷ್ಟಿಯಿಂದ ಈ ಶಮಿ ವೃಕ್ಷದ ಆರಾಧನೆ ಮಾಡಿಕೊಂಡೇ ಮುಂದೆ ಹೊರಡಬೇಕು. ಇವತ್ತು ಶ್ರವಣ ನಕ್ಷತ್ರ ಇರ್ತದೆ, ಸಮಾನ ವಿಜಯದಶಮಿ ಶ್ರವಣ ನಕ್ಷತ್ರ ಇರ್ತದೆ. ಒಂದು ಇದೆ ವ್ಯಾಸ ಪೂಜೆಗೆ ಸರಸ್ವತಿ ಪೂಜೆ ಅಂತಲೂ ಕರೀತಾರೆ, ವ್ಯಾಸ ಪೂಜೆ ಅಂತಲೂ ಕರೀತಾರೆ. ಹೆಚ್ಚಿನ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ಅಷ್ಟೇ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಇದು ವ್ಯಾಸ ಪೂಜೆ ಎರಡೂ ವ್ಯಾಸ, ಸರಸ್ವತಿ ಪೂಜೆ ಅಂದರೂ ವ್ಯಾಸ ಪೂಜೆ, ವ್ಯಾಸ ಪೂಜೆ ಅಂತಲೂ ವ್ಯಾಸ ಪೂಜೆನೇ. ಸರಸ್ವತಿ ಅಂತ ಯಾತಕ್ಕೆ ಬಂತು ಅಂತ ಹೇಳ್ತಾರೆ. ಸರಸ್ವತಿ ಎಂಬುದು ವೇದವ್ಯಾಸದೇವರ ಶ್ರೀರೂಪದ ಹೆಸರು, ಮೋಹಿನ ರೂಪ ಹೇಗೋ ಹಾಗೆ. ಅದಕ್ಕೆ ನಾವು ದೇವರ ಪೂಜೆ ಜೊತೆಗೆ ವ್ಯಾಸ ಪೂಜೆ ಮಾಡೋದೇ ಹೊರತು ಪ್ರತ್ಯೇಕ ಇಲ್ಲ. ಬೇರೆ ದೇವತೆಗಳು ಪೂಜೆ ಮಾಡಬೇಕಾದ್ರೆ ಅವ್ರ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೋ ಅವ್ರು ಪೂಜೆ ಮಾಡಬೇಕು. ಆದರೆ ವ್ಯಾಸ ಪೂಜೆ ಹಾಗಲ್ಲ, ಅನಂತ ಪೂಜೆ, ವ್ಯಾಸ ಪೂಜೆ ಎಲ್ಲ ದೇವ್ರ ಪೂಜೆ ಜೊತೆಗೆ ಮಾಡಬೇಕು. ಯಾಕೆಂದರೆ ದೇವರೇ ಆದ್ದರಿಂದ, ದೇವರ ಸ್ಥಾನಮಾನನೆ ಇಬ್ಬರು ಒಂದೇ ಆದ್ದರಿಂದ ಆ ರೀತಿ ಮಾಡೋದು ಪದ್ಧತಿ, ಶಾಸ್ತ್ರೀಯವಾದ ಪದ್ಧತಿಯ ಪೂಜೆ ಶುರು ಮಾಡಬೇಕಾದ್ದು. ಮೂಲೇನ ಆವಾಹಯೇ ದೇವಿ ಶ್ರವಣೇನ ವಿಸರ್ಜಯೇ ಇತ್ತಂತ. ಮೂಲೇನ ಆವಾಹಯೇ ದೇವಿ ಶ್ರವಣೇನ ವಿಸರ್ಜಯೇ, ಮೂಲ ನಕ್ಷತ್ರ ದಿವಸ ಶುರು ಮಾಡಬೇಕು, ಶ್ರವಣ ನಕ್ಷತ್ರ ದಿವಸ ಮುಗಿಸ್ಬೇಕು. ಮೊನ್ನೆ ಭಾನುವಾರ ಮಧ್ಯಾಹ್ನ ಮೇಲೆ ಮೂಲ ಬಂತು, ಸೋಮವಾರ ಮುಂಜಾನೆಯಿಂದನೂ ಮೂಲನೇ, ಇವತ್ತು ಬೆಳಗ್ಗೆವರೆಗೂ ಮಧ್ಯಾಹ್ನದ ಮುಂಚೆನೆ ಒಂಬತ್ತುವರೆ ಅಂತ ಕೆಲವು ಪಂಚಾಂಗ ಪ್ರಕಾರ 12 ಗಂಟೆವರೆಗೂ ಇರ್ತದೆ, ಕೆಲವು ಪಂಚಾಂಗ ಪ್ರಕಾರ 9, 8:30 ಆ ರೀತಿ ಶ್ರವಣ ನಕ್ಷತ್ರ ಮುಗಿಯೋದ್ರೊಳಗೆ ಶುರು ಮಾಡಬೇಕು ಅಂತೇಳಿ. ಅದು ಒಳ್ಳೆಯ ಅರ್ಥವತ್ತಾದ ಮಾತದು. ದಿಗ್ವಿಜಯ ಯಾತ್ರೆ ಅಂತ ಹೇಳಿದ್ವಲ್ಲ, ಆಚಾರ ಅವತಾರ ಮಾಡಿದ ದಿವಸ ಶ್ರವಣ ನಕ್ಷತ್ರ ದಿಗ್ವಿಜಯ. ಆಚಾರ ಸುಮಧ್ವ ವಿಜಯ, ಲೋಕವನ್ನೇ ವಿಜಯ ಮಾಡಲಿಕ್ಕೋಸ್ಕರ ಬಂದವರಾದ ಒಳ್ಳೆಯ ಮುಹೂರ್ತ ಇವತ್ತು ಕರಿಯೇ. ಅದು ಮಧ್ಯಾಹ್ನ ಕಾಲ, ಮಧ್ಯಾಹ್ನ ಕಾಲ ಶ್ರವಣ ನಕ್ಷತ್ರ ಇದ್ದ ದಿವಸ ಮಧ್ವನ ಜಯಂತಿ ಆಗಿದೆ. ಇವತ್ತು ಮಧ್ಯಾಹ್ನಕ್ಕೆ ಇದ್ದು ಇರಬೇಕದು. ಆಚಾರ ಅವತಾರ ಮಾಡಿದ ದಿವಸ ಇವತ್ತು ಸಾಮಾನ್ಯ ಲೆಕ್ಕ ಸರಿಯಾಗಿ ಹಾಕಿದಾಗ 1200 ವಿಜಯದಶಮಿ ಮಧ್ಯಾಹ್ನ ಸರಿಯಾಗಿ ಶ್ರವಣ ನಕ್ಷತ್ರ ಇತ್ತವತ್ತು. ಆಗ ಆಚಾರ ಅವ್ರದ್ದು ಅವತಾರ ಮಾಡಿದ ಕಾಲ, ಪಾಠ ಪ್ರವಚನ ಮಾಡಲಿಕ್ಕೆ ಬಂದವರಾದ್ದರಿಂದ ಕರೆಕ್ಟ್ ಆ ಮುಹೂರ್ತಕ್ಕೆ ಅವತಾರ ಮಾಡಿ ಮುಂದೆ ಅವ್ರು ಮಾಡಿದ ಪಾಠ ಪ್ರವಚನ ವಿಶ್ವದಾಖಲೆಯ ಪಾಠ ಪ್ರವಚನ ಮಾಡಿದ್ದು ಶ್ರೀಮದ್ ಆಚಾರ್ಯ. ಮೂಲ ಸರ್ವಮೂಲ ಬರೆದವರು, ಅದು ಸರಿ ಹೋಯಿತು. ಸರ್ವಮೂಲ ಬರೆದವರಾದ್ದರಿಂದ ಮೂಲ ನಕ್ಷತ್ರ ಪ್ರಾರಂಭ, ಶ್ರವಣ ನಕ್ಷತ್ರ ದಿವಸ ಪಾಠ ಪ್ರವಚನ ಪೂಜೆ ಮುಗಿಸಿ ಶುರು ಮಾಡಬೇಕು. ಒಂದು 4 ಅಕ್ಷರ ಅದು ಓದಿಬಿಟ್ಟು ಪ್ರಾರಂಭ ಮಾಡಿಬಿಟ್ಟರೆ ಪಾಠ ಪ್ರವಚನ ಮತ್ತೆ ಪ್ರಾರಂಭ, ಮತ್ತೆ ನಿಲ್ಲೋದು 3 ವರ್ಷದವರೆಗೂ. 4 ದಿವಸ ಅಷ್ಟು ಅನಧ್ಯಯನ ಬರೋದು, ವರ್ಷಕ್ಕೆ 3-4 ದಿವಸ. ಈಗ ಅಧ್ಯಯನ 3-4 ದಿವಸ ಕೂಡ ಆಗೋದಿಲ್ಲ, ಒಟ್ಟು ಅನಧ್ಯಯನ ಮೂರ್ನಾಲ್ಕು ದಿವಸ ಅಂತ ಹೇಳಿದರೆ ಓದೋದೆ ಮೂರ್ನಾಲ್ಕು ದಿವಸದ ಕಾಲಷ್ಟು ಮತ್ತೆ ಕಾಲ ಕೆಟ್ಟು ಬಿಟ್ಟಿರ್ತದೆ. ಅದು ಪ್ರಧಾನವಾದ ಜ್ಞಾನ ಕಾರ್ಯ. ವ್ಯಾಸ ಪೂಜೆಗೆ ವಿಶೇಷ ಪೂಜೆ ಇತ್ಯಾದಿಗಳು ಬೇಕಾಗೋದ್ರಿಂದ ಆ ಕಾಲಕ್ಕೆ ಬೇರೆ ಅಧ್ಯಯನಕ್ಕೆ ವಿಶ್ರಾಂತಿ ಕೊಟ್ಟಿದ್ದಾರೆ ಅಷ್ಟೇ. ಉಳಿದಂತೆ ಯಾವಾಗಲೂ ಓದ್ತಿರಬೇಕು ಅಂತ ಅರ್ಥ. ಅದು ವ್ಯಾಸ ಪೂಜೆ, ಸೆಮಿ ಪೂಜೆ. ಇನ್ನು ಮುಖ್ಯವಾಗಿ ದಿಗ್ವಿಜಯ ಯಾತ್ರೆ ಕ್ಷತ್ರಿಯರಿಗೆ, ವಿಜಯಯಾತ್ರೆ ಶಾಸ್ತ್ರ ವಿಜಯಯಾತ್ರೆ ಬ್ರಾಹ್ಮಣರಿಗೆ, ಬುದ್ಧ ಜಯಂತಿ ಬುದ್ಧಾವತಾರ ಆಗಿದ್ದ ದಿವಸ ಸಾಮಾನ್ಯ ಬುದ್ಧ ಪೂರ್ಣಿಮಾ ಅಂತ ಮಾಡಿಬಿಟ್ಟು ಬೇರೆ ಸ್ವ ಮಾಡಿಬಿಡ್ತಾರೆ ಎಲ್ಲರೂ ಕೂಡ. ತಪ್ಪದು ಬುದ್ಧಾವತಾರ ಮಾಡಿದ ದಿವಸ ವಿಜಯದಶಮಿ ದಿವಸ ಮಾಡಿತ್ತು. ಬುದ್ಧ ಪೂರ್ಣಿಮಾ ಅಂತ ಬೇರೆಯವರೆಲ್ಲ ಮಾಡೋದಾದ್ರೆ ಅದು ಗೌರ್ಮೆಂಟ್ ಹಾಲಿಡೇ ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಬಹುಶಃ ಅದಕ್ಕೆ ಬುದ್ಧ ಜಯಂತಿ ಅಂತೇಳಿ. ಆ್ಯಕ್ಚುಲಿ ಬುದ್ಧ ಜಯಂತಿ ಇವತ್ತು ಸರಿಯಾದ ಬುದ್ಧ ಜಯಂತಿ ಇದು. ಇಲ್ಲೋ ಒಂದು ವಿಶೇಷ ಆದರೆ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಬುದ್ಧ ಅಂದರೆ ಗೌತಮ ಬುದ್ಧನೇ ಬುದ್ಧ ಅಂಥೇಳಿ. ಅಲ್ಲ, ಗೌತಮ ಬುದ್ಧ ಬೇರೆ, ವಿಷ್ಣು ಬುದ್ಧ ಬೇರೆ. ವಿಷ್ಣು ಬುದ್ಧ ಗೌತಮ ಬುದ್ಧ ಎರಡು ಬೇರೆ ಬೇರೆ ವ್ಯಕ್ತಿಗಳು. ಆ ಗೌತಮ ಬುದ್ಧ ಜೀವ ಅಷ್ಟೇ ಅಲ್ಲ, ಜೀವ ಅಷ್ಟೇ ಅಲ್ಲ, ಅವು ಸಾತ್ವಿಕ ಜೀವ ಕೂಡ ಅಲ್ಲ, ಸಾತ್ವಿಕ ಜೀವ ಕೂಡ ಅಲ್ಲ. ಈ ಬುದ್ಧ ಸಾಕ್ಷಾತ್ ನಾರಾಯಣ. ಇಲ್ಲಿಂದಲ್ಲಿ ವ್ಯತ್ಯಾಸ ನೋಡಬೇಕಲ್ಲ. ಅದ್ಯಾಕೆ ಹಾಗಾಯಿತು ಅಂದರೆ ಕಾರಣ ಕೊಡ್ತಾರೆ. ಬುದ್ಧಾವತಾರ ಮಾಡಲಿಕ್ಕೆ ಏನು ಕಾರಣ? ಕೃಷ್ಣ ಭೀಮರ ಒಂದು ರಾಜ್ಯಭಾರ ನಡೀತು. ಕೃಷ್ಣ ಸರ್ವೋತ್ತಮನಾಗಿ ರಾಜ್ಯ ಆಡಿಸ್ತಾ ಇದ್ದಾನೆ. ಧರ್ಮರಾಜ ರಾಜ್ಯದಲ್ಲಿ ಕೂತಿದ್ದಾನೆ, ಭೀಮಸೇನ ಯುವರಾಜರಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅದು ಅತ್ಯದ್ಭುತವಾದ ರಾಜ್ಯ ಅಂದರೆ ಎರಡೇ, ಒಂದು ರಾಮರಾಜ್ಯ, ಒಂದು ಭೀಮರಾಜ್ಯ. ಸರ್ವೋತ್ತಮನ ರಾಜ್ಯ ರಾಮರಾಜ್ಯ, ಜೀವೋತ್ತಮರ ರಾಜ್ಯ ಭೀಮರಾಜ್ಯ. ಅಂಥ ರಾಜ್ಯಕ್ಕೆ ಸಮನಾದ ಮತ್ತೊಂದು ರಾಜ್ಯ ಎಂದು ಬರೋದೇ ಇಲ್ಲ. ಹೈಯೆಸ್ಟವು ರಾಮದೇವರು ತ್ರೇತಾಯುಗದಲ್ಲಿ ರಾಜ್ಯಭಾರ ಮಾಡುತ್ತಾ ಕೃತಯುಗಕ್ಕಿಂತ ಶ್ರೇಷ್ಠ ಮಾಡಿದರು. ಭೀಮಸೇನ ದೇವರು ತಾಪುರ್ಯುಗದ ಕೊನೆಗೆ ಕಲಿಯುಗ ಶುರುವಾದ ಕಾಲದಲ್ಲಿ 36 ವರ್ಷ ಕೃತಯುಗ ಸಾಟಿ ಮಾಡಿದರು. ಅದರ ದಾಖಲೆಯರಾಗ ಆಯಾ ಕಾಲಕ್ಕೆ ತಕ್ಕಂತೆ ಇದ್ದರೆ ಸಾಕು, ಅದಕ್ಕಿಂತ ಹೆಚ್ಚು ಮಾಡಿದಾಗ ಬಹಳ ಶ್ರೇಷ್ಠ ಆಗುತ್ತೆ. ಅದನ್ನು ಮಾಡಿದ್ದು ಭೀಮಸೇನ ದೇವರು. ಆಗೇನಾಯ್ತಂತೆ, ಅವರ ಕಾಲದಲ್ಲಿ ದುಷ್ಟರೇ ಇಲ್ಲ, ಆ ರೀತಿ ಆಗೋಯ್ತು. ದುಷ್ಟರೇ ಇಲ್ಲ, ಇದ್ದು ಕಲಿಯರು ಓಡಿಸಿಬಿಡ್ತಾರೆ. ಧರ್ಮ 4 ಕಾಲಲ್ಲಿ ನಡೀತಾ ಇದೆ, 100ಕ್ಕೆ 100ರಷ್ಟು ಧರ್ಮ. ಧರ್ಮ ಸರಿ ಇದೆ ಅಂದರೆ ಜ್ಞಾನ ಸರಿ ಇದೆ ಅಂತ ಅರ್ಥ. ಯಾವಾಗ ಧರ್ಮ ತಪ್ಪಿದರೆ ಜ್ಞಾನ ತಪ್ಪಿದೆ ಅಂತ ಅರ್ಥ. ಇವತ್ತು ಕರೆಂಟ್ ಅಲ್ಲಿ ಹೋಗಿದೆ ಅಂತೀವಲ್ಲ, ಹಾಗೆ ಕರೆಂಟ್ ಇಲ್ಲಿ ಹೋದರೆ ಬೇರೆ, ಅಲ್ಲಿ ಹೋದರೆ ಅಲ್ಲಿ ಹೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತೀವಲ್ಲ. ಜ್ಞಾನದ ಬೇಸಿಸ್ ಅದು, ಜ್ಞಾನದಿಂದ ಮಾತ್ರ ಧರ್ಮ ಉಳಿಯೋದು. ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷಾ ಅಂತಲೇ ಮಹಾಭಾರತ ತಾತ್ಪರ್ಯದ ಮಾತು. ಅವರಿಬ್ಬರ ರಕ್ಷಣೆಯಲ್ಲಿ, ಸರ್ವೋತ್ತಮರ ರಕ್ಷಣೆ, ಜೀವೋತ್ತಮರ ರಕ್ಷಣೆ ಇದ್ದಾಗ ಆಚಾರ್ಯ ಬರೀತಾರೆ, ಜ್ಞಾನಂಚ ಸುತ್ರಾತ ಮಗಾನ್ ನಾನಾಶಂ. ಕೃಷ್ಣ ಪರಧಾಮಕ್ಕೆ ಹೊರಟ, ಪಾಂಡವರೆಲ್ಲ ಸ್ವರ್ಗಾರೋಹಣ ಮಾಡಿಬಿಟ್ರು. ಆದರೆ ಎಫೆಕ್ಟ್ ಎಷ್ಟಿತ್ತು ಅಂದರೆ ಇನ್ನೂ ಧರ್ಮ ಹೋಗಲೇ ಇಲ್ಲ, ಧರ್ಮ ಅದೇ ಪ್ರಮಾಣದಲ್ಲಿ ಉಳ್ಕೊಂಡ್ಬಿಡ್ತು. ಕಲಿ ಪ್ರವೇಶ ಮಾಡಿದ, ಆಗ ಮತ್ತೊಮ್ಮೆ ಪರೀಕ್ಷಿತ ರಾಜ ನಿಗ್ರಹ ಮಾಡಿದ. ಹೀಗಾಗಿ 1000 ವರ್ಷ ಆಗ್ತಾ ಬಂದರೂ ಕೂಡ ಧರ್ಮ ಸುಖವಾಗಿತ್ತು. ಆದರೆ ಕಲಿಯುಗ ಇತ್ತು, ಕಲಿಯುಗದಲ್ಲಿ ಧರ್ಮ ತಪ್ಪಬೇಕು. ಸೂರ್ಯ ಮುಳುಗಿದ ಮೇಲೆ ಕೂಡ ಭಾಳ ಬೆಳಗ್ಗೆ ಇತ್ತು ಅಂದರೆ ಅದು ಕಾಲಧರ್ಮ ಅಲ್ಲ ಅಂತೀವಲ್ಲ. ಹಾಗೆ ಸೂರ್ಯ ಮುಳುಗಿದ ಸ್ವಲ್ಪಕ್ಕೆಲ್ಲ ಕತ್ಲಾಗಿ ಬಿಡಬೇಕು. ಕತ್ಲಾಗದಷ್ಟರ ಮಟ್ಟಿಗೆ ವ್ಯಾಸ ಕೃಷ್ಣ ಭೀಮರ ನೇತೃತ್ವದಲ್ಲಿ ಧರ್ಮದ ಉಳಿದಿತ್ತು, ಜ್ಞಾನ ಉಳಿದಿದ್ದರಿಂದ. ಆದರೆ ಕಲಿಯುಗದ ತಕ್ಕಂತೆ ಜ್ಞಾನ ಹೋಗಬೇಕು, ಧರ್ಮ ಹೋಗಬೇಕು. ಅದಕ್ಕಾಗಿ ಅದು ತಾನೇ ಹೋಗೋ ಸ್ಥಿತಿಯಲ್ಲಿ ಅಷ್ಟರ ಮಟ್ಟಿಗೆ ಆಗಿರ್ತದೆ. ತಾನೇ ಹೋಗಲಾರದ ಸ್ಥಿತಿಯಷ್ಟು ಧರ್ಮ ಸುರಕ್ಷಿತವಾಗಿತ್ತು. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳು 2 ಕಾಲಕ್ಕೂ ಪ್ರಾರ್ಥನೆ ಮಾಡ್ತಾರೆ. ಜ್ಞಾನ ನಾಶವಾಗಿಲ್ಲ, ಪ್ರಾರ್ಥನೆ ಮಾಡ್ತಾರೆ. ಜ್ಞಾನ ನಾಶ ಆಗಿದೆ, ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಇದು 2ನೇ ಸರ್ಗದ ಮೊದಲ ಶ್ಲೋಕ ಅದೇ. ವಿಜ್ಞಾನ ಭಾನುಮತಿ ಕಾಲಬಲೇನ ನೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೇ ಕಾಲೇ ಕಲೌ ಅಂತ ವರ್ಣನೆ ಮಾಡ್ತಾ, ದೇವಾ ಚತುರ್ಮುಖ ಮೋಹಾಹ ಶರಣಂ ಪ್ರಜಜ್ಞ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾ ಚತುರ್ಮುಖ ಮುಖಾಹ ಶರಣಂ ಪ್ರಜಜ್ಞ. ಮುಕುಂದನ ಶರಣ ಹೊಂದಿದರು ಅಂತ ಹೇಳಿದ. ಜ್ಞಾನ ಭಾರಿ ಕಷ್ಟ ಆಗಿದೆ, ಮಾಯವಾದ ಬಂದಿದೆ, ಸರಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಈಗ ಹೋದರು, ಜ್ಞಾನ ಎಲ್ಲ ಉಳ್ಕೊಂಡ್ಬಿಟ್ಟಿದೆ, ಅಯೋಗ್ಯರು ಮೋಹಿತರಾಗಬೇಕು, ಅದಕ್ಕೆ ಕಡಿಮೆ ಮಾಡಬೇಕು ಅಂತ ಹೋದರು. ಕಡಿಮೆ ಮಾಡಲಿಕ್ಕೆ ಅಂತ ಕೇಳಕ್ಕೆ ಅಂತ ಹೋದರು. ದೇವತೆಗಳು ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಅವ್ರ ಕಸ್ಟೋಡಿಯನ್ಸ್, ಅವ್ರು ಜ್ಞಾನದ ಕಸ್ಟೋಡಿಯನ್ಸ್. ಅವರು ಹೆಚ್ಚಾದಾಗ ಕಡಿಮೆ ಮಾಡೋದು, ವೋಲ್ಟೇಜ್ ಜಾಸ್ತಿ ಆದರೆ ಕಷ್ಟ ನಮಗೆ, ಕಡಿಮೆ ಆದರೆ ಕಷ್ಟ ಗೊತ್ತಲ್ಲ. ಈಗ ವೋಲ್ಟೇಜ್ ಕಡಿಮೆ ಆದರೆ ಭೀಷಣಿ ಇವೆಲ್ಲ ಓಡೋದಿಲ್ಲ, ಬೋರ್ವೆಲ್ ನಿಂತೋಗ್ಬಿಡ್ತಾವೆ. ಆದರೆ ಹೆಚ್ಚಾಗ್ಬಿಟ್ರೆ ಬರ್ಸ್ಟ್ ಆಗಿಬಿಡ್ತಾವೆ, ಎರಡೆರಡು ಪ್ರಾಬ್ಲಮ್. ಅದಕ್ಕೆ ಜ್ಞಾನ ಹೆಚ್ಚು ಆಗಬಾರ್ದು, ಕಡಿಮೆನೇ ಬ್ಯಾಲೆನ್ಸ್ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ದೇವರು ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ಬುದ್ಧ ರೂಪದ ಅವತಾರವನ್ನು ಮಾಡ್ತಾರೆ, ಬುದ್ಧ ರೂಪದ ಅವತಾರವನ್ನು ಮಾಡ್ತಾನೆ. ಅವ್ರನ್ನೆಲ್ಲ ಈಗ ಶುದ್ಧೋದರಾದಿಗಳು ಹುಟ್ಟಿದ ಕಾಲ ಅದು. ಶುದ್ಧೋದರ ಅಂದರೆ ಯಾರೂ ಅಲ್ಲ, ತ್ರಿಪುರಾಸುರರಲ್ಲಿ ಒಬ್ಬನೇ ಶುದ್ಧೋದರ. ತ್ರಿಪುರಾಸುರರ ಕಥೆ ಕೇಳಿರ್ತೇವಲ್ಲ, ಅದರಲ್ಲಿ ಒಬ್ಬ ತ್ರಿಪುರ ಶುದ್ಧೋದರನಾಗಿ ಹುಟ್ಟಿರ್ತಾರೆ. ಯಸ್ತ್ರೈಪುರಾಣ ಪ್ರಥಮಃ ಅಂತ ಆಚಾರ್ಯ ಹೇಳಿದ್ದಾರೆ. ತ್ರಿಪುರಾಸುರರಲ್ಲಿ ಜ್ಯೇಷ್ಠನಾದವನೇ ಶುದ್ಧೋದನನಾಗಿ ಹುಟ್ಟಿತ್ತು. ಧರ್ಮ ಸರಿಯಾಗಿ ನಡೀತಾ ಇತ್ತು. ದಾರಿಕೆ ಅವರೆಲ್ಲ ಯೋಗ್ಯರಲ್ಲ, ಅಯೋಗ್ಯರು ನಮಗೆ ಅರ್ಥ ಆಗ್ತದೆ. ಶಾಸ್ತ್ರ ಅಯೋಗ್ಯರಿಗೆ ಸೇರಿದ ಏನು ಮಹಾ ಆಗ್ತದೆ ಅಂತ ನಮಗೆ ಅಷ್ಟು ಕಷ್ಟ ಗೊತ್ತಾಗೋದಿಲ್ಲ. ಶಾಸ್ತ್ರ ಎಲ್ಲರೂ ಓದಬೇಕು. ಅಯೋಗ್ಯರು ಏನು ಮಹಾ ತಪ್ಪು ಅಂತ ನಾನು ಅನ್ಕೋತೇನೆ. ಅದು ಶಾಸ್ತ್ರ ಆವಾಗ ಅರ್ಥ ಆಗ್ತದೆ. ಶಾಸ್ತ್ರ ಅಯೋಗ್ಯರುಗಳು ಸಿಕ್ರಿಯ ಆಗ್ತದೆ ಗೊತ್ತಾಗ್ತದೆ. ಅಯೋಗ್ಯರು ಉಪಯೋಗಿಸಿದ್ರಲ್ಲ, ಇಟ್ಕೊಂಡ್ರೆ ಡೇಂಜರಸ್. ಅದು ಅರೆಸ್ಟ್ ಮಾಡಿ ಜೈಲಾಗಿದ್ದ ನೋಡಿದ್ರಲ್ಲ, ಇಟ್ಕೊಂಡಿದ್ದಕ್ಕೆ ಪ್ರಯೋಗ ಮಾಡಿದ್ದಲ್ಲ, ಅದು ಇಟ್ಕೊಂಡಿದ್ದಕ್ಕೆ ಅಂತ ಹೆವಿ ಸಿವಿಯರ್ ಪನಿಷ್ಮೆಂಟ್ ಕೊಡ್ತಾರೆ. ಆದ್ದರಿಂದ ಎಂದೂ ಕೂಡ ಶಸ್ತ್ರ ಶಾಸ್ತ್ರ, ಶಾಸ್ತ್ರವನ್ನು ಬ್ರಾಹ್ಮಣರು ಕಾಪಾಡಬೇಕು, ಶಾಸ್ತ್ರವನ್ನು ಕ್ಷತ್ರಿಯರು ಕಾಪಾಡಬೇಕು. ಶಸ್ತ್ರದಿಂದ ರಕ್ಷಣೆ ಕೊಡಬೇಕು ಫಿಸಿಕಲ್, ಶಾಸ್ತ್ರ ರಕ್ಷಣೆ ಕೊಡಬೇಕು ಇಂಟೆಲೆಕ್ಚುಯಲ್. ಇಂಟೆಲೆಕ್ಚುಯಲ್ ಪ್ರೊಟೆಕ್ಷನ್ಗೆ ಶಾಸ್ತ್ರ ಬೇಕು. ಅಯೋಗ್ಯರಿಗೆ ಸಿಕ್ಕರೆ ಅದನ್ನು ಮಿಸ್ಇಂಟ್ರಿಟ್ ಮಾಡ್ತಾರೆ, ಹಾಳು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅಯೋಗ್ಯರಿಗೆ ಶಾಸ್ತ್ರ ಸಿಗಬಾರ್ದು, ಯೋಗ್ಯರಿಗೆ ಶಾಸ್ತ್ರ ಸಿಗಬೇಕು. ಅಯೋಗ್ಯರಿಗೆ ಶಸ್ತ್ರ ಸಿಕ್ಕರೆ ಅದು ಲೋಕನಾಶ ಮಾಡ್ತಾರೆ, ಯೋಗ್ಯರಿಗೆ ಸಿಕ್ಕರೆ ಉದ್ಧಾರ ಮಾಡ್ತಾರೆ. ಅದಕ್ಕಾಗಿ ಅವತ್ತು ಶುದ್ಧೋದನಾದಿಗಳಿಗೆ ಜ್ಞಾನ ಕಡಿಬೇಕಾಗಿತ್ತು. ಅದಕ್ಕೆ ಪರಮಾತ್ಮ ಅವತಾರವನ್ನು ಮಾಡಿದ, ಅವರಿಗೆ ಬುದ್ಧ ಮತವನ್ನು ಉಪದೇಶವನ್ನು ಮಾಡಿದ. ಎಲ್ಲವೂ ಕ್ಷಣಿಕ, ಉಳಿಯೋದು ಶೂನ್ಯ, ಪದಾರ್ಥಗಳಿಲ್ಲೇ ಇಲ್ಲ, ಜ್ಞಾನವೇ ಪದಾರ್ಥ ಕಂಡಾಗ ಕಾಣಿಸ್ತದೆ, ಹೀಗೆಲ್ಲ ವಾತಾವರಣ ಶುರು ಮಾಡಿ ಉಪದೇಶ ಮಾಡಿ ಜನ ನಂಬಲಿಲ್ಲ. ಯಾಕೆ ನಂಬಲಿಲ್ಲ ಅಂದರೆ ಕೃಷ್ಣ ಭೀಮರ ನೇತ್ರ ಜ್ಞಾನ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ದೇವ್ರ ಬಾಯಲ್ಲಿ ಬಂದರೂ ನಂಬಲಾರ ಸ್ಥಿತಿಗೆ ಹೋಗಿಬಿಟ್ಟಿದ್ರು. ಆಗಲೇ ತಪ್ಪು ಹೇಳಿದ್ರು ನಂಬರು. ಇವತ್ತು ಕೆಲವು ಒಂದು ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಹೇಳೋದಿಲ್ಲ ಅಂತಾರಲ್ಲ ಆ ಟೈಪ್, ಇವತ್ತು ಸತ್ಯ ಹೇಳಿದ್ರೆ ಹೇಳೋದಿಲ್ಲ ಅಂತ ಕಾಲ. ಇಂದು ಸುಳ್ಳು ಹೇಳಿದ್ರೆ ಹೇಳಕ್ಕೆ ಸಾಧ್ಯ ಇರಲಿಲ್ಲ, ಅಧರ್ಮ ಮಾಡಿದರೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಅವ್ರು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆಗ ಪರಮಾತ್ಮ ಅದನ್ನು ಒಪ್ಪಿಸಬೇಕು ಅಂತ ಒಂದು ವಿಚಿತ್ರವಾದ ಪ್ರಸಂಗ. ಅವ್ರು ಆಚಾರ ನಿರ್ಣಯದಲ್ಲಿ ಬರೀತಾರೆ ಅದನ್ನೆಲ್ಲ. ಹೌದು, ನನ್ನ ಮಾತು ನಂಬೋದಿಲ್ಲ, ಹೌದಲ್ಲ, ಯಾರು ಗೊತ್ತಾ ನಿಮಗೆ, ತೋರಿಸ್ತೀನಿ ನೋಡಿ ಅಂತ ಹೇಳಿ ಎಲ್ಲ ದೇವತೆಗಳಿಂದ ಕರೀತಾನೆ ಪರಮಾತ್ಮ. ಎಲ್ಲ ದೇವತೆಗಳು ಆಕಾಶ ನಿಂತ್ಕೊಂಡ್ಬಿಡ್ತಾರೆ, ಯುದ್ಧಕ್ಕೆ ಬರೀ ನನ್ನ ಅಂತ ಕರಿ, ನನ್ನ ಮೇಲೆ ಅಂತ ಕರೀತಾರೆ. ಅವರೆಲ್ಲ ತಮ್ಮ ತಮ್ಮ ಇಂದ್ರದೇವರು ವಜ್ರಾಯುಧನೇ ಪ್ರಯೋಗ ಮಾಡ್ತಾರೆ, ರುದ್ರ ತ್ರಿಶೂಲ ಪ್ರಯೋಗ ಮಾಡ್ತಾರೆ, ಬ್ರಹ್ಮದೇವರು ಮಾಸ್ತ್ರ ಬಿಡ್ತಾರೆ, ವಿಷ್ಣು ಚಕ್ರ ಬಿಡ್ತಾನೆ. ವಿಷ್ಣು ಅಲ್ಲಿ ನಿಂತ್ಕೊಂಡಿದ್ದಾನೆ, ತಾನೇ ರೂಪದ, ತಾನೇ ಮೂಲ ರೂಪ. ಪರಮಾತ್ಮ ಏನು ಮಾಡಿದ ನನಗೆ, ಎಲ್ಲ ತನ್ನ ಕೆಳಗೆ ಹಾಕೊಂಡು ಮಲ್ಕೊಂಡ್ಬಿಟ್ಟದ್ದು, ಬಂದಿದ್ದೆಲ್ಲ ಕೆಳಗೆ ಹಾಕೊಂಡು ಆರಾಮ ಮಲ್ಕೊಂಡ್ಬಿಟ್ಟಂತೆ. ಆಗ ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಹೋಯ್ತು ಎಲ್ಲ ದೇವತೆಗಳಿಂದ ಶ್ರೇಷ್ಠ ಆಯ್ತಾ, ಇದನ್ನು ಮಾತು ನಂಬಬೇಕು ಅಂತ ಅನಿಸ್ತಾ. ಇವತ್ತು ಪವಾಡ ಮಾಡೋರು ಮತ್ತೆ ನಂಬ್ತಾರೆ, ಇದನ್ನು ಮಾಡಿದ್ ಬಿಡ್ತಾರಾ, ಪವಾಡದಿಂದ ಜನ ಸುಳ್ಳನ್ನು ಹೇಳಿ ಪ್ರಚಾರಕ್ಕೆ ತಂದು ಬಿಡ್ತಾರೆ. ಇದನ್ನು ನೋಡಿದ ತಕ್ಷಣ ಭಾರಿ ನಂಬಿಕೆ ಬಂದುಬಿಡುತ್ತೆ. ಓ ಏನು ಹೇಳಿದ್ರೆ ಕೇಳ್ತೀವಿ ಅಂತ ಹೇಳಿದರು. ಅದನ್ನು ಕೇಳಿರಿ ಅಂತ ಪರಮಾತ್ಮ ಈಗ ಮತ್ತೆ ಅದನ್ನು ಹೇಳಿದ್ರೆ ಬಿಟ್ಬಿಟ್ರು. ಅದೇ ಬೌದ್ಧ ಮತವಾಗಿ ಬಂತು. ಬೌದ್ಧ ಮತ ಅಂದರೆ ಅದು ಮಿಸ್ಲೀಡ್ ಮಾಡೋಕ್ಕೋಸ್ಕರ ಬಂದ ಮತ. ಅವರು ಪರಮಾತ್ಮ ಅಷ್ಟು ಹೇಳಿದ, ಮಾಯಾಗ್ಬಿಟ್ಟು ಎಲ್ಲ ಅದನ್ನು ಅನುಸರಣೆ ಮಾಡೋಕ್ಕೆ ಶುರು ಮಾಡಿದ. ಆಗ ಒಂದು ಪ್ರಸಂಗ ಏನು ನಡೆದಿತ್ತು ಗೊತ್ತಾ, ಒಂದು ಮಗು ಹುಟ್ಟಿತ್ತು ಶುದ್ಧೋದರಣೆಗೆ, ಮಗು ಹುಟ್ಟಿತ್ತು. ಹುಟ್ಟಿದ ಮಗನ ದೂರ ಬಿಸಾಕಿದ ಪರಮಾತ್ಮ, ಅಲ್ಲಿ ತಾನು ಮಲಗಿ ಇಷ್ಟೆಲ್ಲ ಮಾಡಿದ, ಮಾಯಾಗ್ಬಿಟ್ಟ. ಆಮೇಲೆ ಹುಡ್ಕೊಂಡು ಹೋದ್ರೆ ಮಗು ಇಲ್ಲ, ಸಿಕ್ತೇ ಸಿಕ್ತು ಒಂದು ಕಡೆಗೆ, ಅದು ಇದೇ ಆತ ಅಂತ ಸಾಕಿಬಿಟ್ಟು. ಅದು ಗೌತಮ ಬುದ್ಧ, ಅದು ಗೌತಮ ಬುದ್ಧ, ಇದು ನಿಜವಾದ ಬುದ್ಧ. ಆ ಬುದ್ಧ ಜಯಂತಿ ಇದು, ಅವ್ರು ಮಾಡಿದ ಬುದ್ಧ ಪೂರ್ಣೆ ಅದನ್ನು ಮಾಡಿಕೊಳ್ಳ ಅಷ್ಟೇ, ಒಂದು ಸ್ವಲ್ಪ ಗ್ಯಾಪ್ ಅಷ್ಟೇ. ಆದರೆ ನಿಜವಾದ ಬುದ್ಧ ಜಯಂತಿ ಅಂದರೆ ಪರಮಾತ್ಮನ ಬುದ್ಧ ರೂಪದ ಜಯಂತಿ. ಆಗ ಒಂದು ಸಮಸ್ಯೆ ಬಂತು, ದೇವರು ಇಷ್ಟು ಹೇಳಿಬಿಟ್ಟು ಭಾಳ ಒಂದು ಸುಮಾರು ಎಷ್ಟೊಂದು ಒಂದು ಗಂಟೆ ಎರಡು ಗಂಟೆ ಇದ್ದ ರೂಪ, ಹೆಚ್ಚೊತ್ತು ಕಾಣಲಿಲ್ಲ. ಅವ್ನು ಮಾಯ ಬಿಡ್ತಾನೆ ಪರಮಾತ್ಮ. ಅದಕ್ಕೇನೆ ಬುದ್ಧ ಕಲಿಯುಗದಲ್ಲಿ ವಿಷ್ಣು ರೂಪ ಸಮಾನ ಏನು ಹೇಳಿದ, ಕಲಿಯುಗದಲ್ಲಿ ದೇವರು ಅವತಾರ ಮಾಡೋದಿಲ್ಲ ಅಂದರೆ ಕಾಣಿಸ್ತಾನೆ, ಹೆಚ್ಚು ಕಾಣಿಸೋದಿಲ್ಲ ಅಂತ ಅರ್ಥ. ರಾಮಾವತಾರ 13,000 ವರ್ಷ ಕಾಣಿಸ್ತು, ಕೃಷ್ಣಾವತಾರ 106.5 ವರ್ಷ ಕಾಣಿಸ್ತು, ಆದರೆ ಇದು ಬರೀ 106 ನಿಮಿಷ ಕೂಡ ಕಾಣಿಸ್ತಿಲ್ಲ, ಶಾರ್ಟೆಸ್ಟ್ ಪೀರಿಯಡ್. ಅದಕ್ಕೆ ಅದನ್ನು ಕೌಂಟ್ ಮಾಡೋದಿಲ್ಲ. ಯಾವುದೇ ಕಲಿಯುಗದಲ್ಲಿ ಅವತಾರ ಕಂಡರೂ ಕೂಡ ಅದನ್ನು ಕೌಂಟ್ ಮಾಡೋದಕ್ಕೆ ಹೋಗೋದಿಲ್ಲ, ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತಾನೆ ಹೆಸರು. ಮತ್ತು ಇನ್ನೊಂದು ಕಾರಣ, ಸಂಧಿ ಕಾಲ ಇನ್ನೂ ಆಗ ಕಲಿಯುಗ ಫುಲ್ ಫ್ರೆಡ್ ಶುರುವಾಗಿದ್ದ ಕಾಲ ಅಲ್ಲ, ಆದ್ದರಿಂದ ಸಂಧಿ ಕಾಲ. ರಾತ್ರಿ ಅಂತಷ್ಟು ಸೂರ್ಯ ಮುಡಿಯಿದ ತಕ್ಷಣ ರಾತ್ರಿ ಎಂಬುದಿಲ್ಲ, ಅದು ಸಂಜೆ ಅಂತಾರೆ. ಪೂರ್ತಿ ಕತ್ಲೆ ಬಂದ ರಾತ್ರಿ ಅಂತಾರೆ ಆ ಟೈಪ್. ಅದು ಸಂಧ್ಯಾಕಾಲದಲ್ಲೇ ಸಂಧ್ಯಾವನ್ನು ಹೇಗೆ ಮಾಡಬೇಕು, ಇದು ಕಲಿಯುಗ ದ್ವಾಪರ ಯುಗ ಮುಗಿದು ಕಲಿಯುಗದ ಸಂಧಿ ಕಾಲದಲ್ಲಿ ನಡೀತಿದ್ದು. ಇಷ್ಟು ಕೂಡ ಇನ್ನೂ ಸಂಧಿ ಕಾಲ ಇನ್ನು ಪೂರ್ತಿ ಮುಗಿದಿಲ್ಲ ಕಲಿಯುಗದ್ದು, ಆಗಲೇ ಎಷ್ಟು ಅವನಾಥ ನಡೀತಿರೋದು. ಸಂಧಿ ಕಾಲದಲ್ಲಿ ಇಷ್ಟು ಕತ್ಲೆ ಇದ್ದರೆ ನಮ್ಮ ರಾತ್ರಿ ಎಷ್ಟು ಬರ್ಬೋದು, ಪೂರ್ತಿ ಹೋದ್ಮೇಲೆ ಎಷ್ಟು ಬರುತ್ತೆ ಅಂತ ನೋಡೋದಕ್ಕೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಇವ್ರು ಹುಡ್ಕೊಂಡು ಹೋದ್ರು ಕೂಸಿನ, ಆ ಕೂಸು ಕಾಣಿಸ್ತು, ಅದು ತಂದಿಟ್ಕೊಂಡು ಇದು ಮಾಡಿದ್ರು. ನಮಗೊಂದು ಪ್ರಶ್ನೆ ಬಂತು, ದೇವರು ಸುಳ್ಳು ಹೇಳ್ತಾನಾ ಅಂತ ಪ್ರಶ್ನೆ ಬಂತು. ದೇವರು ಸುಳ್ಳು ಹೇಳ್ತಾನ ಆಗಿದ್ದರೆ ಆ ಕೇಳ್ತಾರೆ, ದೇವ್ರ ಮಾತು ಎಂದೂ ಸುಳ್ಳಾಗೋದಿಲ್ಲ, ಆದರೆ ಆ ಥರ ಒಂದೇ ಮಾತು ಯೋಗ್ಯರಿಗೆ ಸರಿಯಾದ ಅರ್ಥ ಆಗ್ತದೆ, ಅಯೋಗ್ಯರಿಗೆ ಕೆಟ್ಟ ಅರ್ಥ ಆಗ್ತದೆ. ಮಾತು ಬೇರೆ, ಒಂದೇ ಬ್ರಹ್ಮಸೂತ್ರಗಳೇನೆ, ಒಂದೇ ಬ್ರಹ್ಮಸೂತ್ರಕ್ಕೆ 22 ಭಾಷೆ ಬರಲಿಲ್ಲ, ಅದರಲ್ಲಿ 2 ಸಾಕರವೇ, ದ್ವೈತ ಅದ್ವೈತ, 100% ಆಪೋಸಿಟ್. ಟೆಕ್ಸ್ಟ್ ಒಂದೇ, ಸೇಮ್ ಟೆಕ್ಸ್ಟು, ಆಪೋಸಿಟ್ ಮೀನಿಂಗ್ ಕೊಡಲಿಲ್ಲ. ಸೊ ಬುದ್ಧ ರೂಪ ಪರಮಾತ್ಮನೇ ಮಾತಿಗೆ 2 ಅರ್ಥ ಇತ್ತು. ಒಂದು ಒಳ್ಳೆಯ ಅರ್ಥ, ಅದು ವೇದವ್ಯಾಸ ರೂಪದ ಅರ್ಥನೇ ಭಗವದ್ಗೀತ ಇದ್ದಾಗ. ಇನ್ನೊಂದು ಅರ್ಥ ಮೋಹಕ ಅರ್ಥ, ಅದ್ರ ಹೇಳೋದಕ್ಕೆ ದೈತ್ಯ ವಿಮೋಹಕ ನಿತ್ಯ ಸುಖಾದಿ. ಕಲ್ಕಿ ರೂಪದ ವರ್ಣನೆ ಮಾಡ್ತಾ, ಬುದ್ಧ ರೂಪದ ವರ್ಣನೆ ಮಾಡ್ತಾ, ಬುದ್ಧ ರೂಪ ಅಂಬುದು ಉದ್ದೇಶಪೂರ್ವಕವಾಗಿ ಮೋಹನ ಮಾಡಕ್ಕೆ ಮಾಡಿದ ರೂಪ, ಅಯೋಗ್ಯರಿಗೆ ಮಾತ್ರ, ಯೋಗ್ಯರಿಗೆ ಮೋಹನ ಆಗೋದಿಲ್ಲ. ಅದರಿಂದ ಪರಮಾತ್ಮ ಹೋದ ತಕ್ಷಣ ಮೇಲಿದ್ದೆ ದೇವತೆ ಎಲ್ಲ ಕಾಯ್ತಾ ಇದ್ರು, ಪ್ರಾರ್ಥನೆ ಮಾಡಿದರು, ಪರಮಾತ್ಮ ಮಾತು ಹೇಳಿದ್ದೆ ನೀನು, ಸ್ವಲ್ಪ ಅರ್ಥ ಆಗಿದೆ, ಪೂರ್ತಿ ಅರ್ಥ ಹೇಳಬೇಕು ಅಂತ ಕೇಳಿದಾಗ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ, ತನ್ನ ಮಾತಿಗೆ ತಾನೇ ಅದು ವ್ಯಾಖ್ಯಾನವನ್ನು ಮಾಡ್ತಾನೆ. ಅದಕ್ಕೆ ಪ್ರಶಾಂತ ವಿದ್ಯಾ ಅಂತ ಹೆಸರು, ಅಂತ ಪ್ರಶಾಂತ ವಿದ್ಯಾ ಅಂತ ಹೆಸರು. ನಿರ್ಣಯದಲ್ಲಿ ಇಷ್ಟು ಆಚಾರ ಬರದ ಮನುಷ್ಯರು ಅದನ್ನು ಕೇಳಿದರೆ ಎಷ್ಟು ಉಪಯೋಗ ಅಂದರೆ, ನಾಲ್ಕೇ ಮಾತ್ರೆಯಲ್ಲಿ ಮೋಕ್ಷ. ಅದಕ್ಕೆ ಯಾಮಾಶ್ರಿತಾನಾಂ ಅಚಿರೇಣ ಮುಕ್ತಿ, ಸರಿಯಾದ ಬುದ್ಧ ಮತ ತಿಳ್ಕೊಂಡ್ರೆ ಬೇಗ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡ್ರೆ ಬೇಗ ತಮಸ್ಸು ಆಗ್ತದೆ, ಎರಡು ಫಾಸ್ಟೇ, ಎರಡು ಸ್ಲೋ ಅಲ್ಲ, ಇದು ಫಾಸ್ಟಾಗಿ ಒಳ್ಳೆಯದು, ಫಾಸ್ಟಾಗಿ ಕೆಟ್ಟದಷ್ಟೇ. ಅಂತೂ ಈ ರೀತಿ ಮಾಡಿದ್ದಕ್ಕೆ ಪರಮಾತ್ಮ ಮೋಹಕ ರೂಪನೂ ಹೌದು. ಮೋಹಿನಿಯಾಗಿ ಹೇಗೆ ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟು ದೈತ್ಯರಿಗೆ ಅಮೃತ ಸಿಗದಂತೆ ಮಾಡಿದ್ದ, ಬುದ್ಧ ರೂಪದಿಂದ ಅಸುರರಿಗೆ ಮಾತ್ರ ದುಷ್ಟ ಉಪದೇಶವನ್ನು ಮಾಡಿ ಯೋಗ್ಯರಿಗೆ ಒಳ್ಳೆಯ ಉಪದೇಶ ಬರಹಾಗೆ ಮಾಡ್ತಾರೆ. ಇದು ಬುದ್ಧ ಜಯಂತಿ ನಿಮಿತ್ತ ಅರ್ಥ ಮಾಡ್ಕೊಂಡು ಆಮೇಲೆ ನಾನು ಕೆಡಕ್ಕೆ ಶುರುವಾಯಿತು. ಒಬ್ಬ ಜಾರಿ ಬಿದ್ದವನು ದಬಲ ಬುದ್ಧದ್ದು ಬೆಳೆಸಿಬಿಟ್ಟು ಕೊನೆಯವರೆಗೂ ಬಿಡ್ತಾನೆ ಇರ್ತಾನೆ. ಹಾಗೆ ಅನೇಕ ದುರ್ಮತಗಳೆಲ್ಲ ಬಂದುವಾಗ ಜಿನ ಜೈನ ಮತ ಬಂತು, ಬುದ್ಧ ಬೌದ್ಧ ಮತ ಬಂತು, ಆಮೇಲೆ ಸಾಂಖ್ಯ ನೈಯಾಯಿಕರು ಚಾರ್ವಾಕರು ಈ ಮಧ್ಯೆ ವೈಶೇಷಿಕರು ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅದನ್ನು ದ್ವೈತ ಬಿಟ್ಟರೆ ಉಳಿದೆರಡು ವಿಶಿಷ್ಟಾದ್ವೈತ ಅದ್ವೈತ ಇಷ್ಟು ಮತಗಳು ಸಾಲು ಸಾಲಾಗಿ ಬಂತು. ಬ್ರಹ್ಮಸೂತ್ರದ ಮೇಲೆ 22 ಭಾಷೆಗಳು ಬಂದು ಅಲ್ಲಿ 21 ದುರ್ಭಾಷೆಗಳಾದವು. ಆ ಹೊತ್ತಿಗೆ ಮತ್ತೆ ಪ್ರಾರ್ಥನೆ ಶುರು ಮಾಡಿದೆ. ಇದು ಪೂರ್ತಿ ಕೆಟ್ಟೋಯ್ತಲ್ಲ, ಪೂರ್ತಿ ಜ್ಞಾನ ಆಲ್ಮೋ ಅದ್ವೈತದ ಬಂದ ಮೇಲೆ ಜ್ಞಾನ ಪೂರ್ತಿ ಮರೆಯಾಗಿ ಬಂತು. ಇಷ್ಟು ಮರೆಯಾಗಿ ಬಂದು ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು ದೇವತೆಗಳು, ಸ್ವಾಮಿ ಮತ್ತೆ ಜ್ಞಾನ ಕೊಡಬೇಕು ಅಂತ ಹೇಳಿ. ನಮಗೆ ಅನ್ನ ಕಡಿಮೆ ಆದರೂ ಇಲ್ಲ ಅಂತ ಹೆಚ್ಚಾದರೂ ಅಡ್ಡ ಕೈ ಹಿಡಿತೀವಲ್ಲ ಆ ಟೈಮ್, ಹೆಚ್ಚು ತಿಂದರೂ ನಮಗೆ ಬೇಡ, ಕಡಿಮೆ ಇದ್ದರೂ ಬೇಡ, ಜ್ಞಾನ ಹಾಗೆ. ಮತ್ತೆ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಹೀಗಾಗಿದೆ ಮತ್ತೆ ಜ್ಞಾನ ಕೊಡಬೇಕು ಅಂತ ಹೇಳಿ ತಷ್ಟ ಪರಮಾತ್ಮ. ಆಗ ನಾಥ ಕಲೌ ತ್ರಿಯುಗಹು ತಿರಣುತ್ತು ಭೂಷು ಬ್ರಹ್ಮಾಂಡಮಪ್ಯನವತಾರ ಮನಾದಿದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಮೈರಾನನೋ ಭುವನ ಜೀವನ ಬಾಬಭಾಷಿ. ತಷ್ಟ ಪರಮಾತ್ಮ ವಾಯುದೇವರನ್ನು ಕಳಿಸಿಕೊಡ್ತಾರೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಇದು ವಾಯುದೇವರು ಮಾಡಿದ್ರು. ಬೇರೆಯವ್ರನ್ನ ಕಳಿಸಿದರೆ ಇವತ್ತು ಸಣ್ಣ ಪುಟ್ಟ ಕೆಲಸನೇ ಮಾಡಿಬಿಡ್ತಾರೆ, ಆ ದೊಡ್ಡ ಕೆಲಸ ಮಾಡಬೇಕಾದ್ರೆ ಭಾರಿ ಸಮರ್ಥರು ಬರ್ತಾರೆ. ಆಗ ಒಳ್ಳೆಯವ್ರಿಗೆ ಪೂರ್ತಿ ಇದ್ದಿಲ್ಲ ಅಂತಲ್ಲ ಇದ್ದರು, ಆದರೆ ಅವರಿಗೆಲ್ಲ ಲೋಕೋದ್ಧಾರ ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ, ಎಲ್ಲರೂ ಈಜ್ಕೊಂಡು ಹೋಗ್ತಾರೆ, ತಮಗೆ ಈಜಾಗಿ ಬರ್ತದೆ, ಹುಡುಗರ ಎತ್ತ ಶಕ್ತಿ ಅವ್ರಿಗಿರೋದಿಲ್ಲ, ಹುಡುಗರು ತಾವು ಉಳಿಗೋಗ್ಬಿಡ್ತಾರೆ, ಆದರೆ ತಮ್ಮಟ್ಟಿಗೆ ತಾವು ಪಾರಾಗ್ತದೆ. ಅಷ್ಟು ಅಂಥ ಜನ ಇದ್ದರು, ಬಟ್ ಅವರಿಂದ ಲೋಕೋದ್ಧಾರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ವಾಯುದೇವರನ್ನೇ ಕಳಿಸಿಕೊಟ್ರು, ಯಾಕೆ ಅವರಷ್ಟು ಶಕ್ತಿ ಜೀವರಲ್ಲಿ ಅವರು ಬಿಟ್ಟರೆ ಇನ್ಯಾರೂ ಇಲ್ಲ. ಬ್ರಹ್ಮದೇವರು ಅವರು ಸಮ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಬ್ರಹ್ಮಾಣಮಪ್ಯನವತಾರಂ ಮನಾದಿದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಬಾಬಭಾಷಿ. ಈ ಅವತಾರ ಮಾಡಬೇಕು ಅಂತ ವಾಯುದೇವರು ಹೇಳ್ತಾರೆ. ತಷ್ಟ ವಾಯುದೇವರು ಅವತಾರವನ್ನು ಮಾಡ್ತಾರೆ. ಅದೇ ಮಧ್ವಾವತಾರಕ್ಕೆ ನಾಂದಿಯಾಗಿ ಬುದ್ಧಾವತಾರ ಮೇಲ್ನೋಟಕ್ಕೇನು ವಿರುದ್ಧ ಕಾಣಿಸ್ತದೆ, ಅದು ಸರಿಯಾಗಿ ಆಪೋಸಿಟ್ ಬಂದು ಮಧ್ವಜಿದ್ದ ಮಧ್ವಮತ ಬುದ್ಧ ಮತ ಮಧ್ವಮತ ಎರಡೂ ಒಂದೇ ಮತ್ತೆ ಬೇರೆ ಮತಗಳಲ್ಲ. ಆದರೆ ಅದರ ಅರ್ಥ ಅಪಾರ್ಥವಾಗಿ ಕಾಣಿಸ್ತು, ಇದು ಹಾಗೆ ಕಾಣಿಸ್ತಿಲ್ಲ, ಇದು ಡಿಫರೆನ್ಸ್. ಮಧ್ವಾಚಾರ ಅವತಾರವನ್ನು ಮಾಡಿ ಎಲ್ಲ ಸಾಧನೆಗಳನ್ನು ಮಾಡಿದ್ರು. ಒಂದಂಶದ ಮಾಡಿದ್ದು ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಸಾಕಾಗ್ತಿತ್ತು, ಭಾರಿ ಕೊಟ್ಟರು. ಉದಾಹರಣೆಗೆ ಈ ಸಿಕ್ಸರ್ ಹೊಡಿಬೇಕಾದ್ರೆ ಕರೆಕ್ಟ್ ದಾಟಬೇಕಾಗಿಲ್ಲ, ಜಾತಿ ಹೊಡೆದ್ರೆ ಸಿಕ್ಸರೇ, ಬೌಂಡ್ರಿಗೆ ದಾಟಿಬಿಟ್ರೆ ಆಗಬೇಕು, ಎಷ್ಟು ದೂರ ಕಳೆದೋದ್ರೂ ಕೂಡ ಸಿಕ್ಸರೇ ಹಾಕೋ ಆಚಾರ್ಯರು ಭಾರಿ ಜಾಸ್ತಿ ಮಾಡಿದರು. ಅದು ಆಚಾರ್ಯ ಸಾಮರ್ಥ್ಯ, ಜಸ್ಟ್ ಆಗೋದು ಬೇರೆ, ಭಾರಿ ಮಾಡೋದು ಬೇರೆ. ಉಳಿದವರಿಗೆ ಜಸ್ಟ್ ಮಾಡೋಕ್ಕೂ ಬರ್ತಿರಲಿಲ್ಲ, ಆಚಾರ್ಯರು ಅದನ್ನು ಪೂರ್ತಿ ಮಾಡಿ ಹಾಕಿದ್ದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೆಸರಾಯಿತು. ಆಚಾರ್ಯ ಅವತಾರದಿಂದ ಹಿಡಿದು ಕೊನೆಯವರೆಗೂ ಅದ್ಭುತಗಳ ಸರಮಾಲೆಯನ್ನೇ ಮಾಡ್ತಾರೆ. ಯಾವ ಮತಾಚಾರ್ಯರ ಜೀವನದಲ್ಲೂ ಕೂಡ 100ಕ್ಕೆ 100ರಷ್ಟು ಅವರು ಸರಿ ಇದ್ದರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತಿನ ಅಷ್ಟೇ ಸಂದರ್ಭವಾಗಿ ಹೇಳ್ತಾರಲ್ಲ, ಭಾರಿ ಕಷ್ಟಪಡ್ತಿದ್ರು, ಏನೋ ಇತ್ತು, ಮನೆಗೆ ರೋಗ ಬಂದು ಹೋಗಿಬಿಟ್ರು, ಮತ್ತು ಏನೋ ಸಾಮಾನ್ಯವಾಗಿ ಎಂಥ ದೊಡ್ಡವ್ರ ಬಗ್ಗೆ ಕೆಲ ಕಥೆಗಳು ಉಂಟೇ ಇವರು. ಬೇರೆ ಮತದವರ ಬಗ್ಗೆ ಅವ್ರ ಮತಾಚಾರ್ಯರ ಚೇತರಿ ಅವರೇ ಮತದವರು ಬರೆದಾಗ ಅವರ ಡಿಫೆಕ್ಟ್ಸ್ ಎಲ್ಲ ಹೇಳ್ತಾ ಬರ್ತಾರೆ. ಇಷ್ಟು ದೋಷಗಳಿತ್ತು ಪಾಪ, ಭಾರಿ ಒದ್ದಾಡಿಬಿಟ್ರು, ಕೊನೆಗೂ ಈ ಸ್ಥಿತಿ ಬಂದರು ಅಂತ ಹೇಳೋ ಪದ್ಧತಿ ಅವರು. ಆದರೆ ಆಚಾರ್ಯ ಜೀವನ ಹೇಗೆ ಅಂತ ಕೇಳಿದರೆ, ಅವರು ಅವತಾರದಿಂದ ಹಿಡಿದು ಅವರು ಅದೃಶ್ಯರಾಗೋವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ, ಅಶಕ್ತಿ ಇಲ್ಲ, ಅಜ್ಞಾನ ಇಲ್ಲ. ಮನುಷ್ಯನಿಗೆ ಎರಡು ದೊಡ್ಡ ದೋಷಗಳದು, ಫಿಸಿಕಲ್ ಅಶಕ್ತಿ, ಇಂಟೆಲೆಕ್ಚುಯಲ್ ಅಜ್ಞಾನ, ಎರಡಿತ್ತಂದರೆ ಎಲ್ಲ ಹೋದಂತೆ ಲೆಕ್ಕ. ಎರಡು ಎಷ್ಟು ಮಾತ್ರಕ್ಕೂ ಬರೆದು ಹೋಗಿದ್ದು ಅವರ ವೈಶಿಷ್ಟ್ಯ. ಆಚಾರ್ಯರಿಗೆ ಎಲ್ಲರ ಅಪಾಯ ಯಾವ ಕಾಲಕ್ಕೂ ಇಲ್ಲ ಅಂದರೆ ಪೂರ್ಣ ಗುಣವಂತರು ಅಂತ. ಜ್ಞಾನೇ ವಿರಾಗೇ ಹರಿಭಕ್ತಿಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿ ತ್ವಚ ಕಶ್ಚನೈವ. ಹನುಮಂತದೇವರು ಹೇಗಿದ್ದರು ಅದೇ ವಾಯುದೇವರೇ ಹನುಮಂತದೇವರು. ತತ್ವಜ್ಞಾನೇ ವಿಷ್ಣುಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅಲ್ಲೂ ಹಾಗೆ ಇಲ್ಲೂ ಸಚ ಮಧ್ವ ಸಮೋ ಗುರು, ಮೂರು ಅವತಾರ ಅದೇ ರೀತಿ ಇದ್ದಂಥ ಹಿರಿಮೆ ವಾಯುದೇವರು ಅವತಾರವನ್ನು ಮಾಡ್ತಾರೆ. ಈ ಸ್ವಲ್ಪ ಯೋಚನೆ ಮಾಡೋದು, ಅದು ಮೊದಲೇ ಅಶ್ವಿಜ ಮಾಸ, ಶುಕ್ಲಪಕ್ಷ, ದಶಮಿ, ಮಧ್ಯಾಹ್ನ, ಶ್ರವಣ ನಕ್ಷತ್ರ ಇಷ್ಟು ಸೇರಬೇಕು. ಅದನ್ನು ಮಧ್ವಜಯಂತಿ ನಾವು ಹೇಗೆ ಕೃಷ್ಣಾವತಾರಕ್ಕೆ ರೋಹಿಣಿ, ಶ್ರವಣ ಮಾಸ, ಕೃಷ್ಣಪಕ್ಷ, ಮಧ್ಯರಾತ್ರಿ, ಚಂದ್ರೋದಯದ ಸಮಯ ರೋಹಿಣಿ ಇರಬೇಕು, ಅದು ಕೃಷ್ಣ ಜಯಂತಿ ಆಗ್ತದೆ. ಇಲ್ಲಿ ಹೋದರೆ ಕೃಷ್ಣಾಷ್ಟಮಿ ಅಷ್ಟೇ. ಇವತ್ತು ಮಧ್ವ ಜಯಂತಿ ಆಗಬೇಕು, ಇಷ್ಟೆಲ್ಲ ಸೇರಿದರೆ 100% ಆ ರೀತಿ ಆಚಾರ. ಅವತಾರ ಮಾಡಿದ ದಿವಸ ಅಷ್ಟೆಲ್ಲ ಯೋಗ ಇತ್ತು. ಅದಿಲ್ಲದ ಅವರು ಬರೀ ಮಧ್ವ ಜಯಂತಿ ಅಷ್ಟೇ, ಅದು ಬರೀತಾರೆ. ಇನ್ನೊಂದು ಮಾತನ್ನು, ಇದು ಸೋಮವಾರ ಅಥವಾ ಬುಧವಾರ ಮಧ್ವ ಜಯಂತಿ ಬಂದರೆ ಭಾರಿ ಶ್ರೇಷ್ಠ. ಆಚಾರ ಅವತಾರ ಮಾಡಿದ ದಿವಸ ಸೋಮವಾರ ಆಗಿತ್ತು ಅಂತ ಒಂದು ವಾದವು, ಸೋಮವಾರ ಆಗಿತ್ತು. ಅದಕ್ಕೆ ಅದೇ ವಾರ ಕೊಡ್ಬಿಟ್ರೆ ಭಾರಿ ಶ್ರೇಷ್ಠ. ಈ ಸರ್ತಿ ಗುರುವಾರ ಆಗಿದೆ, ಅಷ್ಟು ವ್ಯತ್ಯಾಸ. ಆಗ ಅಷ್ಟೆಲ್ಲ ಕಾಲದಲ್ಲಿ ಆಚಾರ ಅವತಾರ ಮಧ್ಯಾಹ್ನ ಮಾಡ್ತಾ ಇದ್ದಾರೆ. ಅದು ಮಧ್ಯಾಹ್ನ ಬೆಳಕು ಅತಿ ಹೆಚ್ಚಿರೋ ಕಾಲ ಮಧ್ಯಾಹ್ನ. ಆಚಾರ ಪೂರ್ಣ ಜ್ಞಾನಿಗಳು, ಬೆಳಕು ಜ್ಞಾನದ ಸಂಕೇತ, ಪೂರ್ಣ ಪ್ರಜ್ಞರಾದ್ದರಿಂದ ಆ ಕಾಲಕ್ಕೆ ಅವತಾರ ಮಾಡಿದರು. ಮಧ್ಯವರು ಬರ್ತಾ ಇದ್ರು, ಸುದ್ದಿ ಗೊತ್ತಾಯಿತು. ಆಚಾರ ಅವತಾರದಿಂದ ಹಿಡಿದು ಎಲ್ಲವೂ ಅದ್ಭುತ ಅಧ್ಯಾತಕ್ಕೆ ಹಿಡಿದೆ ಅಂದರೆ ಗರ್ಭವಾಸ ದುಃಖವಿಲ್ಲದ ಅವತಾರ ಮಾಡಿದವರು ಶ್ರೀಮದ್ ಆಚಾರ್ಯ. ಗರ್ಭದಲ್ಲಿ ವಾಸ ಮಾಡದೇ ಬಂದವರು, ಅದು ಬಹಳ ಶ್ರೇಷ್ಠವಾದಂಥ ಒಂದು ದೊಡ್ಡ ಸಾಧನೆ. ಮಧ್ಯೆ ಭಟ್ಟರು ಸಹ ದೊಡ್ಡ ಸೇವೆ ಮಾಡಿದರು, 12 ವರ್ಷಗಳ ಕಾಲ ಅನಂತಾಸನ ಸೇವೆ ಮಾಡಿದ್ದಕ್ಕೆ ಅವರು ಗರ್ಭಿಣಿಯಾದರು. ವೇದವತಿ ಅಂತ ಅವ್ರ ಹೆಸರು ಅಂತ ಹೇಳ್ತಾರೆ. ಅವರು ಗರ್ಭಿಣಿಯಾದರು. ಇವೆಲ್ಲ ಪ್ರಸಂಗ ಬಂದದ್ದು ಕೆಲವು ತಿಳ್ಕೊಂಡಿರ್ಬೇಕು. ಅವತ್ತು ಇತ್ತೀಚೆಗೆ ನಾವು ಪಾದಕ ಕ್ಷೇತ್ರ ಸುತ್ತಮುತ್ತ ನೋಡಿದರೆ ಉಡುಪಿಯಲ್ಲಿ ಸುಮ್ಮನೆ ಹೋದರೆ ನಿಮಗೇನು ಊರುಗಳಿಗೆ ಗೊತ್ತೇ ಆಗೋದಿಲ್ಲ, ಒಂದೇ ಊರಿಂದೇ ಗೊತ್ತಾಗೋದಿಲ್ಲ. ಒಳಗೆ ಬರಗಡೆ ಮಧ್ಯೆ ಮುಚ್ಚೋಗ್ಬಿಟ್ಟಿರ್ತಾವೆ. ಒಳಗೆ ಹುಡುಕೋದು ಬೇಕಾಟು ಊರು ಸಿಗ್ತಾವೆ. ಪಾದಕ ಸುತ್ತಮುತ್ತಲೇ ನೋಡೋದಕ್ಕೆ ನಿಮಗೆ ಒಂದು 5-6 ದಿವಸ ನೋಡ್ಬೋದು. ಆ ಕ್ಷೇತ್ರ ಇದೆ ಪಾದಕ ಸುತ್ತಮುತ್ತಲೇ, ಬರೀ ಒಂದು 3-4 ಕಿಲೋಮೀಟರ್ ದೂರದೊಳಗೆ ಅಷ್ಟು ಕ್ಷೇತ್ರ ಇದೆ. ಮೊನ್ನೆ ಹೋದಾಗ ಅದು ಮತ್ತೆ ಕರ್ಕೊಂಡು ಹೋದರು. ಅಲ್ಲಿ ಶಂಖತೀರ್ಥ ಅಂತ ಒಂದು ಜಾಗ ಇದೆ. ದುರ್ಗಾ ಬೆಟ್ಟದಿಂದ ಮುಂದೆ ಹೋಗ್ತಾ ಒಂದು ದಾರಿ ಒಳಗೆ ಹೋಗ್ತದೆ, ಎಲ್ಲ ಸಣ್ಣ ಸಣ್ಣ ದಾರಿಗಳು. ಶಂಕತಿ ಅಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ಅಷ್ಟೇ. ಅದು ಆಚಾರ್ಯರ ತಾಯಿಯ ತವರು ಮನೆ ಅದು. ಪಾದಕ ಕ್ಷೇತ್ರಕ್ಕೆ ಅದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟು ಹತ್ತಿರದಲ್ಲೇ ಬಿದ್ದವರು, ತಾಯಿಯ ತವರು ಮನೆ. ಆಚಾರ್ಯರಲ್ಲಿ ಅವರ ವಾಸ ಅವ್ರ ಮನೆ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಅದು ಬಿದ್ದಿರೋ ಜಾಗ ಅದೆಲ್ಲ ಇದೆ, ಅಲ್ಲ ಹಾಗೆ ಕಟ್ಕೊಂಡು ಅಲ್ಲೇ ಇದ್ದಾರೆ. ಅದು ಸಣ್ಣ ತೀರ್ಥ ಇದೆ ಅಲ್ಲಿ. ಆಚಾರ್ಯರ ಮುಂದೆ ಸನ್ಯಾಸ ತಗೊಂಡ ಮೇಲೆ ಆಚಾರ್ಯರು ಮೊಟ್ಟ ಮೊದಲ ಬಾರಿಗೆ ತಾಯಿಯ ಮತ್ತು ಅಜ್ಜಿ ಎಲ್ಲರ ಆಹ್ವಾನದಂತೆ ಶಂಖತೀರ್ಥಕ್ಕೆ ಬಂದರಂತೆ. ಆಚಾರ್ಯನ ಕೂಡಿಸಿ ಅವರೆಲ್ಲ ವಿಶೇಷವಾಗಿ ಅವರಿಗೆ ಪೂಜಾದಿಗಳನ್ನು ಮಾಡ್ತಾರೆ. ಆ ಜಾಗ ಕೂಡ ತೋರಿಸ್ತಾರೆ. ಆಚಾರ್ಯ ಸನ್ಯಾಸ 10 ವರ್ಷ ಅವರಿಗೆ ಕರೆಕ್ಟಾಗಿ 10 ವರ್ಷ ಆಗಿತ್ತು. ಅವರ ಕಾಡು ಬಂದಿದ್ದ ಜಾಗ, ಅವ್ರು ಕೂತಿದ್ದ ಜಾಗ ಎಲ್ಲ ನೋಡ್ಬೋದು ಹೋದ್ರೆ ನಾವು. ಆಚಾರ್ಯ ಮೊಟ್ಟ ಮೊದಲ ಭೇಟಿಯಾಗಿದ್ದ ಊರು, ಊರೇ ಶಂಖ ಅಂತ ಹೆಸರು, ಅನ್ಯೂಷಲ್ ಶಂಖತೀರ್ಥ ಅಂತ ಊರ ಹೆಸರು. ಅಲ್ಲಿ ಪೋಸ್ಟ್ ಅಡ್ರೆಸ್ಸು ಶಂಖತೀರ್ಥ ಅಂತಾನೆ, ಅದಕ್ಕೆ ಬರೀ ನಮ್ಮವ್ರು ಕರೆಯೋದಲ್ಲ, ಹೆಸರೇ ಶಂಖತೀರ್ಥ. ಅದಕ್ಕೆ ಅಲ್ಲಿ ಬೋರ್ಡು ಶಂಖತೀರ್ಥನೆ. ಅಲ್ಲಿ ಸಣ್ಣ ನದಿ ಹರಿ, ಚಿಕ್ಕ ನದಿ ಹರ್ಕೊಂಡು ಹೋಗುತ್ತೆ, ಹೋಗಿ ಮುಂದೆ ಅದು ಆ ನದಿ ಸೇರುತ್ತೆ. ಅದೇ ಆ ಕ್ಷೇತ್ರ ಒಂದು ಗುರುತು ಅಂತ ಎಷ್ಟೊಂದಿದೆ ಆ ಕಡೆ ಸುತ್ತ ನೋಡ್ತಾ ಹೋದರೆ ಬೇಕಾಷ್ಟು ಜಾಗ ಸಿಗುತ್ತೆ. ಅದನ್ನು ಮೊನ್ನೆ ಹೋದಾಗ ನೋಡಿದ ಜಾಗ ಅದು. ಅಲ್ಲಿದ್ದರು ಅವರಿದ್ದರು. ಅಲ್ಲಿ ವೇದವತಿ ದೇವಿ ಈ ಉಡುಪಾದಕ್ಕೆ ಬಂದರು. ಅಲ್ಲಿ ಅಮ್ಮನ ಉಡುಪಿಯಲ್ಲಿ ಸೇವೆ ಮಾಡಿದರು. ಕೊನೆಗೆ ಗರ್ಭವಾಸವಿಲ್ಲದೆ ಆಚಾರ್ಯ, ಒಂದು ಮಗು ಗರ್ಭಿಣಿಯಾಗಿದ್ದಾರೆ, ಆಚಾರ್ಯ ಇಲ್ಲ ಆಗ ಇನ್ನೊಬ್ಬರು, ಬೇರೆ ಜೀವ ಬೆಳೀತಾ ಇರೋದು ಅಷ್ಟೇ, ಬೇರೆ ಜೀವ ಬೆಳೀತಾ ಇರೋದು. ಕೊನೆಗೆ ಆಕೆಗೆ ಒಂದಿದು ಬಂತು, ತಂ ಪೂರ್ವಪಕ್ಷ ಸಿತಬಿಂಬ ಇವ ಪ್ರವೃದ್ಧಂ ಯಾವತ್ ವಿಜೇಂದ್ರ ವನಿತಾ ಸುಷುವೇತ್ರ ತಾವತ್ ಅಂಶೇನ ವಾಯುರವತೀರ್ಯ ಸ್ವರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯೋ ತದೀಯಂ ಅಂತ ಮಧ್ವ ವಿಜಯ ಹೇಳುತ್ತದೆ. ಆಚಾರ್ಯ ಗರ್ಭದಲ್ಲಿ ಇಲ್ಲೇ ಇಲ್ಲ, ಹಾಗೆ ಡೆಲಿವರಿ ಆಗ್ತಾ ಇದೆ. ಆಚಾರ ಆಗ ಸತ್ಯಲೋಕದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ದೂರ ಇದೆ ಸತ್ಯಲೋಕ ಗೊತ್ತಲ್ಲ. ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಹೈಯೆಸ್ಟ್. ಅಲ್ಲಿಂದ ಆಚಾರ ಹೊರಟಿದ್ದಾರೆ, ಇಲ್ಲಿ ಡೆಲಿವರಿ ಆಗ್ತಿದೆ. ಎಷ್ಟು ಫಾಸ್ಟಾಗಿ ಆಚಾರ ಬಂದಿರ್ಬೋದು ಇವತ್ತು ನಮಗೆ, ಇವತ್ತು ಅರ್ಥ ಆಗ್ತದೆ ಇವೆಲ್ಲ ಎಷ್ಟು ವೇಗವಾಗಿ ಹೋಗ್ತದೆ ಅಂತ ಗೊತ್ತಾದ ಮೇಲೆ ಇವತ್ತು ನಮ್ಲಕ್ಕೆ ಸಾಧ್ಯ, ಹಿಂದೆ ಅರ್ಥ ಆಗ್ತದೆ ಎಲ್ಲಿ ಅಷ್ಟು ದೂರ ಹೇಗೆ ಬಂದರು ಅಂತೇಳಿ. ಇದು ನೋ ಮೊಮೆಂಟ್ ಆಚಾರ್ಯರು ಬರ್ತಾರೆ. ಬಂದು ಆಗಾಗ ಉಡುಪಿಯಲ್ಲಿ ಕೃಷ್ಣಾವಿನ ಪ್ರತಿಷ್ಠಾಪನೆ, ಆಚಾರ್ಯ ಬಂದಂತಾರೆ ಪ್ರತಿಷ್ಠಾಪನೆ ಆಗಿದ್ದು ಅನಂತೇಶ್ವರ ಇದ್ದಿದ್ದಾಗ ಅಲ್ಲಿ ಅವತಾರ ಮಾಡಿ ಅದನ್ನೇ ಭೂತ್ವಾ ಕ್ಷೇತ್ರೇ ವಿಶುದ್ಧೆ ದ್ವಿಜ ಗಣ ನಿಲಯೇ ರೂಪ್ಯ ಪೀಠಾಭಿಧಾನೆ. ಆಗ ವಾಯುಸ್ಥಿತಿ ಕರೆಕ್ಟ್ ಅರ್ಥ ಆಗ್ತದೆ. ಆಚಾರ ಅವತಾರ ಮಾಡಿದ್ದು ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೂಪ್ಯ ಪೀಠಾಭಿಧಾನೆ. ಮೊದಲು ಅವತಾರ ಮಾಡಿದ್ದು ಉಡುಪಿಯಲ್ಲಿ, ಆಮೇಲೆ ಪಾದಕಕ್ಕೆ ಬರ್ತಾರೆ ಆಚಾರ್ಯ. ಅದಕ್ಕೆ ಉಡುಪಿಯಲ್ಲಿ ಇಳಿದ್ರು, ಅಲ್ಲಿಂದ ಈ ಕಡೆ ಬಂದರು. ಇವತ್ತು ಇಳಿಬೇಕಾದ್ರೆ ಲ್ಯಾಂಡಿಂಗ್ ಹೊರಗಿರ್ತದೆ, ಲಾಟೆ ಪ್ಲೇನಿಂದ ಬಂದಾಗ ಊರೊಳಗೆ ಮಧ್ಯೆ ಹಿಡಿಯೋದಿಲ್ಲ, ಹೊರಗೆ ಇಳಿದು ಒಳಗೆ ಬರ್ತಾರಲ್ಲ ಹಾಗೆ. ಉಡುಪಿಯಲ್ಲಿ ಲ್ಯಾಂಡಿಂಗು, ಆಚಾರ್ಯ ಇಲ್ಲಿ ನಡ್ಕೊಂಡು ಬಂದರು. ಆಮೇಲೆ ಅದು ವಾಯುದೇಗ ಆದ್ದರಿಂದ ಫಾಸ್ಟೆಸ್ಟು. ಅಲ್ಲಿ ಬಂದಿದ ಅನಂತೇಶ್ವರ ಸೇವೆ ಮಾಡಿದ್ರಲ್ಲ ಇವರು, ಅಲ್ಲಿ ಹಿಡಿದು ನಮಸ್ಕಾರ ಮಾಡಿ ಹಂಸೇನ ವಾಯುರವತೀರ್ಯ ಸ್ವರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ, ವಿಷ್ಣು ಅನಂತಾಸಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಪ್ರೇಯವು ತದೀಯಂ ಇಲ್ಲಿ ಬಂದರು. ಇನ್ನೂ ಹಾಗೆ ಎಷ್ಟಾದರೂ ಕೂಡ ಡೆಲಿವರಿ ಆಗ್ತಾ ಇದೆ ಅಷ್ಟೇ ಆಗ. ಅಷ್ಟು ಫಾಸ್ಟಾಗಿ ಬಂದಿದ್ದಾರೆ ಆಚಾರ್ಯರು. ಬಂದು ಒಡಗಿದ್ದ ಜೀವ ಇದ್ದಲ್ಲ ಆತನ ಹೊರಗೆ ಕಳಿಸ್ತಾರೆ, ತಾವು ಎಂಟರ್ ಆಗ್ತಾರೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿ ರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ವಾಯುದೇವರು ಅಲ್ಲಿದ್ದ ಜೀವನನ್ನು ಕಳಿಸಿ ತಾವು ಎಂಟರ್ ಆಗ್ತಾ ಇದ್ದಾರೆ. ಅಲ್ಲೂ ಒಂದು ಪ್ರಶ್ನೆ, ಅದು ಜೀವನ ಮೊದಲು ಕಳಿಸಿಬಿಟ್ಟು ಎಂಟರ್ ಆದರೆ ಅದು ಡೆಡ್ ಬಾಡಿ ಆಗಿರ್ತದೆ, ಗೊತ್ತಾಯ್ತಾ? ಆಮೇಲೆ ಕಳಿಸಿದರೆ ಅದೇ ಇರ್ತದೆ. ಆಚಾರ್ಯ ಹೇಗೆ ಮಾಡಿದರು ಗೊತ್ತಾ? ಹೋಲಕ್ಕೂ ಬರೋಕ್ಕೆ ಸರಿ ಹೋಗ್ಬೇಕು, ಹೋಲಕ್ಕೂ ಬರಲಿಕ್ಕೆ ಕ್ಯಾಚ್ ಹಿಡಿದ್ರೆ ಹೇಗೆ ಹಿಡಿಬೇಕು ಹಾಗೆ. ಆ ಜೀವ ಬರಬೇಕು, ತಾವು ಒಳಗೆ ಹೋಗಬೇಕು, ಅದರದು ಶವ ಆಗಬಾರ್ದು, ಅದು ಬರಬಹುದು ಒಳಗೆ ಹೋಗಿರಬೇಕು. ಅದು ಅವ್ರ ಯೋಗ ಶಕ್ತಿ, ಎಲ್ಲರಿಗೂ ಸಾಧ್ಯ ಇಲ್ಲ. ಆ ರೀತಿ ಮಾಡಿ ಆಚಾರ ಪ್ರವೇಶ ಮಾಡ್ತಾರೆ. ಅಲ್ಲಿದ್ದ ಜೀವ ಹೊರಟೋಗ್ಬೇಕು. ಆಚಾರ ಸೇವ, ಅಷ್ಟು ದಿವಸಕ್ಕೆ ಸೀಟ್ ಹಿಡಿದಾಗ ಹಿಡಿದಿದ್ರು ಅಷ್ಟೇ, ಸೀಟ್ ಹಿಡಿದು ಬಂದಷ್ಟು ಬಿಟ್ಟು ಬಿಡ್ತಾರಲ್ಲ ಆ ಥರ, ಅದೇ ಸೇವೆ ಮಾಡೋಕ್ಕೆ ಬಂದಿದ್ರು, ಅಷ್ಟೇ ಸೇವೆ ಅವರು. ಸೀತಾಕೃತಿಯಲ್ಲಿ ಒಂದು ವರ್ಷ ಕಾಲ ಹೇಗೆ ವೇದವತಿ ಸನ್ನಿಧಾನ ಇತ್ತು, ಮುಗಿದು ಇಂದ್ರದೇವರು ವಾಸ ಮಾಡಿದ್ರಲ್ಲ, ಆ ರೀತಿಯಲ್ಲಿ ಇಲ್ಲಿ ವಾಸ ಮಾಡಿದ್ದಾರೆ. ಆಚಾರ ಸೇವೆ ಮಾಡಲಿಕ್ಕೆ ಬಂದಿದ್ದು, ಅವ್ರ ಕೆಲಸ ಮುಗಿತೋ ಹೊರಟೋದು. ಯಾರ್ಯಾರು ಎಷ್ಟೆಷ್ಟು ಕೆಲಸ ಕೊಟ್ಟಿರ್ತಾರೋ ಅಷ್ಟರ ದೇವರು ಮಾಡಿಸ್ತಾನೆ, ಮುಂದೆ ಅವ್ರು ಹೊರಟೋಗ್ಬಿಡ್ಬೇಕು. ಅಲ್ಲಿ ಹೋದಾಗ ತಮ್ಮ ಆಶ್ಚರ್ಯ ನಡೀತು, ನಮಗೊಂದು ಪ್ರಶ್ನೆ ಬಂತು. ಆಚಾರ್ಯ ಒಟ್ಟು ಗರ್ಭವಾಸವಿಲ್ಲದೆ ಅವತಾರ ಮಾಡಿದರು. ಬಡಿತಾ ಸೂಕ್ತ ಹೇಳುತ್ತದೆ, ಅಹಿಂಸ್ಯಮಾನಃ ವಿವಾವೃಧೆ, ಅಹಿಂಸ್ಯಮಾನಃ ವಿವಾವೃಧೆ ಅಂದರೆ ಯಾವುದೇ ಹಿಂಸೆಗೆ ಒಳಗಾಗದೆ ಗರ್ಭವಾಸ ಇಲ್ಲದೆ ಬಂದರು ಅಂತ ಅರ್ಥ. ಗರ್ಭವಾಸ ಅಂದರೆ ಭಾರಿ ಹಿಂಸೆಯ ಕಾಲ. ನಮ್ಮ ಜೀವನ ತುಂಬ ದುಃಖ ದುಃಖ ಅಂತ ಆತ್ಮಹತ್ಯೆ ಮಾಡ್ಕೋತಿರ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಜೀವನದ ಯಾವ ದುಃಖ ಕೂಡ ಗರ್ಭವಾಸದಷ್ಟು ದುಃಖ ಅಲ್ಲ ಅಂತ ಹೇಳ್ತಾರೆ. ಗರ್ಭವಾಸ ಭಾರಿ ದುಃಖದ ಪ್ರಸಂಗ ಅಂದರೆ ಗರ್ಭವಾಸ, ಅದನ್ನ ದಾಟಿ ಬಂದಿದ್ದೇವೆ ಈಗಾಗಲೇ. ಅದಕ್ಕಿಂತ ದೊಡ್ಡ ದುಃಖ ಯಾವುದು ಅಂದರೆ ಅಂತ್ಯಕಾಲ, ಮರಣ ದುಃಖ ಅಂತ ಕರೀತಾರೆ. ಕೆಲವು ಹೇಳ್ಬೇಕಾದ್ರೆ ಪ್ರಾಣ ಸಂಕಟ ಅಂತ ಕರೀತಾರಲ್ಲ, ಇಡಿಯಮ್ ಅದು ಪ್ರಾಣ ಸಂಕಟ. ಅದು ಎಲ್ಲದಕ್ಕಿಂತ ಹೆಚ್ಚು ಸಂಕಟ ಆಗೋದು ಪ್ರಾಣ ಹೋಗೋ ಕಾಲಕ್ಕೆ. ಗರ್ಭವಾಸ ಒಂದು, ಪ್ರಾಣ ಸಂಕಟ ಇನ್ನೊಂದು, ಇನ್ ಬಿಟ್ವೀನ್ ಲೈಫ್ ಅದು. ನಮ್ಮ ಲೈಫ್ ಇರೋದು ಎಲ್ಲರ ಮಧ್ಯೆ ಇರೋದು. ಅಷ್ಟು ಆಚಾರ್ಯರಿಗೆ ಏನಿದೆ, ಗರ್ಭವಾಸ ಇಲ್ಲ ಅಂದರೆ ದುಃಖ ಇಲ್ಲ ಅಂತ. ಆನಂದ ತೀರ್ಥರು ದುಃಖ ಪಡಲಿಲ್ಲ. ನಮಗೊಂದು ಯೋಚನೆ ಬಂದಾಗ ಇದನ್ನು ಯಾಕೆ ಹೇಳಬೇಕು ನಾವು, ಅದನ್ನು ಒತ್ತಿ ಗರ್ಭವಾಸ ಇಲ್ಲ ಅವತಾರ ಮಾಡಿದ್ರು ಯಾಕೆ ಸ್ಟ್ರೆಸ್ ಮಾಡಬೇಕು ಅಂತ ಕೇಳಿದರೆ ಕಾರಣ ಅರ್ಥ ಆಗುತ್ತೆ. ಎಷ್ಟೊತ್ತು ಹೇಳಿದ್ದೇನೆ, ಆಚಾರ ಗರ್ಭವಾಸ ಒಂದು ಗರ್ಭದಲ್ಲಿ ಹುಟ್ಟಿ ಅವತಾರ ಮಾಡಿದರು ಅಂತ ಹೇಳಿದರೆ ನಮಗೊಂದು ಪ್ರಶ್ನೆ ಬರ್ತದಾಗ, ನಾ ಆಚಾರ ಅವತಾರ ಮಾಡಿದ ಉದ್ದೇಶ ಏನು? ನಮಗೆ ಮುಕ್ತಿ ಸಿಗಬೇಕು ಅಂತ. ಮುಕ್ತಿ ಸಿಗೋದು ಅಂದರೆ ಏನು? ಸಂಸಾರ ಪರಿಹಾರ. ಸಂಸಾರ ಅಂದರೆ ಏನು? ದುಃಖ. ದುಃಖದಲ್ಲಿ ಯಾವುದು? ಗರ್ಭವಾಸ. ಅದು ಪರಿಹಾರವಾಗಲಿ ಅಂಥೇಳಿ ಉಪದೇಶ ಮಾಡಲಿಕ್ಕೆ ಆಚಾರ್ಯರು ಬರ್ತಾ ಇದ್ದಾರೆ, ಗೊತ್ತಾಯ್ತಾ? ಅವರಿಗೆ ಆ ದುಃಖ ಇದ್ದರೆ ನಮಗೇನು ಪರಿಹಾರ ಮಾಡ್ತಾರೆ? ಅವರಿಗೆ ಆ ದುಃಖ ಇದ್ದರೆ ನಮಗೇನು ಪರಿಹಾರ ಮಾಡ್ತಾರೆ? ಒಂದು ಮಾತಿದೆ, ಸ್ವಯಂ ಬದ್ಧ ಕಥಂ ಅನ್ಯಾನ್ ಮೋಚಯತಿ, ಒಂದು ಮಾತದು. ತಾನೇ ಬಂಧನದಲ್ಲಿದ್ದಾನೆ, ಇನ್ನೊಬ್ಬರು ಹೇಗೆ ಬಿಡುಗಡೆ ಮಾಡ್ತಾನೋ? ತನಗೆ ಕಣ್ ಕಾಣೋದಿಲ್ಲ, ಉಳಿದವ್ರು ಏನು ಡೈರೆಕ್ಟ್ ಮಾಡ್ತಾನೆ. ಅಂಧೇನ ನಿಯಮಾನಃ ಯಥಾಂಧ ಇದೆ. ಅದಕ್ಕೆ ಆಚಾರ್ಯ ಗರ್ಭವಾಸ ದುಃಖ ಇದೆ ಅಂತ ಹೇಳಿದರೆ ಅಂತೂ ನಮ್ಮ ಗರ್ಭವಾಸ ಏನು ಪರಿಹಾರ ಮಾಡ್ತಾರವರು? ಸಾಧ್ಯನೇ ಇಲ್ಲ. ಅವರಿಗೆ ದುಃಖ ಇರಬಾರ್ದು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಧ್ವವೀಜದ ವೈಶಿಷ್ಟ್ಯ ಏನು ಅಂದರೆ, ಗರ್ಭವಾಸವಿಲ್ಲದ ಆಚಾರ್ಯರು ಶ್ರೀಮದ್ ಆಚಾರ್ಯರಾದ್ದರಿಂದ ಅವರು ಸಿದ್ಧಾಂತ ಅನುಷ್ಠಾನ ಮಾಡಿದರೆ ನಮಗೆ ಗರ್ಭವಾಸ ಇರೋದಿಲ್ಲ ಅಂದರೆ ಮತ್ತೆ ಹುಟ್ಟಿ ಬರೋದಿಲ್ಲ ಅಂತ ಅರ್ಥ. ಮತ್ತೆ ಹುಟ್ಟಿ ಬರೋದಿಲ್ಲ ಅಂದರೆ ಮೋಕ್ಷಕ್ಕೆ ಹೋಗ್ತಾರೆ. ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ ನಚ ಪುನರಾವರ್ತೈತೆ ನಚ ಪುನರಾವರ್ತತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗರ್ಭವಾಸವಿಲ್ಲದ ದುಃಖ ಒಂದು ಜನನ ಅನ್ನೋದು ಬಡದ್ದು ಪ್ಲಸ್ ಪಾಯಿಂಟ್. ಬೇರೆ ಯಾರ ಇತಿಹಾಸದಲ್ಲೂ ವಿಷಯ ಬರೋದಿಲ್ಲ. ಇನ್ನು ದೇವರ ಬಗ್ಗೆ ಹೇಳಿದರೆ ದೇವರಿಗೆ ಭೌತಿಕ ದೇಹನೇ ಇಲ್ಲ ಪರಮಾತ್ಮನಿಗೆ, ಅಪ್ರಾಕೃತ ಶರೀರ. ದೇವಕ್ಕೆ ಗರ್ಭದಲ್ಲಿ ಕೂತರಷ್ಟೇ, ಯಶೋಧ ಗರ್ಭಕ್ಕೆ ಕೂತರಷ್ಟೇ, ಆತನಿಗೆ ಇದಲ್ಲ ಪ್ರಾಕೃತ ಲೇಪನೇ ಇಲ್ಲ. ಆಚಾರ್ಯ ಪ್ರಾಕೃತ ದೇಹ ಇದೆ, ಮರಿಬಾರದು. ಅವರು ಜೀವರಾದ್ರಿಂದ ಪ್ರಾಕೃತ ದೇಹ ಇದೆ, ಆದರೆ ಎಫೆಕ್ಟ್ ಇಲ್ಲ ಅವ್ರ ಮೇಲೆ. ದೇವರಿಗೆ ಲಕ್ಷ್ಮೀನಾರಾಯಣರಿಗೆ ಪ್ರಾಕೃತ ದೇಹನೇ ಇಲ್ಲ. ಇವರು ಪ್ರಾಕೃತ ದೇಹ ಇದ್ದರೂ ಕೂಡ ಅದು ಹೈಯೆಸ್ಟ್ ಕ್ವಾಲಿಟಿ ದೇಹ ಆದ್ರಿಂದ ಅದರ ಎಫೆಕ್ಟ್ ಅವ್ರ ಮೇಲೆ ಆಗೋದಿಲ್ಲ. ಆದ್ದರಿಂದ ಅವರಿಗೆ ದೇಹ ಇದ್ದರೂ ಕೂಡ ಇಲ್ದಿದ್ದ ಹಾಗೆ ಲೆಕ್ಕ. ಇದು ವಾಯುದೇವರ ವೈಶಿಷ್ಟ್ಯ. ಅದು ಗೊತ್ತಾಗೋದು ಯಾವಾಗ? ದುಃಖ ಇಲ್ಲ ಅಂದರೆ ಅದೇ ಪಾಯಿಂಟ್. ದುಃಖ ಇಲ್ಲ, ಶಾ ಕರೆಂಟ್ ಮುಟ್ಟಿದ್ರು, ಬಿಸಿ ಮುಟ್ಟಿದ್ರು ಶಾಕ್ ಹೊಡೆಯಲಿಲ್ಲ ಅಂದರೆ ಅವರಿಗೆ ಅದು ದಾಟಿದ್ದಾರೆ ಅಂತ. ಇದು ಆಚಾರ್ಯರ ಜೀವನದ ದೊಡ್ಡ ವೈಶಿಷ್ಟ್ಯ. ಅದು ನಡೆದ ದಿವಸ ಇತ್ತು, ಕರ್ತನ ಅವತಾರವಾದ ದಿವಸವಾದ್ದರಿಂದ ವಿಜಯದಶಮಿ, ಅದು ಮಧ್ವ ವಿಜಯದಶಮಿ ಅದು ಹಾಗಾಯಿತು. ಮಾಧ್ವರಿಗೆ ಬರೀ ಹಿಂದೂಗಳಿಗಾದರೆ ವಿಜಯದಶಮಿ ಅಷ್ಟೇ, ಬರೀ ಹಿಂದೂಗಳಿಗಾದರೆ. ಇನ್ನು ಸ್ವಲ್ಪ ಅವತಾರ ದೇವರನ್ನ ಒಪ್ಪುವವರಿಗಾದರೆ ಬುದ್ಧ ಜಯಂತಿ. ಆದರೆ ಮಾಧ್ವರಿ ಮಾತ್ರ ಮೂರು ಜಯಂತಿ, ವಿಜಯದಶಮಿನೂ ಹೌದು, ಬುದ್ಧ ಜಯಂತಿನೂ ಹೌದು, ಮಧ್ವ ಜಯಂತಿನೂ ಹೌದು. ಅಂತ ಒಂದು ವಿಶೇಷವಾದ ಆಚರಣೆ ಇದರಿಂದ ಸಾಧ್ಯ. ಇನ್ನು ಅರ್ಜುನ ಅಷ್ಟೇ ಧನುರ್ಧಾತ್ರಿ ಅಂತ ಹೇಳಿದರು. ಪಾಂಡವರು ಏನು ಅಜ್ಞಾತವಾಸಕ್ಕಿಂತ ಹೊರಟರಲ್ಲ, ಆಗ ಅವರು ದೊಡ್ಡ ಸಮಸ್ಯೆ ಬಂದಿದ್ದು ಶಸ್ತ್ರಾಸ್ತ್ರ ಎಲ್ಲಿಡಬೇಕು ಅಂತೇಳಿ. ಶಸ್ತ್ರಾಸ್ತ್ರ ಎಲ್ಲಿಡಬೇಕು, ಭಾರಿ ಪ್ರಶಸ್ತ ವೆಪನ್ಸು, ಎಲ್ಲ ದೈವಿಕ, ಭೂಲೋಕದ್ದು ಯಾವುದೂ ಅಲ್ಲ. ಗಾಂಡೀವ ಬ್ರಹ್ಮದೇವರ ಧನಸ್ಸು, ವಾಯುದೇವರಂತೂ ಸಾಕ್ಷಾತ್ ವಾಯುದೇವರ ಮುಟ್ಟಿದ್ದೇ ಒಂದು ವಿಚಿತ್ರವಾದ ಗದೆ. ದೇವತೆಗಳ ಆಯುಧಗಳನ್ನು ಹೇಗೆ ಪ್ರಿಸರ್ವ್ ಮಾಡಬೇಕಂತ ಎಲ್ಲಿಡಬೇಕು ಒಂದು ವರ್ಷ ಕಾಲ ಕಾಲ. ಆಗ ಪಾಂಡವರೆಲ್ಲ ವಿರಾಟ ರಾಜರ ಆಸ್ಥಾನಕ್ಕೊಂದು ರಾಜ್ಯದ ಎಂಟ್ರಿ ಜಾಗ ಕಾಲಕ್ಕೆ ಸುರಕ್ಷಿತ ಇಡಬೇಕು, ಇನ್ನೊಬ್ಬರು ಕೈ ಹಾಕಾಗಿರಬಾರದು, ನಮಗೆ ಮಾತ್ರ ಸಿಗಬೇಕು. ಅದು ಉಪಾಯ ಮಾಡಿ ಆ ಊರ ಹೊರಗೊಂದು ಶ್ಮಶಾನ, ಶ್ಮಶಾನದ ಹತ್ತಿರ ಕೇಳಿಸ್ತಾ ಇದ್ದ ಸ್ವಿಚ್ ಹಾಕಿರಲ್ಲ ಅಷ್ಟೇ. ಹೌದಾ? ಆಗ ಅವ್ರು ಯೋಚನೆ ಮಾಡ್ತಾರೆ, ಒಂದು ಇದರಲ್ಲಿ ಇಡೋಣ ಅಂತ ಯೋಚನೆ ಮಾಡಿ ಒಂದು ಅಲ್ಲಿ ಬನ್ನಿ ಗಿಡ ಇತ್ತು ಶಶಾನದ ಹತ್ರ, ಶಮಿ ವೃಕ್ಷ. ಅದಕ್ಕೆ ಅರ್ಜುನ ಧನುರ್ಧಾತ್ರಿ ಅಂತ ಕರೆದು. ಅರ್ಜುನದ ಉಪಲಕ್ಷಣ, ಅರ್ಜುನ ಮೊದಲಾದಂತಹ ಪಾಂಡವರ ಧನುಸ್ಸು ಅಂದರೆ ಮತ್ತೆ ಉಪಲಕ್ಷಣ. ಶಸ್ತ್ರಾಸ್ತ್ರಗಳನ್ನೆಲ್ಲ ಧರಿಸಿತ್ತು ಆ ಬಂದೆ ಒಂದು, ಎಲ್ಲ ಶಸ್ತ್ರಾಸ್ತ್ರಗಳು ಒಂದರಲ್ಲಿ ಕಟ್ಟಿಟ್ಬಿಟ್ಟು ಅಲ್ಲಿಟ್ಟರಂತೆ. ಅದು ಜನ ಬಿಡ್ತಾರೆ, ಸಾಮಾನ್ಯ ಹಣ್ಣಿನ ಮರನೇ ಹೊಡೆದಾಕಿ ಬಿಡ್ತಾರೆ, ಎಂಥ ಅಪೂರ್ವ ಅಸ್ತ್ರಗಳಿದ್ದ ಬಿಡ್ತಾರೆ ಏನು. ಅದಕ್ಕೆ ಏನು ಮಾಡಿದ್ದಾರೆ ಅಂತ, ಒಂದು ಶವ, ಒಂದು ಶವವನ್ನು ಪಕ್ಕದಲ್ಲಿ ಶವಾಕಾರದಲ್ಲಿ ಕಟ್ತಾರೆ, ಶವನೂ ಕಟ್ಟಿಬಿಟ್ಟಂತೆ ಪಕ್ಕದಲ್ಲಿ. ಆ್ಯಕ್ಚುಯಲ್ ಶವ ಮೊದಲೇ ಶ್ಮಶಾನದ ಹತ್ರ ಶವನೂ ಕಟ್ಟಿದ್ರೆ ಶವದ ಆಕಾರದಲ್ಲಿ ಬೇರೆ ಕಟ್ಟಿದ್ರು. ಜನ ಶವ ಅಂದರೆ ಭಾರಿ ಹೆದರ್ತಾರೆ, ಅದರಿಂದ ಅದು ಮುಟ್ಟೋದಕ್ಕೆ ಧೈರ್ಯ ಇರೋದಿಲ್ಲ ಅಂತ ಆ ರೀತಿ ಮಾಡಿ ಹೊರಟ್ರಂತೆ. ಅದು ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ, ಆ ಶವ ಅದು ನಿಜವಾದ ಶವ ಅಲ್ಲ, ಅದು ಕೃತಕ ಶವ. ಕಟ್ಟಿದ್ದು ಶವದ ಆಕಾರದೊಳಗೆ, ಪಕ್ಕದಲ್ಲಿ ಕೃತಕ ಶವ ಅದು ನಿಜವಾದ ಶವ ಅಲ್ಲ. ಯಾಕಂದ್ರೆ ಮೈಲಿಗೆ ಅದು ನಿಜವಾದ ಶವ ಮೈಲಿಗೆ ಆಗ್ತದೆ. ಅದು ಮಾಡದಂತೆ ಶವ ಇರ ಆ ಕಂಡ ಕಾಣಬೇಕೆ ಹೊರತು ಶವ ಅಲ್ಲ. ಅದನ್ನು ಕಟ್ಟಿ ಅಲ್ಲಿ ಇಟ್ಟುಬಿಟ್ಟು ಹೊರಟುಬಿಡ್ತಾರೆ ಪಾಂಡವ. ಅಲ್ಲಿವರೆಗೂ ಒಂದು ವರ್ಷ ಕಾಲ ಅದು ಹೊತ್ತಿರ್ತಾಳೆ. ಅದನ್ನೇ ಅರ್ಜುನಶ್ಚ ಧನುರ್ಧಾತ್ರಿ ಅಂತ ಹೇಳಿ ಶಮಿ ವೃಕ್ಷವನ್ನು ವರ್ಣನೆ ಮಾಡಿದರು. ಶಸ್ತ್ರವನ್ನು ಧರಿಸಿದ ಶಮಿ, ಶಸ್ತ್ರವನ್ನು ಧರಿಸಿದ ಶಮಿ ನಮ್ಮ ತಲೆಯೊಳಗೆ ಶಾಸ್ತ್ರ ಪ್ರವೇಶ ಮಾಡಿ ರಕ್ಷಣೆ ಆಗಿಕೊಡಬೇಕು ಎಂಬ ದೃಷ್ಟಿಯಿಂದ ಅದನ್ನು ಆರಾಧನೆ ಮಾಡಬೇಕು ಅಂತ ಅರ್ಥ. ಇನ್ನು ಮಧ್ವಾಚಾರ್ಯರ ಜೀವನದಲ್ಲಿ ವಿಜಯ ಅಂತ ಕರೀತೇವೆ. ವಿಜಯ ಮಧ್ವ ವಿಜಯ, ಮಧ್ವ ವಿಜಯ ವಿಜಯ ಅಂತ ಪದ ಇದೆ. ಮಧ್ವ ಜಯ ಅಂದರೆ ಸಾಕು, ಮಧ್ವ ವಿಜಯ ಅಂತ ಯಾಕೆ ಕನ್ನಬೇಕು ಅಂತ ಕೇಳಿದರೆ ಕಾರಣ ಹೇಳ್ತಾರೆ. ವಿಜಯ ವಿ ಅಂದರೆ ವಿಶಿಷ್ಟ ಅಂತ ಒಂದರ್ಥ, ವಿ ಅಂದರೆ ವಿಲಕ್ಷಣ ಅಂತ ಇನ್ನೊಂದರ್ಥ. ವಿ ಅಂದರೆ ವಿಶಿಷ್ಟ, ವಿ ಅಂದರೆ ವಿಲಕ್ಷಣ. ಆಚಾರ್ಯದ ಜಯ ಯಾವುದ್ರ ಮೇಲೆ ಜಯ? ಹುಟ್ಟಿನ ಮೇಲೆ ಜಯ. ಹುಟ್ಟೇ ಇಲ್ಲ, ಗರ್ಭವಾಸವಿಲ್ಲದೆ ಹುಟ್ಟಿರೋದ್ರಿಂದ ಅವರದು ವಿಜಯ ಅಂತ ಹೆಸರಾಯಿತು. ಅವರು ವಿಶಿಷ್ಟವಾದ ಜಯ. ಏನು ವಿಶಿಷ್ಟ? ಗರ್ಭ ಜೀವರ ಹೌದು, ಹುಟ್ಟಬೇಕು ಹೌದು, ಪ್ರಾಕೃತ ದೇಹ ಇರೋದು ಹೌದು, ಅದರ ಲೇಪ ಇಲ್ಲದಂತೆ ಮಾಡಿ ಅದು ವಿಶಿಷ್ಟ ಅಂತ ಹೆಸರಾಯಿತು. ಸ್ಪೆಷಲ್, ವಿಶಿಷ್ಟ ಸ್ಪೆಷಲ್, ಅದು ಸ್ಪೆಷಲ್ ಟೈಪ್ ಆಫ್ ಬರ್ತ್ ಆದ್ದರಿಂದ ವಿಜಯ ವಿಜಯ ಅಂತ ಹೆಸರಾಯಿತು. ಆಮೇಲೆ ವಿಲಕ್ಷಣ, ವಿಜಯ ವಿಶಿಷ್ಟ ವಿಲಕ್ಷಣ ಅಂದರೆ ಆಲ್ ಟುಗೆದರ್ ಡಿಫರೆಂಟ್ ಅಂತ ಅರ್ಥ. ಸ್ಪೆಷಲ್ ಬೇರೆ, ಡಿಫರೆಂಟ್ ಬೇರೆ, ಆಲ್ ಟುಗೆದರ್ ಡಿಫರೆಂಟ್. ಇನ್ನು ಯಾರು ಹುಟ್ಟು ಆ ರೀತಿ, ಜೀವರು ಹುಟ್ಟು ಯಾವುದೂ ಆ ರೀತಿ ಆಗಿಲ್ಲ. ಲಕ್ಷ್ಮಣಾದಿಗಳು ಆ ರೀತಿ ಹುಟ್ಟಿಲ್ಲ. ಲಕ್ಷ್ಮಣ ಗರ್ಭವಾಸ ಉಂಟು ಲಕ್ಷ್ಮಣನಿಗೆ, ಬಲರಾಮದೇವರಿಗೂ ಗರ್ಭವಾಸ ಇದೆ, ವಾಯುದೇವರಿಗೆ ಮಾತ್ರ ಗರ್ಭವಾಸ ಇಲ್ಲ. ಅದಕ್ಕೆ ವಿಲಕ್ಷಣವಾದ ಹುಟ್ಟಾದ್ರಿಂದ ವಿಜಯ ಅನ್ನೋದು ಕರೆಕ್ಟಾಗಿ ಕೊಡ್ತದೆ. ಆ ಇಡೀ ಮಧ್ವ ವಿಜಯಕ್ಕೆ ಹೆಸರು ನೂರಕ್ಕೆ ನೂರಷ್ಟು ಯಥಾರ್ಥ. ಅವ್ರು ಏನು ಮಾಡಿದರು? ವಿಶಿಷ್ಟ ವಿಲಕ್ಷಣ, ವಿಶಿಷ್ಟ ವಿಲಕ್ಷಣ. ಏನು ಕೆಲಸ ಮಾಡ್ತಾರೆ? ವಾದಗಳನ್ನು ಗೆಲ್ತಾರೆ. ಹೇಗೆ ಗೆಲ್ತಾರೆ? ವಿಶಿಷ್ಟವಾದ ಜಯ. ಸಾಮಾನ್ಯ ಒಂದು 30-30 ವರ್ಷ ಆಗಿರ್ತಾರೆ, 40 ವರ್ಷ, ಅವರವರು ವಿದ್ವಾಂಸರು ಮಾತಾಡ್ತಾರೆ, ಒಬ್ಬರು ಸೋಲ್ತಾರೆ ಗೆಲ್ತಾರೆ, ಅದೆಲ್ಲ ಸರಿನೇ. ಆಚಾರ್ಯ ಹಾಗಲ್ಲ, 3 ವರ್ಷದ ಕೂಸು ಅಷ್ಟೇ ಆಚಾರ್ಯ, 3 ವರ್ಷದ ಕೂಸು. ಪುರಾಣ ಶಿವಭಟ್ಟ ದೊಡ್ಡ ವಿದ್ವಾಂಸ, ಪುರಾಣ ಬೇರೆ ಹೇಳ್ತಿದ್ದಾರೆ. ಆಚಾರ್ಯ ಹೇಳ್ತಾರೆ, ಏ ತಪ್ಪು ಹೇಳ್ತಿ ಅಂತ ಹೇಳ್ತಾರೆ. ಎಷ್ಟು ವಿಶಿಷ್ಟ ಗೊತ್ತಾಗಲಿಲ್ಲ. ಈಗ 3 ವರ್ಷದ ಕೂಸು ಒಂದು 60 ವರ್ಷದ ಪಂಡಿತನ ಗೆಲ್ತಾರೆ ಅಂತ ಹೇಳಿದರೆ ವಿಶಿಷ್ಟವಾದ ಜಯ, ಅದು ಸಾಮಾನ್ಯ ಜಯ ಅಲ್ಲ. ಅಂದರೆ ವಿಲಕ್ಷಣ, ವಿಲಕ್ಷಣ ಎಂಥ ವಿಲಕ್ಷಣ? ಕೆಲವರು ಇರ್ತಾರೆ ಲಾಸ್ಟ್ ಬಾಲ್ ಸಿಕ್ಸರ್ ಹೊಡೆದ್ರೆ ಇವ್ರಿಗೆ ಗೆಲ್ತಾನೆ, ಇಲ್ಲದವರು ಅವ್ರಿಗೆ ಗೆಲ್ತಾರೆ. ಅಂದರೆ ಒಂದು ಬಾಲ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಅಷ್ಟೇ. ಒಬ್ಬ ಸದ್ದು ಬಿಡೋದು ಬೇರೆ ನೋಡೋ ಟೆನ್ಷನ್, ನೋ ಟೆನ್ಷನ್, ಸದ್ಯ ಗೆದ್ದರಪ್ಪ ಅಂತಾರೆ. ಆಚಾರದ ಆ ರೀತಿ ಅಲ್ಲ, ಡೆಸಿಸಿವ್ ವಿಕ್ಟರಿ. ಪ್ರತಿ ಸರ್ತ ಗೆದ್ದಾಗಲೂ ಕೂಡ ಅಯ್ಯೋ ಏನಾಗ್ತಿತ್ತು ಅಂತ ಟೆನ್ಷನ್ ಇಲ್ಲ, 100% ಗ್ಯಾರಂಟಿ. ಅದಕ್ಕೋಸ್ಕರ ವಿಲಕ್ಷಣವಾದ ಜಯ ಅವರು. ಉತ್ತರ ಕೊಡಲೇ ಇಲ್ಲ ಆತ ಪ್ರಶ್ನೆ ಕೇಳಿದರೆ. ಹೋಗಿಲ್ಲಪ್ಪ, ಸಮಾಧಾನಿದ್ದಾಗಲೇ ಬಾಯ್ಬಲ್ಲೆ ಟ್ರೈ ಮಾಡ್ತಾನೆ ಮನುಷ್ಯ. ತಮ್ಮ ಈಕ್ವಲ್ ಅವ್ರು ಮಾತಾಡಿದಾಗಲೇ ತಂದು ತಪ್ಪಿದ್ದವ್ರು ಕರೆಕ್ಟ್ ಇದ್ದರೂ ಕೂಡ ಬೆಲ್ಲ ದಾರಿ ತಪ್ಪಿಸಪ್ಪ ಏನೋ ಪ್ರಶ್ನೆ ಕೇಳಿ ದಾರಿ ತಪ್ಪಿಸ್ಬಿಡ್ತಾರೆ. ಅಂಥದ್ದು ಗೌರವಶದ ಕೂಸು ಆಚಾರ್ಯರು. ಅವನು 60 ವರ್ಷದ ವಿದ್ವಾಂಸ. ಅವನಿಗೆ ಉತ್ತರ ಕೊಡೋಕ್ಕೆ ಎಷ್ಟು ಮಾತ್ರಕ್ಕೂ ಸಾಧ್ಯವಾಗಲಿಲ್ಲ ಅಂದರೆ ವಿಲಕ್ಷಣ ಜಯ ಅದು. ವಯಸ್ಸಿನ ಅಂತರದಲ್ಲಿ ವಿಶಿಷ್ಟ, ಆ ಗೆದ್ದ ರೀತಿಯಲ್ಲಿ ವಿಲಕ್ಷಣ. ಆಗ ನಮಗೆ ವಿಜಯ ಅನ್ನೋ ಪದದ ಸ್ವಾರಸ್ಯ ಗೊತ್ತಾಗ್ತದೆ. ಮಧ್ವಾಚಾರ್ಯರ ಜಯ ಆಗಿತ್ತು. ಇನ್ನು ಕೂಸು, 3 ತಿಂಗಳು ಕೂಸು ಅಷ್ಟೇ. ಒಂದು 3 ವರ್ಷ 3 ತಿಂಗಳು, 3 ವರ್ಷದಲ್ಲಿ ಆ ಜಯ, 3 ವರ್ಷ 3 ತಿಂಗಳಿಗೆ ಹುರುಳಿ ತಿಂದಿತ್ತು. ಏನಪ್ಪ ಸಾಮಾನ್ಯ ಅಲ್ಲೇ ಬರೀತಾರೆ, ಮಕ್ಕಳಿಗೆ ಹೆಚ್ಚು ಹಾಲು ಕುಡಿಸಿದ್ರೆ ಜೀರ್ಣ ಆಗೋದಿಲ್ಲ ಅಂತ. ಅದು ಇದಿಲ್ಲ, ಯಶ್ಯೋಷ್ಠರು ಸೀತಂ ಪಯೋಭಿ ಸತತಂ ಪರಿಪಾಯಂತಿ ಯಶ್ಯೋಷ್ಠ ರೋಗಂ ಅತಿವೇಲ ವಶಂಕತಾಂಬ ಅಂತ ಮಧ್ವ ವಿಜಯ. ಹಾಲು ಕಾಯಿಸಿ ಚೆನ್ನಾಗಿ ಆರಿಸಿ ಅದನ್ನು ಕುಡಿಸ್ತಿದ್ರಂತೆ. ಆದರೂ ಭಯ ಅಂತವರಿಗೆ ಸಾಮಾನ್ಯ, ಎಲ್ಲಿ ಸೀತ ಉಷ್ಣ ಆಗುತ್ತೋ, ಎಷ್ಟು ಉಷ್ಣ ಆಗುತ್ತೋ ಅಂತೇಳಿ. ಅಂಥ ಹೊತ್ತಿನಲ್ಲಿ ಹುರುಳಿ ಅಂದರೆ ಮೊದಲೇ ಉಷ್ಣ. ಹುರುಳಿ ಅಂದರೆ ದೊಡ್ಡವರು ಜೀರ್ಣ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಪಶುಗಳಿಗೆ ಸರಿ, ಅದು ಪಶುಗಳಿಗೆ ಎತ್ತಿಗೆ ಸಾಧ್ಯ, ಅದು ಎತ್ತಿಗೆ ಹಸುಗಳಿಗೆ ಹಾಕ್ತಾರೆ ಹೊರತು ಮನುಷ್ಯ ಜೀರ್ಣ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ಇಳಿಯ ಒಂದು ಎತ್ತಿಗೆ, ಅದು ಆ ಕಾಲದ ಎತ್ತು ಬೇರೆ. ಯಾಕೆ ಬರ್ತಾ ಇಲ್ಲ, ಏನಾಯ್ತು ಇಲ್ಲೆಲ್ಲ ಕಟ್ ಆಗಿದೆ. ಅದನ್ನು 3 ವರ್ಷ ತಿಂಗಳು ಕೂಸಿಗೆ ಕುಡಿಸಿ ತಿನ್ನಿಸಿದರೆ ಆಚಾರ ಸ್ವಲ್ಪ ತಿನ್ನಬಾರದ, ಎಷ್ಟು ತಿಂದರು. ಒಂದು ಎತ್ತಿಗೆ ಹಾಕಷ್ಟು ಅಂದರೆ ಎತ್ತು ಸಾಮಾನ್ಯ ಮನುಷ್ಯನಿಗಿಂತ ಜಾಸ್ತಿ ತಿನ್ನೋದು. ಅಷ್ಟನ್ನು ತಿಂದಿದ್ದು ಒಂದು ಅದೇ ಅಷ್ಟರಲ್ಲಿ ಒಂದು ಇದು ಯಾವ ಎಫೆಕ್ಟೂ ಇಲ್ಲ ಅದರ ಮೇಲೆ. ಅಷ್ಟನ್ನು ತಿಂದಿದ್ದಾರೆ, ವಿಶಿಷ್ಟವಾದ ಭೋಜನ. ದೊಡ್ಡವರು ತಿನ್ನಲಿಕ್ಕಾಗೋದಿಲ್ಲ, ದೊಡ್ಡವರು ಅಷ್ಟು ತಿಂದರು, ಅದು ವಿಶಿಷ್ಟ. ಆದರೆ ಅಜೀರ್ಣದ ಹೆಸರು ಕೂಡ ಇಲ್ಲ, ಆನಂದವಾಗಿದ್ದು ಬಿಟ್ಟಿದ್ದ. ಅದು ವಿಲಕ್ಷಣ ಆಯಿತು ಮತ್ತೆ. ಸೊ ವಿಜಯ ಶಬ್ದಕ್ಕೆ ಏನು ವಿಶಿಷ್ಟ ವಿಲಕ್ಷಣ ಅಂತ ಹೇಳುತ್ತೇವೆ, ಎರಡೂ ಮತ್ತೆ ಕಾಣ್ತವೆ. ಇದು ಒಂದೆರಡು ಕಡೆ ಅಲ್ಲ, ಥ್ರೋಔಟ್ ಎಲ್ಲಿ ಬೇಕಾದರೂ ನೋಡಿ. ಮಧ್ವ ವಿಜಯದಲ್ಲಿ ಆಚಾರ್ಯ ಚರಿತ್ರ ಅಧ್ಯಯನ ಮಾಡಬೇಕಾದ್ರೆ ಎರಡನ್ನು ಹೇಳಲೇಬೇಕು ನಾವು. ಅದು ಬೇರೆ ಯಾರಲ್ಲೂ ಅದು ಗುಣ ಕಾಣೋಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವ ಆಚಾರ್ಯರಲ್ಲೂ ಕೂಡ ಅಂಥ ವ್ಯಕ್ತಿತ್ವ ಕಾಣೋದಿಲ್ಲ. ಆಗ ನಮಗೆ ಮಧ್ವ ವಿಜಯ ಅಂತಲೇ ಅದಕ್ಕೆ ಹೆಸರಿಟ್ಟರು. ಆಚಾರ್ಯರ ಮಹಿಮೆ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ಅದೇ 3 ವರ್ಷದ ಕೂಸೆ ಬಂತು. ಏಕಾಕಿ ಯೋಜನಾಭ್ಯಾಮ್ ಯಸ್ತ್ರಿವರ್ಷ, 3 ವರ್ಷದ ಆಚಾರ್ಯರು ಕೂಸು, 3 ವರ್ಷದ ಕೂಸು ಮನೆಯಲ್ಲಿ ಓಡಾಡಿದರೆ ಭಾರಿ ಗ್ರೇಟು, ಬೀದಿಯಲ್ಲಿ ಓಡಾಡಿದರೆ ಸಾಕು ಅನ್ನಿಸ್ತದೆ. ಅಂಥದ್ದು 15 ಕಿಲೋಮೀಟರು ಅಂದರೆ ಅಷ್ಟು ದೂರ ಒಂದೇ ಜೊತೆಗೆ ಹೋದರೆ ಜನಗಳು ಮಾತಾಡಿಸ್ತಾ ಇದ್ದರೆ ಮಕ್ಕಳು ಸಾಮಾನ್ಯ ತಾಯಿ ದೂರ ಆದರೆ ಹತ್ತು ಬಿಡ್ತಾರೆ. ಜನಕ್ಕೆ ಆಶ್ಚರ್ಯ, ಎಲ್ಲಿ ಹೋಗ್ತಾ ಇದ್ದಿ ಮಗು ಒಬ್ಬನೇ ಅಂತ ಕೇಳಿದ್ರೆ ಆಚಾರ ಹುಡ್ತ ಸ್ಮಿತ ಮನಾಕುಲ ಉತ್ತರ ಮಾತರು ನಕ್ಕ ಬಿಡ್ತಿದ್ರಂತ. ನಕ್ಕರೆ ಏನು ಗೊತ್ತಾ, ಅವ್ರಿಗೆ ಕೇಳಿದ್ರೆ ಉತ್ತರ ಯಾರೇ ಮಗು ಏನಿಲ್ಲ ನೋ ಪ್ರಾಬ್ಲಮ್ ಅಂತ ಹೇಳಿದೆ ಅಂತ ಅರ್ಥ. ಏನು ಯೋಚನೆ ನಿಮ್ಮಷ್ಟೇ ಹೋಗ್ರಿ ಅಂತ ಅರ್ಥ ಅದಕ್ಕೆ. ಸ್ಮಿತಂ ಅನಾಕುಲ ಉತ್ತರ ಮಾತನೋ. ಸೊ ವಿಶಿಷ್ಟವಾದಂಥ ಗಮನ, ವಿಲಕ್ಷಣವಾದ ಗಮನ. ವಿಶಿಷ್ಟವಾದ ಗಮನ, ಅಡೆತಡೆಗಳೇ ಇಲ್ಲ, ವಿಲಕ್ಷಣವಾದ ಗಮನ. ತಂದೆನೇ ಕೇಳ್ತಾರೆ, ಅಲ್ಲ ವಾಸುದೇವ ಇಷ್ಟು ದೂರ ಹೇಗೆ ಬಂದಿ ನೀನೀಗ, ಇಷ್ಟು ದೂರ ಎಲ್ಲಿ ಇದು ಎಲ್ಲಿ ಇದೊಂದು ಇಷ್ಟು ದೂರ ಹೇಗೆ ಬಂದಿ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ನಾನು ಒಬ್ಬನೇ ಬರಲೇ ಇಲ್ಲ, ದಿತಿ ದೇವರು ಯಾವಾಗಲೂ ಇದ್ರಲ್ಲ ಅಂತ ಹೇಳ್ತಾರೆ. ಈ ಅನುಸಂಧಾನ ದೇವ್ರ ಕೈಯಲ್ಲಿ ಹಿಡ್ಕೊಂಡಾಗಲೇ ಇರೋದಿಲ್ಲ, ಸಾಮಾನ್ಯ ಸಾರಿಗ್ರಾಮ ಕೈಯಲ್ಲಿದ್ದಾಗಲೇ ಗಮನಿಸ್ಟ ಗಾಬರಿ ಆಗಿರ್ತಾನೆ, ಕೆಲವು ಮುಟ್ಟಕ್ಕೆ ಗಾಬರಿ ಆಗ್ತಾರೆ, ಕೆಲವು ಮುಟ್ಟಿದ ಮೇಲೂ ಗಾಬರಿ ಆಗ್ತಾರೆ. ಅಂಥದ್ದು ಆ ಯೋಚನೆ ಇಲ್ಲ, ಅಪ್ಪ ನಮ್ಮೊಬ್ಬರು ಬಂದೇ ಇಲ್ವಲ್ಲ ಅಂತ ಹೇಳಿದಾಗ ವಿಲಕ್ಷಣವಾದ ಗಮನ. ಅದನ್ನೇ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯು ನನುಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ. ಎಷ್ಟು ಮಹಿಮೆ ಆಚಾರ್ಯ, ಇದನ್ನೆಲ್ಲ ಮಕ್ಕಳು ಸರಿಯಾಗಿ ಅನಲೈಸ್ ಮಾಡಿದರೆ ಇಡೀ ಮಧ್ವ ವಿಜಯ ಬೇರೆ ಎಲ್ಲ ಆಚಾರ ವಿಜಯಕ್ಕಿಂತ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತದೆ ಗೊತ್ತಾಗ್ತದೆ. ಎಷ್ಟು ವಿಚಿತ್ರವಾಗಿ ಕಾಣಿಸ್ತದೆ ಆಚಾರ್ಯರ ಮಹಿಮೆ, ಎಲ್ಲರಿಗಿಂತ ಭಾಳ ಈ ರೀತಿ ಮಹಿಮೆನೇ ಇಡೀ ಜಗತ್ತು ಯಾರೂ ತೋರಿಸೋಕ್ಕೆ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ವಿಶಿಷ್ಟವಾದ ಜಯ ಅನ್ನೋದು ಅರ್ಥ ಆಗುತ್ತೆ. ತುಂಬಿದ ಸಭೆ ಪ್ರಶ್ನೆ ಕೇಳ, ಇತರೇ ಸುತ್ತ ಅರ್ಥ ಹೇಳಿ ಅಂತ ಕೇಳಿದರು. ಆಚಾರ ಅರ್ಥ ಹೇಳ್ಬಿಟ್ರೆ ಮುಗಿದೋಗ್ತಿತ್ತು, ಹೊಸ ಅರ್ಥ ಹೇಳಿದರು. ಆ ಕ್ಷಣಕ್ಕೆ ಅವರು ಕೇಳಿದರು, ಓ ಇನ್ನೊಂದು ಅರ್ಥ ಹೇಳ್ತೇವೆ ಹೇಳಿ ಅಂತ ಹೇಳಿ. ಆಮೇಲೆ ನೀನು ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ, ಇನ್ನೊಂದು ಅರ್ಥ ಇದೆ ಅಂತ ಹೇಳಿದಾಗ ಆಶ್ಚರ್ಯ ಆಗೋಯ್ತು. ಅದು ಹೇಗಿರುತ್ತೆ 3 ಅರ್ಥ ಒಂದಕ್ಕೆ ಅಂದರೆ, ವೇದಕ್ಕೆ ಪ್ರತಿಯೊಂದಕ್ಕೂ 3 ಅರ್ಥ, ಮಹಾಭಾರತಕ್ಕೆ ಪ್ರತಿಯೊಂದಕ್ಕೂ 10 ಅರ್ಥ, ವಿಷ್ಣು ಸಹಸ್ರನಾಮದ ಪ್ರತಿನಾಮಕ್ಕೂ 100 ಅರ್ಥ ಅಂತ ಹೇಳಿದಾಗ ಎಷ್ಟು ವಿಶಿಷ್ಟ, ಎಷ್ಟು ವಿಲಕ್ಷಣ ಆಯಿತು. 12 ಟೋಟಲಿ ಜಗತ್ತಿನಲ್ಲಿ ಒಂದು ಅರ್ಥ ಇರೋದೇ ಕಷ್ಟ ಎಷ್ಟೋದಕ್ಕೆ. ಅದು ಒಂದೊಂದು ಕನಿಷ್ಠ 100 ಅರ್ಥ ಅಂತ ಹೇಳಿದಾಗ ವಿದ್ವ ಸಭೆ ಸಭೆಗೆ ಆಶ್ಚರ್ಯ ಪಡ್ತಾರೆ. ಹೇಳಿಬಿಟ್ರೆ ಹೇಳಿಬಿಟ್ರೆ ಆಚಾರ್ಯ ಹೇಳಿದ ಸೇರಿನೂ ಹಾಗೆ ಇತ್ತು. ಆಚಾರ್ಯ ಅರ್ಥದ ಬಗ್ಗೆ ಕೊಟ್ಟ ಮಾಹಿತಿನೂ ಹಾಗೆ ಇತ್ತು, ಅವ್ರು ಕೊಟ್ಟ ಡೀಟೇಲ್ಸು ಹಾಗೆ ಇತ್ತು. ಆಗ ಅವರೆಲ್ಲ ಹೇಳಿದ್ರಂತೆ, ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ. ನಿಮ್ಮ ಪ್ರತಿಭೆ ದೇವತೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಿಂದ ಬರಬೇಕು ಸ್ವಾಮಿ, ಭಾಳ ತಪ್ಪು ಮಾಡಿದ್ದೇವೆ, ಕ್ಷಮಿಸಿಬಿಡಿ ಅಂತೇಳಿ ಎಲ್ಲರೂ ಶರಣಾದರು ಅಂತ ಹೇಳ್ತಾರೆ. ಇದು ಆಚಾರ್ಯರ ಮಹಿಮೆಯ ಮುಖ ಅರ್ಥ ಮಾಡಿಕೊಡಿ. ಪ್ರತಿ ಇಡೀ ಮಧ್ವಿಯಿಂದ ಪ್ರತಿಯೊಂದು ಘಟನೆ ನೀವು ಕಂಪೇರ್ ಮಾಡಿದರೂ ಕೂಡ ಅಷ್ಟು ವಿಲಕ್ಷಣ. ಗಂಗೆಯನ್ನು ದಾಟ್ತಾರೆ ಆಚಾರ್ಯ, ಹೇಗೆ ದಾಟಿದರು? ತಾವು ದಾಟಬೇಕು, ಶಿಷ್ಯರನ್ನು ದಾಟಿಸ್ಬೇಕು. ಗಂಗಾ ನದಿ ಮೇಲೆ ನಡ್ಕೊಂಡು ಹೋಗಿಬಿಡ್ತಾರೆ, ನಡಿಯ ಪೂರ್ತಿ ನಡ್ಕೊಂಡು ಹಾಗೆ ಹರಿದ್ರು. ಸರಿಯಾದ ರಾಧೆಯಲ್ಲಿ ಓಡಾಡಕ್ಕೆ ಬರೋದಲ್ಲ ಮನುಷ್ಯನಿಗೆ. ಆಚಾರ್ಯ ಸರ್ ನೀಲೆ ಲೀಲಾಜಾಲ ದಾಟಿದರು. ಎಷ್ಟು ವಿಲಕ್ಷಣ, ಎಷ್ಟು ವಿಶಿಷ್ಟ. ನಡಿಲಿಕ್ಕೆ ದಾರಿಯಲ್ಲೇ ಮಣ್ಣಿನ ಮೇಲೆ ನಡೆಯೋದು ಕಷ್ಟ, ತಮ್ಮ ಈ ನೆಲದ ಮೇಲೆ ನಡೆಯೋದು ಕಷ್ಟ, ಹಾಗೆ ನೀರ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ ಅಷ್ಟು ಜನ ಕರ್ಕೊಂಡ್ಬಿಟ್ಟು. ಅದು ಒಂದು. ಮತ್ತು ಆ ಕಡೆಯಿಂದ ಅವ್ರು ನೋಡ್ತಾರೆ ಪಾಪ, ಅವ್ರಿಗೆ ಗಾಬರಿ, ಹೊಡಿಲಕ್ಕೆ ಅಂತ ಬಂದರೆ ಇವು ಬಿಡಬೇಡ್ರಿ, ಸಾಯ್ಬೇಡ್ರಿ ಬಂದುಬಿಟ್ಟು, ನಾವು ನಡ್ಕೊಂಡು ಬರ್ತೀವಿ, ನೀವು ಬಂದು ಬಿದ್ದೋಗ್ಬಿಡ್ತೀರ ಅಷ್ಟೇ, ಅಲ್ಲಿಗೆ ಬರ್ತೀವಿ, ಈ ಕಡೆ ಹೋದರೆ ಓಡಿಸ್ಕೊಂಡ್ಬಿಡ್ಬೇಕು, ನಿಮ್ಮ ಹತ್ರ ಬರ್ತೀವಿ, ಯಾಕೆ ಓಡಿ ಬರ್ತೀರಿ ಅಂತ ಕೇಳ್ತಾರೆ. ಅದು ವಿಶಿಷ್ಟ. ನಾವು ಈ ಕಡೆ ಓಡೋರಾಗಿ ಹಿಂದೆ ಬರ್ಬೇಕು, ನಿಮ್ಮ ಕಡೆ ಬರ್ತೀವಿ, ಯಾಕೆ ಓಡುತ್ತೀರಿ, ಸಾಯ್ತೀರಿ ಅದಕ್ಕೆ, ಇಲ್ಲೇ ಬರ್ತೀವಲ್ಲ. ಆಗ ಅವ್ರು ಬಂದರು, ನಿಂತರು, ಬರಲಿ ಮಾಡೋಣ, ಬಂದು ನಿಂತರು. ಬಂದರೆ ಏನೂ ಮಾಡೋಕ್ಕಾಗಲೇ ಇಲ್ಲ, ಅವೇ ನೋಡ್ತಾ ನಿಂತುಬಿಟ್ರೆ ಹೊರತು ಏನೂ ಮಾಡೋಕ್ಕಾಗಲೇ ಇಲ್ಲ. ಎಲ್ಲರನ್ನು ಆ ರೀತಿ ವಿಚಿತ್ರವಾಗಿ ಆಚಾರ್ಯರು ಹೇಗೆ ಬೇಕಾಗಿ ಆಡಿಸ್ತಾ ಇದ್ರು. ಅದು ಆಚಾರ್ಯ ದೊಡ್ಡ ಸಾಮರ್ಥ್ಯ. ಇದೆಲ್ಲ ಸಿನಿಮಾಲಿ ತಪ್ಪು ತಪ್ಪು ತೋರಿಸ್ಬಿಡ್ತು, ಈಜು ಹೊಡ್ಕೊಂಡು ಹೋಗ್ಬಿಡ್ತಾರೆ ಮಧ್ವಾಚಾರ್ಯ, ಈಜು ಹೊಡೆಯೋದಕ್ಕೆ ಅಲ್ಲ ಬರೀತಾರೆ. ಈಜು ಹೊಡೆಯೋದು ಯಾತಕ್ಕೆ ತಪ್ಪು ಅಂದರೆ, ಅವರು ಬಂದಾಗ ಅವ್ರು ಒದ್ದೆ ವಸ್ತ್ರ ಒದ್ದೆ ಆಗಿರಲಿಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ವಸ್ತ್ರ ತೊಯ್ದಿರಲಿಲ್ಲ ಅಂದಮೇಲೆ ಈಜು ಹೊಡ್ಕೊಂಡ್ಬಂದು ತೊಯ್ದಿರ್ಬೇಕಲ್ಲ. ಅದು ಯೋಗ ಶಕ್ತಿ, ಯೋಗ ಶಕ್ತಿಯಿಂದ ಬರೋದ್ ಮೇಲೆ ಈಜು ಹೊಡ್ಕೊಂಡು ಹೋಗೋದ್ ಮೇಲೆ ಅರ್ಥ ಮಾಡಿದ್ರೆ ಸಿನಿಮಾದಲ್ಲಿ ಈಜಿಸ್ಬಿಟ್ರೆ ಅಷ್ಟೇ ಹೊರತು ಈಜಿದ್ದಲ್ಲ ಅವರು. ಆಮೇಲೆ ಆತ ಬಂದ, ಇವ್ರು ತೋಡ್ಬೇಕು, ಕೆರೆ ತೋಡೋಗ್ಬೇಕು, ಇಡೀ ದಿವಸ ತೋಡಬೇಕು, ನನ್ನ ಕರಾರು ಅಂತ ಹೇಳಿ ಆಯಿತು ಅಂತ ಹೇಳಿದ್ರು. ತೋರಿಸು, ಏನು ಯಾಕೆ ತೋರಿಸು, ನಮಗೆ ತೋರಿಸು ಅಂತ ಹೇಳಿದ್ರು. ತೋರ್ಸಕ್ಕೆ ಹೋದ್ರೆ ಇಡೀ ದಿವಸ ಈ ಥರ ಇದ್ದಾನೋ, ಸ್ವಿಚ್ ಹಾಕಿದ್ರೆ ಆ ರೀತಿ ಮಿಚ್ಚರ್ ಓಡಾಡ ಕೂಡ ಓಡಾಡೋದಿಲ್ಲ, ಸ್ವಿಚ್ ಹಾಕ್ಬಿಟ್ರೆ ಮುದುವೆ ಸಾರ ಅದು ಇಡೀ ದಿವಸ ಅತ್ಯಾನೆ ತೊಡತೆ ಆಚಾರ ಬಂದು ಹೊರಟೇ ಬಿಟ್ರೆ ಆ ಕಡೆ. ಎಂಥ ವಿಶಿಷ್ಟವಾದ ಜಯ ಇದು. ಬರೀ ಅವ್ರು ಹೇಳಿದ್ದ ತೋಡಿದ್ರೆ ಸನ್ಯಾಸ ಧರ್ಮ ಹೋಗೋದು, ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಎತ್ತಿಗಳು ತೋಡಬಾರದು, ಪಿಕಾಸಿ ಆಯುಧ ಹಿಡಿಬಾರದು ಕೈಯಲ್ಲಿ. ಆ ನಿಯಮ ಗೊತ್ತಿದ್ರೆ ಅರ್ಥ ಆಗೋದು. ಇಡೀ ದಿವಸ ತೋಡಿದ್ದು ತೋಡಿದ್ದೆ, ಅದು ಮಧ್ವವಿಧಿ ಅಲ್ಲ. ತೋಡು ತೋರಿಸಿದ್ರು, ತೋಡು ಅಂತ ಹೇಳಿದ್ರೆ ತೋಡಕ್ಕೆ ಶುರು ಮಾಡಿದ, ತೋಡಕ್ಕೆ ಶುರು ತೋರಿದ್ರು, ಇಳಿದು ತೋರಿಸ ಆಚಾರ ರೈಟ್ ತೋಟು ಮುಂದೆ ಹೋಗ್ಬಿಟ್ರೆ ಅಷ್ಟೇ. ಅದು ವಿಶಿಷ್ಟ ವಿಲಕ್ಷಣ, ಈ ರೀತಿಗೆಲ್ಲಕ್ಕೆ ಸಾಧ್ಯ ಅದ. ಎಷ್ಟು ಜನ ಬರ್ತಾರೆ ಜಟ್ಟಿಗಳು, ಕೂತವ್ರು ಆಚಾರ ಹೇಳೋದಿಲ್ಲ, ಈ ಸುಮ್ಮನೆ ಕೂತಿರ್ತಾರೆ ಅಷ್ಟೆ. ನೀವೇನಾರು ಮಾಡಿ, ನಾನೆದ್ದು ಬರೋದಿಲ್ಲ, ನೀವೇನಾರು ಮಾಡಬಹುದು. ಆ ಸನ್ಯಾಸಿಗಳು ಅದಕ್ಕೆ ನಾಟಲ್ಲೋ ಮುದೋಗ್ತಿತ್ತು, ಹೇಳೋದಿಲ್ಲ ನೀವು ಬರಬೇಕು, ಇವರಿಂದ ಮಾಡಿದರೆ ಸನ್ಯಾಸ ಧರ್ಮ ಹೋಯಿತು, ಸೋತ್ರೆ ಅವರ ವ್ಯಕ್ತಿತ್ವರೇ ಹೋಯಿತು, ಯುದ್ಧ ಮಾಡಬಾರದು ಸೋಲ್ಬಾರದು, ಇದ್ರೆ ಯಾರು ಮಾಡೋಕ್ಕೆ ಸಾಧ್ಯ ಇದೆ, ಅದನ್ನು ಇಂಪಾಸಿಬಲ್. ಆಚಾರ ಹೇಳ್ತಾರೆ ಮಾಡಿ, ನಾನು ಸುಮ್ಮನೆ ಕೂತಿರ್ತೇನೆ, ನಾನು ಕತ್ತಿ ಎಸಗಬೇಕು, ನಾನು ವೇದ ಘೋಷ ಮಾಡಿ ನಿಲ್ಲಿಸ್ಬಿಟ್ರೆ ಅದಕ್ಕೆ ಎದ್ದಾಗಲಿ ನಿಲ್ಲಿಸ್ಲಿಕ್ಕೆ ಅಂತ ಹೋದ್ರೆ ಮದುವೆ ಸೌಂಡ್ ಆ ವಾಲ್ಯೂಮ್ ಜಾಸ್ತಿ ಮಾಡ್ತಿದ್ರು ಆಚಾರ, ಅಷ್ಟೇ ಹೊರತು ಕಡಿಮೆ ಮಾಡಿಸ್ಲಿಕ್ಕೆ ಆಗಲಿ. ಅದು ವೇದ ಘೋಷ ಮತ್ತೆ ಯಾವುದೋ ಅಲ್ಲ. ಆ ಕಾಲಕ್ಕೂ ಆಚಾರ ಶುದ್ಧ ಸದಾಕಾಲ ದೇವರ ಸ್ಮರಣೆ ಮಾಡಬೇಕು ಅಂತ ತೋರಿಸ್ತಾನೆ ಇದ್ದಾರೆ, ಆಗಲೇ ಇಲ್ಲ. ಹೋಗ್ಲಿ ಬಿಡಿದ್ರು, ಕರಳಿಡ್ತೇನೆ ಎತ್ತೀರ, ಅದೂ ಆಗಲಿಲ್ಲ. ಒಂದು ರೋಮ ಕಿತ್ತಿದ್ರೆ ಸಾಕು, ನೀವೇ ಕೆತ್ತ ರೋಮ ಕಿತ್ತಿದ್ರೆ ಸಾಕು, ಬರೀ ಕೈಲಲ್ಲ, ಮತ್ತೆ ಚಿಮುಟದೊಳಗೆ ಇಕ್ಕಳ ಹಿಡ್ಕೊಂಡು ಕಿತ್ತರೆ ಒಂದು ರೋಮ ಕಿತ್ತಿದ್ರೆ ನೀವೇ ಕೆತ್ತಾಗಿ ರೋಮ ಕಿತ್ತಲಕ್ಕೂ ಆಗಲಿಲ್ಲ, ಬೆರಳೆ ಎತ್ತಲಕ್ಕೂ ಆಗಲಿಲ್ಲ. ಇಂಥ ಮಹಿಮೆ ಜಗತ್ತಲ್ಲಿ ಯಾರ್ಯಾರು ತೋರಿಸಿಲ್ಲ. ಅದರಿಂದಾಗೇನೆ ಅದಕ್ಕೆ ವಿಜಯ ಅನ್ನೋ ಹೆಸರು ಸಾರ್ಥಕವಾದ. ವಿಜಯದಶಮಿ ಮಧ್ವ ವಿಜಯದಶಮಿ ಇದ್ದಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರ ಮಹಿಮೆ, ಅವರ ಸಿದ್ಧಾಂತ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಮಹಿಮೆ ಯಾಕೆ ಅರ್ಥ ಆಗೋದಿಲ್ಲ? ಮಹಿಮೆ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತದೆ. ಸರಿಯಾಗಿ ಮಧ್ವಾಚಾರ ಮಹಿಮೆ ಹೇಳಿಬಿಟ್ರೆ ಅವರು ಇನ್ಯಾರ ಮಹಿಮೆನೂ ಮಹಿಮೆ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅಂಥ ದೊಡ್ಡ ಮಹಿಮೆ ಆಚಾರ್ಯ, ಬೇರೆ ಮತದ ಯಾವ ಮತಾಚಾರ್ಯರು ಇಲ್ಲಿ, ಅವರು ಇಡೀ ಪರಂಪರೆಯಲ್ಲೇ ಎಲ್ಲ ಸೇರಿ ಮಾಡಿಲ್ಲ ಅದನ್ನು. ಆಚಾರ್ಯ ಒಬ್ಬರು ತೋರಿಸಿದ ಮಹಿಮೆಯನ್ನು ಬೇರೆ ಮತದ ಇತಿಹಾಸದಲ್ಲಿ ಎಲ್ಲರೂ ಸೇರಿದರೂ ಕೂಡ ಅದರ ನಾಟ್ 1000 ತೋರಿಸೋಕ್ಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಆಗ ಆಚಾರ್ಯಾಹ ಶ್ರೀಪಾದ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ ಅಂತ ಅರ್ಥ. ಮಧ್ವಾಚಾರ್ಯ ಸಿದ್ಧಾಂತ ಹೇಳೋದಕ್ಕೆ ಯಾತಕ್ಕೆ ಸುಲಭ ಅಂದರೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಜನಕ್ಕೆ ಭಕ್ತಿ ಬಂದುಬಿಡುತ್ತೆ, ಅವ್ರ ಸಿದ್ಧಾಂತ ಹೇಳಿದ್ರು ಭಕ್ತಿ ಬಂದುಬಿಡುತ್ತೆ. ಎರಡನ್ನೂ ಮಾಡೋಕ್ಕೆ ಸಾಧ್ಯ ಇದೆ, ಆದರೆ ನಮ್ಮಲ್ಲಿ ಎರಡೂ ಬಂದಿಲ್ಲ. ಈಗ ನಮ್ಮ ಜನಕ್ಕೆ ಮಧ್ವಾಚಾರ್ಯ ಚೈತ್ರನೂ ಕೇಳಿಲ್ಲ, ಸಿದ್ಧಾಂತನೂ ಕೇಳಿಲ್ಲ. ಅಂದರೆ ಅಷ್ಟು ಬೆಸ್ಟ್ ಇದನ್ನು ಕಮ್ಯುನಿಕೇಟ್ ಮಾಡದೆ ಹೋದರೆ ಇನ್ಯಾವುದನ್ನು ಹೇಳ್ತಾರೆ ಮನುಷ್ಯ? ಕೆಟ್ಟದನ್ನು ಪ್ರಚಾರ ಮಾಡೋದು ಭಾರಿ ಕಷ್ಟ, ಒಳ್ಳೆಯದನ್ನು ಪ್ರಚಾರ ಮಾಡೋದು ಎಷ್ಟು ಸುಲಭ. ಅದನ್ನು ಜನ ಮಾಡ್ತಾ ಇದ್ರು. ನಮ್ಮ ದೊಡ್ಡ ದೋಷ ಆಚಾರ ಚರಿತ್ರೆ ಪ್ರಚಾರ ಮಾಡೋದಾಗಲಿ ಆ ಸಿದ್ಧಾಂತ ಪ್ರಸಾರ ಮಾಡೋದಾಗಲಿ ಭಾರಿ ಸುಲಭ. ಅದನ್ನು ಕೇಳಿದವರೆಲ್ಲ ಕೂಡ ಕಷ್ಟಪದರಾಗ್ತಾರೆ. ಹಿಂದೆ ಹೇಳಿದ್ದೆ, ಸುಮಾರು 30 ವರ್ಷದಿಂದ ಧಾರವಾಡದಲ್ಲಿ ಮಧ್ವಜ ಪ್ರವಚನ ಆದಾಗ ಕೆಲವರು ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಸ್ಮಾರಕರು ಉಪನ್ಯಾಸಕ್ಕೆ ಬರ್ತಿದ್ರು, ಸ್ಮಾರಕರು ದಿವಸ ಕೆಡ್ತಿದ್ರು. ಅದು ಒಳ್ಳೆ ಮಾಘಮಾಸ ಮದುವೆ ಮುಹೂರ್ತದ ಕಾಲ ಇದ್ದ ಕಾಲ, ಒಳ್ಳೆ ಮುಹೂರ್ತ ಇದ್ದ ಕಾಲ. ಅವರು ಉಪನಯನ ಇತ್ತಂತ ಒಬ್ಬರಿಗೆ, ಅವ್ರು ಮದುವೆ ಇತ್ತು ಅವ್ರ ಸಂಬಂಧದಲ್ಲಿ, ಅವ್ರು ಹೇಳಿದರು ಇವತ್ತು ಉಪನಯನ ಇದೆ, ನಮ್ಗೆ ಯಾರು ಕೇಳಿದ್ರು ನಾವು ಉಪನಯನಕ್ಕೆ ಹೋಗೋದಿಲ್ಲ, ಮದುವೆ ಬಿಟ್ಟು ಹೋಗೋದಿಲ್ಲ, ಮದುವೆ ಕೆಡ್ತೇವೆ ಬರ್ತದೆ, ಅದು ಕ್ಯಾನ್ಸಲ್ ಅಂತ ಹೇಳಿ ಮದುವೆ ಇತ್ತು ಮದುವೆ ಹೋಗಿಲ್ಲ ಅಂತ ಬಿಟ್ಬಿಟ್ರು. ಅವ್ರು ಅಷ್ಟು ಇಂಟ್ರೆಸ್ಟ್ ಬಂತು. ಉಪನ್ಯಾಸ ಎಲ್ಲ ಮುಗಿದ ಮೇಲೆ ಅವ್ರು ಮುದ್ರೆ ಹಾಕಿಸ್ಕೊಂಡು ಮಾಧ್ಯವರ ಆಗಿಬಿಟ್ರು ಆಗಿಬಿಟ್ರು ಕೂಡ. ಅದು ಯಾರು ಅಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಚಾರ ಸಿದ್ಧಾಂತರು ಕೇಳಿದರೆ ಸ್ಮಾರ್ತರು ಮಾಧ್ಯವರ ಆಗ್ತಾರೆ, ಇವತ್ತು ಕೇಳಿದವರು ಮಾತ್ರ ಸ್ಮಾರ್ತ ಆಗ್ತಾರೆ. ಹಾಗೆ ಬಿಟ್ಟ ಬಿಟ್ಟ ಆಗಿಬಿಡ್ತಾರೆ, ಎಷ್ಟು ಜನ ಆಗಿದ್ದಾರೆ ಇವತ್ತು. ಹಾಗೆ ಎಷ್ಟು ಜನ ಯಾವ್ಯಾವ ಸಣ್ಣ ಪುಟ್ಟ ಮಹಿಮೆಯನ್ನು ಮೋಸ ಹೋಗಿಬಿಡ್ತಾರೆ. ಆಚಾರ ದೊಡ್ಡ ಮಹಿಮೆ ಹೇಳಿದ್ರೆ ಮನೆಯಲ್ಲಿ ಒಳ್ಳೆ ಪಂಚಭಾಷೆ ಪರವಾಗಿ ತಯಾರಿದ್ದಾಗ ಡಸ್ಟ್ಬಿನ್ನಲ್ಲಿ ತಿನ್ನಕ್ಕೆ ಕೂತರೆ ಹಾಗೆ ಈಗ ಹಸಿವಾದವನಿಗೆ ತೋರಿಸೋರು ತಿಂದುಬಿಡಿ ಎಲ್ಲ ತಿಂದುಬಿಡ್ತಾರೆ. ಇವತ್ತು ಮಧ್ವಾಚಾರ ಚರಿತ್ರೆಯನ್ನು ನಮಗೊಂದು ಅಭ್ಯಾಸ ಜನಕ್ಕಾಗಿದೆ. ಈ ವೈಶಾಖ ಮಾಸ ವಿಶೇಷ, ಈ ಒಂದು ಈ ಮಾಸ ಆಶ್ವಿಜ ಮಾಸ ವೆಂಕಟೇಶ ಕಲ್ಯಾಣ ಕೇಳಲೇಬೇಕು ಅಂತ ಅರ್ಥ ಆಗಿಬಿಟ್ಟಿದೆ. ಆದರೆ ಮಧ್ವಜ ಕೇಳಲೇಬೇಕು ಅಂತ ಅರ್ಥ ಆಗಿಲ್ಲ. ಅದೊಂದು ಜನಕ್ಕೆ ಅಭ್ಯಾಸ ಆಗಬೇಕು. ಪ್ರತಿ ವೆಂಕಟೇಶ ಕಲ್ಯಾಣಗಳು ಹೇಗೆ ಮಠ ಮಠ ನಡೀತಾ ಇರ್ತವೆ, ಮಧ್ವವಿಜರು ಶುರು ಮಾಡಬೇಕು ಆ ರೀತಿ. ಎರಡನ್ನೂ ಹೇಳ್ಬೋದು, ಅರ್ಧ ಗಂಟೆ ಮಧ್ವಜ, ಅರ್ಧ ಗಂಟೆ ಇದನ್ನು ಹೇಳಿದರೆ ಜನಕ್ಕೆ ವೆಂಕಟೇಶ ಕಲ್ಯಾಣ ಸರ್ವೋತ್ತಮನ ಮಹಿಮೆ, ಮಧ್ವಜ ಜೀವೋತ್ತಮ ಮಹಿಮೆ ಮುಗಿದೋಯ್ತು. ಮುಂದೆ ಸೇವಾಕರ್ತರು ಆ ರೀತಿಯಲ್ಲ ಹೇಳಿಸ್ಬೇಕು. ಹೇಳಿಸ್ಬೇಕಾದ್ರೆ ನಾವು ಎರಡು ಕೊಟ್ಟಿಗೆ ಕೊಡ್ತೇವೆ, ಎರಡೇ ಹೇಳ್ತೀವಿ, ಅಥವಾ ಒಬ್ಬರ ಕೈಲೋದು ಒಬ್ಬರ ಕೈ ಎರಡು ಹೇಳಿಸ್ಬೇಕು. ಒಂದು ಗಂಟೆ ಇದು, ಒಂದು ಗಂಟೆ ಅದು, ಎರಡೂ ಆಗಬೇಕು. ಅವಾಗ ಏನಾಗ್ತದೆ, ಹೊಸ ಒಂದು ಪದ್ಧತಿ ಶುರುವಾಗ್ತದೆ. ಆ ಮೂಲಕ ಜನಗಳಿಗೆ ಒಳ್ಳೆಯ ಇದು. ಅಲ್ಲಿ ವೈಶಾಖ ಮಾಸ ಆಶ್ವಿಜ ಮಾಸ, ಇದು ಮಾಘ ಮಾಸ ಆಶ್ವಿಜ ಮಾಸ, ಮಾಘ ಮಾಸ ಮಧ್ವವಿಧಿಯ, ಆಶ್ವಿಜ ಮಾಸ ಮಧ್ವವಿಧಿ. ಆ ರೀತಿ ಮಾಡಿದರೆ ಆಗ ಮಧ್ವರು ಬಹಳ ಸಾರ್ಥಕವಾಗ್ತದೆ. ಅದೆಲ್ಲ ಮಠ ಮಾನ್ಯಗಳಲ್ಲಿ ತರಬೇಕಾದ ಅಂಶಗಳು ಆಚಾರ ರೀತಿ ಎಲ್ಲ ಮಾಡಿದರೂ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ ವಿಜಯ ಪದ ಇದೆ. ವಿಜಯ ಇವರೆಲ್ಲ ಏನು ಸಣ್ಣ ಪುಟ್ಟದನ್ನು ಕೊಡ್ತಾರೆ, ನಮ್ಮಂಥ ಸಮಾನ ಎಲ್ಲ ತಿಳ್ಕೊತಾ ಓಡಾಡ್ತಾರೆ. ಇಷ್ಟೆಲ್ಲ ಮಾಡಿದ ಆಚಾರ ಕೊನೆ ಹೇಳ್ತಾರೆ, ಇದು ಎಲ್ಲಿ ಅಂತ ಕೇಳಿದರೆ ವಿ ಅಂದರೆ ವಿಷ್ಣು ಅಂತ ಅರ್ಥ. ವಿಷ್ಣುನಾ ಜಯ ವಿಜಯ, ನಾ ಮಾಡಿದ್ದಲ್ಲ ದೇವರ ಜಯ ಅಂತ ಹೇಳ್ತಾರೆ. ಅದು ಎಲ್ಲಿ ಹೇಳ್ತಾರೆ, ಆ ತುರುಷ್ಕ ರಾಜ ಸ್ವಾಮಿ ಹ್ಯಾ ಗಂಗಾ ನದಿ ದಾಟಿದಿರಿ ಅಂತ ಕೇಳಿದರೆ ಯೋಸೋ ದೇವ ವಿಶ್ವದೀಪ ಪ್ರದೀಪ್ತ ಕುರುಮ ಸರ್ವಂ ತತ್ಪರಾನುಗ್ರಹೇಣ. ನೋಡು ಆ ಅನುಗ್ರಹದಿಂದ ಮಾಡ್ತೇವೆ ಅಂತ ಹೇಳ್ತಾರೆ. ಅವನು ಯಾರೋ ಅವನ ಮುಂದೆ ಬೇಕಾದ್ರೆ ನಾವೇ ಅಂತ ಹೇಳಿದ್ರೆ ಏನು ಆಗ್ತಿರಲಿಲ್ಲ. ಆಚಾರ್ಯ ಯಾರ ಮುಂದೆನೂ ಸುಳ್ಳು ಹೇಳೋದಿಲ್ಲ, ನೆನಪಿರ್ಬೇಕು. ಸತ್ಯಲೋಕಾಧಿಪತಿಗಳವರು ಎಲ್ಲರ ಮುಂದೆನೂ ಸತ್ಯ ಹೇಳ್ತಕ್ಕಂಥವರಾದ್ದರಿಂದ ಅಲ್ಲೂ ಕೂಡ ತಾವು ಗ್ರೇಟ್ ಅಂತ ಹೇಳ್ಕೊಳ್ಳೋದಿಲ್ಲ ಆಚಾರ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರ ಮಹಿಮೆ ವಿ ಜಯ ಅನ್ನೋದು ಇನ್ನೊಂದು ಅರ್ಥ. ವಿಷ್ಣುನಾ ಜಯ ನಮ್ಮ ಜಯ ಅಲ್ಲ. ಹೇಗೆ ತಿಕಾರಾಯರು ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹ ಅಂತ ಹೇಳ್ತಾರೋ, ಆಚಾರ್ಯ ಏನು ಹೇಳಿದರೂ ಕೂಡ ವಿಷ್ಣುವರ ಅನುಗ್ರಹ ಬಲಾತ್ ಅಂತ ಹೇಳ್ತಾರೆ. ದೇವರ ಅನುಗ್ರಹ ಬಲದಿಂದ ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ವಿಜಯ ಅನ್ನೋದು ಸಾರ್ಥಕ ಆಯ್ತು, ವಿಲಕ್ಷಣ ಆಯಿತು, ವಿಶಿಷ್ಟ ಆಯಿತು, ಮತ್ತು ವಿಷ್ಣುನಾ ಅಂತೂ ಆಯಿತು. ಈ ರೀತಿಯಲ್ಲಿ ಇನ್ನೊಂದು ಅರ್ಥ ಇದೆ ವಿಜಯ. ವಿ ಅಂತ ಹೇಳಿದರೆ ಗರುಡ ಅಂತ ಇನ್ನೊಂದು ಅರ್ಥ ಇದೆ, ವಿಪಕ್ಷಿ ಪರಮಾತ್ಮನು ಅಂತೇಳಿ. ಸೊ ವಿಹೇ ಗರುಡಸ್ಯ ಸಕಾಶಾದಪಿ ಜಯ, ಗರುಡಾದಿಗಳಿಗಿಂತ ಶ್ರೇಷ್ಠರು ಮಧ್ವಾಚಾರ್ಯರು ಅಂತ. ಗರುಡಾದಿಗಳಿಗಿಂತ ದೊಡ್ಡ ಜಯ. ಅದು ಹೇಗೆ, ಗರುಡ ನಾರಾಯಣನ್ನೇ ಮೈಮೇಲೆ ಧರಿಸ್ಕೊಂಡು ಓಡಾಡ್ತಾನೆ, ಅವರಿಗಿಂತ ದೊಡ್ಡ ಜಯ ಹೇಗಾಯಿತು ಅಂತ ಕೇಳಿದರೆ ಉತ್ತರ ಅಲ್ಲೇ ಇದೆ. ಗರುಡ ದೇವ್ರನ್ನ ಕುಡಿಸ್ಕೊಂಡು ಓಡಾಡ್ತಾನೆ, ಗರುಡ ವಾಹನ ದೇವ್ರಿಗೆ ಹೆಸರು ಬಂದಿದೆ, ಕರೆಕ್ಟ್. ಆದರೆ ಗರುಡ ಬದುಕಿರಬೇಕಲ್ಲ ಫಸ್ಟು, ಒಳಗಿದ್ದು ಬದುಕಿಸೋದೇ ಅದು ಪ್ರಾಣದೇವರು. ಅಂದಮೇಲೆ ಯಾರು ಹೊತ್ತಾಗಾಯಿತು, ವಾಯುದೇವರೇ. ಆ ದೃಷ್ಟಿಯಿಂದ ವಾಯುದೇವರೇ ಗರುಡ ವಾಯುವಾಹನ ಮಧ್ವ ವಿಷ್ಣು ಸಹಸ್ರನಾಮ ಹೇಳುತ್ತದೆ. ವಾಯುವಾಹನ ಹನುಮಂತನ ಮೇಲೆ ಕೂತು ವಾಯುವಾಹನ, ಗರುಡನೊಳಗಿದ್ದು ಆತನ ಸಂರಕ್ಷಣೆ ಮಾಡ್ತಾ ಹೊತ್ತಿರೋದು ವಾಯುದೇವರಾದ್ರಿಂದಾಗಿನೇ ಅವರು ವಾಯುವಾಹನ. ಮಧ್ವದಲ್ಲಿ ಒಂದು ಸ್ವಾರಸ್ಯವಾಗಿ ಹೇಳುತ್ತಾರೆ, ಗರುಡ ಭಾರಿ ಶ್ರೇಷ್ಠ. ಏನು ಮಾಡಿದ, ತಾಯಿ ದಾಸ್ಯದಲ್ಲಿ ಇದ್ಲು, ವಿನತಾದೇವಿ ಸೋತು ಬಿಟ್ಟಿದ್ಲು, ಕದ್ರುವಿಗೆ ಸೋತು ಬಿಟ್ಟು ದಾಸಿಯಾಗಿದ್ಲು. ಅದು ದೂರದಲ್ಲಿ ಕುದುರೆ ನೋಡ್ತಾರೆ, ಉಚ್ಚಾಶ್ರಮಸನ್ನು ನೋಡ್ತಾರೆ. ಆಗ ವಿನತಾ ಹೇಳ್ತಾಳೆ, ಕದ್ರು ಇಬ್ಬರು ಕಶ್ಯಪರ ಹೆಂಡಂದರೆ. ಆಕೆ ಪ್ರಶ್ನೆ ಕೇಳ್ತಾಳೆ ಕದ್ರು, ಆ ದೂರದಲ್ಲಿ ಕುದುರೆ ಕಾಣಿಸುತ್ತಲ್ಲ, ಆ ಕುದುರೆ ಪೂರ್ತಿ ಬೆಳಗಿದೆಯೋ ಭಾರದಲ್ಲಿ ಕಪ್ಪಿದೆಯೋ ಅಂತ ಕೇಳ್ತಾಳೆ. ವಿನತಾ ಏನು ಮಾಡ್ತಾಳೆ, ಇಲ್ಲ ಇಲ್ಲ ಪೂರ್ತಿ ಬೆಳಗ್ಗೆ ಇದೆ, ಅದು ಇದು ಸಮುದ್ರ ಮಥನ ಕಾಲ ಕೊಟ್ಟು ಬಂದ ಕುದುರೆ, ಅದು ಅದರ ರೋಮಗಳು ಬೆಳಗ್ಗೆನೆ, ಬಾದಲು ಕೂದಲು ಬಾರದ ಕೂದಲು ಕೂಡ ಬೆಳಗ್ಗೆ ಇದೆ. ಇವಡೇನು ಮಾಡ್ತಾಳೆ, ಸ್ಪರ್ಧೆ ಹಾಕೋಬೇಕಲ್ಲ, ಇಲ್ಲ ಇಲ್ಲ ಬಾಲ ಮಾತ್ರ ಕಪ್ಪಿದೆ ಅಂತ ಹೇಳಿ, ಬಾಲ ಮಾತ್ರ ಕಪ್ಪಿದೆ, ಇಲ್ಲ ಇವೆಲ್ಲ ಬಿಳಿದೆ ಅಂತ ಅವಳು ಅಂತ. ಆಮೇಲೆ ನಾನು ಹಾಗಿದ್ರೆ ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ, ಹತ್ರ ಹೋದ್ರೆ ಗೊತ್ತಾಗಿಬಿಡುತ್ತೆ. ಅದಕ್ಕೆ ಹತ್ರ ಪರೀಕ್ಷೆ ಆಗಬೇಕು. ಪರೀಕ್ಷೆ ಆದಮೇಲೆ ಯಾರು ಸೋಲ್ತಾರೋ ಗೆದ್ದವರು ದಾಸಿಯರಾಗಬೇಕು, ಗೆದ್ದವರೇ ದಾಸರಾಗಬೇಕು. ಅದಕ್ಕೆ ಆಗಲೇ ಅಂತ ಒಪ್ಕೋತಾಳು. ಇವಳು ಏನು ಮಾಡ್ತಾಳೆ ಗೊತ್ತಾಯ್ತು ಇವಳು. ಆಮೇಲೆ ನಂದೆ ತಪ್ಪು ಅಂತ ಗೊತ್ತಾಯ್ತು ಕದ್ರುವಿಗೆ. ಅವಳು ಉಪಾಯ ಮಾಡಿಬಿಡ್ತ, ತನಗೆ ಸೋತ್ರ ದಾಸಿ ಆಗಬೇಕಾಗ್ತದಲ್ಲ ಅಂತ ಹೇಳಿಬಿಟ್ಟು ಹಾವುಗಳನ್ನೆಲ್ಲ ಕರೀತಾ ಇರ್ತಾರೆ ಮಕ್ಕಳು. ಹಾವಿನ ತಾಯಿಯಾಗಿ ಕದ್ರು ಮಕ್ಕಳಿಗೆ ಅಲ್ಲೇ ಕಪ್ಪಿರುತ್ತಲ್ಲ, ಆಗ ಕಪ್ಪಿರುತ್ತಲ್ಲ, ಹೋಗಿ ಬಾಲ ಸುತ್ಕೊಂಡ್ಬಿಡಿ ನೀವು, ಕಪ್ಪು ಕಾಣಿಸುತ್ತೆ. ಅವಾಗ ಅವಳು ದಾಸಿ ಆಗ್ತಾಳೆ, ನಾನು ಇದಾಗ್ತೇನೆ ಅಂತ ಹೇಳಿದಾಗ ಒಂದು ಮಕ್ಕಳು ಪ್ರೊಟೆಸ್ಟ್ ಮಾಡ್ತಾರೆ, ನಾವು ಸುಳ್ಳು ಹೇಳೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳೋದಿಲ್ಲ, ಏನು ಮಾಡೋದು ಸುಳ್ಳು ಹೇಳೋದಿಲ್ಲ, ನಾವು ಸುತ್ತಕೊಳ್ಳೋದಿಲ್ಲ, ಅದು ಬೆಳಗ್ಗೆ ಅದು ಗೊತ್ತಾಗಲಿ ಅವಳಿಗೆ ಅಂತ ಹೇಳಿದ. ಅದರಲ್ಲಿ ನಂಬರ್ ಒನ್ ಶೇಷದೇವರು. ಶೇಷದೇವರು ಮಗನಾದರೂ ಒಪ್ಪೋದಿಲ್ಲ ಅದನ್ನು, ಅವ್ರಿಗೆ ಬಹಿಷ್ಕಾರ ಹಾಕಿ ಹೋಗಿಬಿಡ್ತಾರೆ. ಉಳಿದು ಒಪ್ಪದೇವರಿಗೆ ಶಾಪ ಕೊಡ್ತಾಳು, ಶೇಷದೇವರಿಗೆ ಶಾಪ ಕೊಡೋ ಶಕ್ತಿ ಇಲ್ಲ, ಉಳಿದವರಿಗೆ ಶಾಪ ಕೊಡ್ತಾಳೆ, ಅವರೆಲ್ಲ ಬಿಡ್ತೀವಿ. ಉಳಿದವ್ರಿಗೆಲ್ಲ ಮಾತು ಕೇಳ್ತೇವೆ ಅಂತ ಕೆಲಸ ಹೇಳ್ತಾರೆ, ಹೋಗಿ ಸುತ್ಕೊಂಡ್ಬಿಡ್ತಾರೆ. ಅನ್ನೋದು ಹೇಳಿದರೆ ಅದು ಮೋಸ ಆಯಿತು ಅಂತ ಒಪ್ಕೊಂಡ್ಬಿಟ್ಟು ಅವ್ರು ದಾಸಿ ಆಗಿಬಿಡ್ತಾರೆ. ಮುಂದೆ ದಾಸ್ಯ ಮೋಚನೆ ಯಾವಾಗ ಆಗಬೇಕು ಅಂತ ಕೇಳಿದರೆ ಅಮೃತ ತಂದು ಕೊಟ್ಟರೆ ಬಿಡುಗಡೆ ಮಾಡ್ತೇನೆ ಅಂತ. ಅಮೃತ ತಂದು ಕೊಟ್ಟರೆ ಬಿಡುಗಡೆ ಮಾಡ್ತೇನೆ. ಆಮೇಲೆ ಗರುಡ ದೊಡ್ಡವನಾದಮೇಲೆ ಗರುಡ ನಾನು ದಾಸ್ ಬಿಡಿಸ್ಬೇಕು ನೀನು, ಅಮೃತ ತಗೋಬಾ ಅಂತ ಗರುಡ ತರ್ತಾನೆ. ದೊಡ್ಡ ಕಥೆ ಮಹಾಭಾರತದ, ಅಮೃತ ತರ್ತಾನೆ, ಆಗ ದಾಸ್ಯ ಬಿಡುಗಡೆ ಆಗಿಬಿಡ. ಇದು ಗರುಡ ಮಾಡಿದ ಕೆಲಸ, ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದ ಸಾಹಸಿ ಗರುಡ. ಅದ್ವೈತರು ಹೇಳ್ತಾರೆ ವಿಜಯ ವಾಯುದೇವರು ಅವರಿಗಿಂತ ಭಾರಿ ದೊಡ್ಡವರು. ಯಾತಕ್ಕೆ ಅಂದರೆ ನಾವೆಲ್ಲ ಯಾವ್ಯಾವುದಕ್ಕೂ ದಾಸರಾಗಿದ್ದೀವಿ, ಅನ್ಯ ದೇವತೆಗಳಿಗೆ ದಾಸರು, ಕೆಟ್ಟ ಕೆಟ್ಟ ವಿಷಯಗಳಿಗೆ ದಾಸರಾಗಿದ್ದೀವಿ. ಇಂಥ ದಾಸ್ಯವನ್ನು ಬಿಡಿಸಿದ ಗುರುಗಳು ಮಧ್ವಾಚಾರ್ಯರಾದ್ದರಿಂದ ಒಬ್ಬ ತಾಯಿಯನ್ನು ಬಿಡುಗಡೆ ಮಾಡಲಿಲ್ಲ, ಇಡೀ ಬನುಕುರನೇ ಬಿಡುಗಡೆ ಮಾಡಿದ ಆಚಾರ್ಯ ಗರುಡನಿಗಿಂತ ಭಾರಿ ದೊಡ್ಡವರು ಮೊದಲನೇ ಅಂಶ. ಎರಡನೇದು ಆಕೆ ತಾಯಿ ಮಾತ್ರ ಅಮೃತ ತಂದು ಕೊಟ್ಟಿದ್ದು. ಅಮೃತ ಅಂದರೆ ಮೋಕ್ಷ, ಸುಜೀವರಿಗೆಲ್ಲ ಮೋಕ್ಷ ಕೊಡಿಸ್ತಾರೆ ಮಧ್ವಾಚಾರ್ಯರಾದ್ದರಿಂದ ಗರುಡನಿಗಿಂತ ಭಾರಿ ದೊಡ್ಡವರು. ಎರಡರ್ಥದಲ್ಲೂ ದೊಡ್ಡವರಾದರೆ ಗರುಡನಿಗಿಂತ ಭಾರಿ ದೊಡ್ಡವರು. ಒಬ್ಬ ತಾಯಿಗೋಸ್ಕರ ಅಮೃತ, ಸಕಲ ಸದ್ಯವರಿಗೋಸ್ಕರ ಜ್ಞಾನಾಮೃತ ಕೊಟ್ಟವರು ಮಧ್ವಾಚಾರ್ಯರಾದ್ದರಿಂದ ವಿಜಯ, ಗರುಡನಿಗಿಂತ ದೊಡ್ಡ ಅನುಗ್ರಹ ಮಾಡಿದ ಗುರುಗಳು ಅಂತ ಅರ್ಥ ಆಗ್ತದೆ. ಹೀಗೆ ಆಚಾರ್ಯ ಮಧ್ವವಿಜಯ ಎಂಬ ಪದನೇ ಇಡೀ ಮಧ್ವವಿಜಯ ಗ್ರಂಥ ಬಿಟ್ಟುಬಿಡಿ, ಸುಮಧ್ವಿಜಯ ಹೆಸರಿನಲ್ಲೇ ಏಕಾದಷ್ಟು ದಿವಸ ಇಡೀ ಮಧ್ವವಿಜಯ ಹೇಳ್ಬೋದು ನಾವು, ಅಷ್ಟು ವಿಷಯ ಇದೆ ಅದರೊಳಗೆ. ಅದಕ್ಕೆ ಮಧ್ವವಿಜಯ ಅಂದರೆ ಮಾಧ್ವರ ಮಾಂಗಲ್ಯ ಅಂತ ಕರೀತಾರೆ. ಸರಿಯಾಗಿ ಮಧ್ವವಿಜಯ ಓದಿದ್ದ ಅಂತ ಕೇಳಿದರೆ ಅವರು ಒಳ್ಳೆಯ ವಿದ್ವಾಂಸನಾಗ್ತಾನೆ, ಒಳ್ಳೆಯ ಸದಾಚಾರಿ ಆಗ್ತಾನೆ, ಒಳ್ಳೆಯ ಸದ್ವಿಚಾರಿ ಆಗ್ತಾನೆ, ವೈಕುಂಠಕ್ಕೆ ಮಾರ್ಗ ಸಿಗ್ತದೆ. ಆದ್ದರಿಂದ ಮಧ್ವವಿಜಯ ಕೇಳಬೇಕು. ಹೀಗೆ ಮೂರು ಮಹಿಮೆಗಳ ದೊಡ್ಡ ಸಂಕೇತ ಇವತ್ತು ವಿಜಯದಶಮಿ. ಆದ್ದರಿಂದ ವಿಜಯದಶಮಿ ಆಚರಣೆ ನಾವು ಮಾಡಲೇಬೇಕು, ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡೋದು ಅಂದರೆ ಈ ರೀತಿಯೇ ಮಾಡಬೇಕು. ಆದ್ದರಿಂದ ಜ್ಞಾನ ಕಾರ್ಯವೇ ಮುಖ್ಯವಾದಂಥ ಕಾರ್ಯ. ಹರಿ ಮಹಿಮೆ, ವಾಯುದೇವರ ಮಹಿಮೆ, ಆ ವ್ರತದ ಹಿರಿಮೆ, ದಸರಾ. ಇನ್ನೊಂದು ಪ್ರಸಂಗ ಬಂತು, ದಸರಾ ಅಂತ ಕರೀತಾರೆ. ಯಾತಕ್ಕೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ದಸರಾ ಅಂತಿದೆ. ದಸರಾ ಹಬ್ಬ ಅಂತ ಆಗಿಬಿಟ್ಟಿದೆ. ಅದು ದಶರಾತ್ರಿ ಅಂತ ಪದ, ದಶರಾತ್ರಿ ರಾ ಹೋಗಿ ಕಟ್ಟಾಗಿಬಿಟ್ಟಿದೆ ಅಷ್ಟೇ. ದಶರಾತ್ರಿ ದಶಮಿ ಅಂದರೆ 10 ದಿವಸ ಆಯ್ತಲ್ಲ, ಪಾಡ್ಯದಿಂದ ದಶಮಿ 10 ದಿವಸ, 10 ದಿವಸ ಹಬ್ಬ ಅಂತ ಹೆಸರು ಅದಕ್ಕೆ. ಅದು ದಸರಾ ಆಗಿ ಕೊನೆಗೆ ದಸರಾ ಆಗಿಬಿಟ್ಟಿದೆ. ದಸ ಆಗಿ ಕೊನೆಗೆ ಮಾಡಿದವನಿಗೆ ಬರ್ತೋಗೋಷ್ಟರ ಮಟ್ಟಿಗೆ ಚೇಂಜ್ ಆಗಿಬಿಟ್ಟದೆ. ದಸರಾ ಅಂದರೆ ದಶರಾತ್ರ ಹಬ್ಬ ಅಂತ ಹೇಳಿ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಒಂದು ಪದ್ಧತಿ, ನವರಾತ್ರಿ ದಶರಾತ್ರಿ ಅಂತ ಕರೀತಾರೆ. ನವರಾತ್ರಿ ಯಾತಕ್ಕೆ, ದಶರಾತ್ರಿ ಯಾತಕ್ಕೆ ಅಂದರೆ ನವಮಿವರೆಗೂ ಒಂದು ಗುಂಪು, ದಶಮಿ ಒಂದು ಗುಂಪು. ಅದು ದಶರಾತ್ರಿ ಹೌದು, ನವರಾತ್ರಿನೂ ಹೌದು. ರಾತ್ರಿ ಅಂತ ಯಾಕೆ ಕರೀತಾರೆ ಫಸ್ಟ್ ಇದನ್ನು? ಹಾಗ ಹಬ್ಬ ಮಾಡೋದಲ್ಲ, ಹಗಲೇ ನಾವು ರಾತ್ರಿಯನ್ನು ಮಾಡೋದಿಲ್ಲ, ಹಗಲೇ ಮಾಡೋದು ಹಬ್ಬನ. ರಾತ್ರಿ ಅಂತ ಯಾಕೆ ಕರೀತಾರೆ? ಜನ ಯಾರು ಯೋಚನೆ ಮಾಡಿದ್ರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತಾರೆ ಮೆಕ್ಯಾನಿಕಲಿ. ಇದು ಚಾತುರ್ಮಾಸ್ಯದ ದಿನಗಳನ್ನು ದೇವತೆಗಳ ರಾತ್ರಿ, ಇದು ರಾತ್ರಿ ಕಾಲ ಆದ್ದರಿಂದ ರಾತ್ರಿ ಕಾಲದಲ್ಲಿ ಹಬ್ಬ ಬರೋದ್ರಿಂದ ನವರಾತ್ರಿ ಹಬ್ಬ ಅಂತ. ರಾತ್ರಿ ಅಂದರೆ ನವರಾತ್ರಿ. ಅದು ಸಾವ ಯಾರು ಯೋಚನೆ ಕೂಡ ಮಾಡಿರೋದಿಲ್ಲ ಅದನ್ನೆಲ್ಲ ಕೂಡ. ಅದಕ್ಕೆ ಆಚಾರ್ಯರು ಚಾತುರ್ಮಾಸ್ಯ ಕೂತರು ಅಂತ ಹೇಳಿ ಮಧ್ವಯುಜದೊಳಗೆ ಶರ್ವರಿ ಕಾಶ್ಚಿದೇವಂ ಅಂತ ಬರೀತಾರೆ. ಮಧ್ವಾಚಾರ್ಯರು ಚಾತುರ್ಮಾಸ್ಯದ ರಾತ್ರಿಗಳನ್ನು ಕಳೆದರು ಅಂತ ಮಧ್ವಯುಜ ಹೇಳಿದ್ದಾರೆ. ಚಾತುರ್ಮಾಸ್ಯ ರಾತ್ರಿ ಹಗಲು, ದೇವತೆಗಳಿಗೆ ರಾತ್ರಿ, ದೇವರಿಗೆ ರಾತ್ರಿ, ಅದಕ್ಕೆ ರಾತ್ರಿ ಅಂತ ಕರೆದಿದ್ದಾರೆ. ಇದು ನವರಾತ್ರಿ. ಮತ್ತು ಇನ್ನೊಂದು ಅಂಶ, ದುರ್ಗಾ ಪೂಜೆ ಭಾರಿ ಶ್ರೇಷ್ಠ ಕೇಳಿರ್ತಾರೆ. ನವರಾತ್ರಿಗೆ ಅಂದರೆ ದುರ್ಗಾ, ಸಾಮಾನ್ಯ ದುರ್ಗಾ ಪೂಜೆ ಮಾಡ್ತಾರೆ, ಶ್ರೀದೇವತಾ ಪೂಜೆ ಮಾಡ್ತಾರೆ, ಅದು ದುರ್ಗಾದೇವಿ ಪೂಜೆನೇ ಜಾಸ್ತಿ. ಆಚಾರ್ಯರು ಎಲ್ಲ ಬರೀತಾರೆ, ಆಚಾರ್ಯ ಹೇಳಿದ ಮಾತುಗಳೇ ಯಾವುದು ಕೂಡ. ಅವ್ರು ಮೈತ್ರಿಯ ಭಾಷೆಯಲ್ಲಿ ಹೇಳ್ತಾರೆ, ರಾತ್ರಿಯಲ್ಲಿ ದುರ್ಗಾ ಪೂಜೆ ಯಾತಕ್ಕೆ ಅಂದರೆ ರಾತ್ರ್ಯಾಸ್ತು ದೇವತಾ ದುರ್ಗಾ, ರಾತ್ರಿ ದೇವತೆ ದುರ್ಗಾದೇವಿ, ಆದ್ದರಿಂದಲೇ ನವರಾತ್ರಿ ದುರ್ಗಾ ಪೂಜೆ ಮಾಡ್ತಾರೆ. ಬಹಳ ಸರಳ, ದುರ್ಗಾ ಅಂದರೆ ವಿಷ್ಣು ದುರ್ಗಾ, ಪಾರ್ವತಿ ದುರ್ಗಾ ಅಲ್ಲ. ವಿಷ್ಣು ದುರ್ಗಾ ಪೂಜೆ ಮಾಡೋದಕ್ಕೆ ಅದೇ ಕಾರಣ. ಕುಲದೇವತಾ ಪೂಜೆ ಮಾಡೋದಕ್ಕೆ ದುರ್ಗಾ ಪೂಜೆ ಭಾರಿ ಶ್ರೇಷ್ಠ. ಅದು ರಾತ್ರ್ಯಾಸ್ತು ದೇವತಾ ದುರ್ಗಾ. ದುರ್ಗಾದೇವಿ ಪೂಜೆಯಿಂದ ಏನು ಉಪಯೋಗ ಅಂದರೆ ಎರಡಾಗುತ್ತೆ. ಒಂದು, ದುಸ್ವಪ್ನೇ ಸಾ ಪ್ರಪೂಜಿತ, ದುಸ್ವಪ್ನಗಳು ಬಿದ್ದಾಗ ದುರ್ಗಾ ಸ್ಮರಣೆ ಮಾಡಿದರೆ ದುಸ್ವಪ್ನದ ಫಲ ಪಗು ಬಿಡುತ್ತೆ, ನಮಗೆ ದುಷ್ಟಫಲ ಸಿಗೋದಿಲ್ಲ. ಆದ್ದರಿಂದ ದುರ್ಗಾ ಪೂಜೆ ಮಾಡಬೇಕು. ಇನ್ನೊಂದು ಅಪವೃತ್ತಿ ಪರಿಹಾರ ಆಗ್ತದೆ. ಎರಡನೇ ದುರ್ಗಾದೇವಿ ಆರಾಧನೆ ಅಪವೃತ್ತಿ ಪರಿಹಾರವಾದ್ದರಿಂದ ದುರ್ಗಾ ಪೂಜೆ ಮಾಡಬೇಕು ಅಂತ ಇತರೆ ಭಾಷೆಯಲ್ಲಿ ಹೇಳ್ತಾರೆ ಎಲ್ಲ ಕೂಡ. ಇದನ್ನು ಅದೆಲ್ಲ ತಿಳಿದವರಿಗೆ ಸಂಶಯ ಬರೋದಿಲ್ಲ. ಈ ಅರ್ಥದಲ್ಲಿ ನವರಾತ್ರಿ ಆಚರಣೆ ಕುಲದೇವತಾ ಪೂಜೆ ಅಂತ. ದೇವತಾ ಸ್ತ್ರೀಲಿಂಗ ಬರಲಿಕ್ಕೂ ಅದೇ ಕಾರಣ, ರಾತ್ರಿ ಆದ್ದರಿಂದ ದೇವತಾ ಅಂತ ಕರೆದಿದ್ದಾರೆ ಅಂತ. ನವರಾತ್ರಿಯ ಕೊನೆಯ ದಿವಸ ಇವತ್ತು. ನಾಳೆ ದಶಮಿ ಅಷ್ಟೇ ಹೊರತು ನಾಳೆ ಯಾವುದೂ ಇಲ್ಲ. ಕೆಲಸದ ಮಧ್ವ ಜಯಂತಿ ದಶಮಿ ಬರ್ತದೆ, ಆ ದಶಮಿ ಈ ಸರ್ತಿ ಎಲ್ಲ ಇವತ್ತೇ ಆಗಿರೋದ್ರಿಂದ ನಾಳೆ ಬರೀ ದಶಮಿ ಅಷ್ಟೇ ಹೊರತು ಇದೇನಾದ. ನಾಡಿದ್ದರಿಂದ ಈ ವ್ರತ ಶುರು, ದ್ವಿದಳ ಧಾನ್ಯ ವ್ರತ, ಬಹುಬೀಜ ಧಾನ್ಯ ವ್ರತ ನಾಡಿದ್ದರಿಂದ ಶುರುವಾಗ್ತದೆ. ಅದು ಚಾತುರ್ಮಾಸ್ಯದ ಕೊನೆಯ ತಿಂಗಳು, ಇನ್ನೂ ಒಂದು ತಿಂಗಳು ಚಾತುರ್ಮಾಸ್ಯ ನಮಗಿರೋದು. ಅಲ್ಲಿ ಅಲ್ಲಿ ಅದಕ್ಕೆ ಅಲ್ಲಿವರೆಗೂ ವಿವಾಹಗಳು ಬರೋದಿಲ್ಲ. ಅದು ಮುಗಿತರಲಿಕ್ಕೆ ತುಳಸಿ ಹಬ್ಬ ಶುರು, ಅಲ್ಲಿ ತುಳಸಿ ಲಗ್ನದಿಂದ ಲಗ್ನಗಳು ಪ್ರಾರಂಭ. ಅಷ್ಟು ಹೇಳ್ತಾ ಇವತ್ತಿನ ಯಾವುದಕ್ಕೆ ನಾಳೆ ಅಲ್ಲ, ನಾಳೆ ಅಲ್ಲ, ಸಂಕಲ್ಪ ದ್ವಾದಶಿ ಬೆಳಿಗ್ಗೆನೇ ಮಾಡ. ಬೆಳಿಗ್ಗೆ ಇದನ್ನು ಕೃಷ್ಣಾರ್ಪಣೆ ಹೇಳಿ ಅದನ್ನು ಶುರು ಮಾಡಬೇಕು. ದ್ವಾದಶಿ ಬೆಳಿಗ್ಗೆ ತೀರ್ಥ ತಗೊಳ್ಳೋಕ್ಕಿಂತ ಮುಂಚೆ ಹೇಳಿ ತೀರ್ಥ ತಗೊಳ್ಳಿ. ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ವ್ಯಾಸಬದ್ಧ ಸಂಶೋಧನ ಪ್ರತಿಷ್ಠಾನದ ಸೇವಾಕರ್ತಗಳಾಗಿ ಎಂದಿನಂತೆ ಶ್ರೀ ವಾಸುದೇವಮೂರ್ತಿಗಳು, ವಾಸುದೇವ ದಂಪತಿಗಳು, ಶ್ರೀ ಮಳ್ಳೂರು ಶ್ರೀಧರ ದಂಪತಿಗಳು, ಆಮೇಲೆ ಒಬ್ಬ ಶ್ರೀಪತಿ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಅನೇಕ ಕೆಲ ಅಂತರಂಗ ಭಕ್ತರು ಎಲ್ಲ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಂದಿನ ಪ್ರವಚನ ಸಾಯಂಕಾಲದ ಪ್ರವಚನ ತುಂಬ ಗ್ಯಾಪ್ ಇದೆ. ವಿಜಯದಾಸ ಆರಾಧನೆ ಇರಬೇಕಾಗ್ತಿತ್ತು, ಅದು ಬೇರೆ ಊರಲ್ಲಿದೆ ಬಹುಶಃ, ಅದು ಇದ್ರೆ ತಿಳಿಸ್ತೇನೆ. ಇಲ್ಲದೆ ಹೋದ್ರೆ ಬೇರೆ ಊರು, ಅದು ತಪ್ಪಿದರೆ ಮತ್ತೆ ಬಹುಶಃ ಮಧ್ಯರೂಮಿವರೆಗೂ ಕೂಡ ಪುರಂದ್ರದಾಸ ಆರಾಧನೆ ಇಲ್ಲಿ ಖಚಿತವಾಗಿರೋ ಪುರಂದ್ರದಾಸ ಆರಾಧನೆಗೆ. ಅದಕ್ಕಿಂತ ಮುಂಚೆ ಅಕಸ್ಮಾತ್ ಆದರೆ ವಿಜಯದಾಸ ಆರಾಧನೆ ಆಗ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮುಂದಿನ ಕಾರ್ಯಕ್ರಮ ಯಾವುದತ್ತು ತಿಳಿಸ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತುವೇ ಮನಃ.